ஜயாரியா காமசுக்ஸ்மிருதா சிந்தாமணிஸ்து வியாசாரியா முனித்ரயமுதாஹிருதம் வாதிராஜ குருன் வந்தே ரகுத்தம குருன் ததா ராகவேந்திரான் ததா சர்வான் சத்குருன் பிரணதோஸ்மியம் ஸ்ரீ குருப்யோ நம ஹரி ஆனந்தமஜரம் நித்யம் அஜமக்ஷயமச்சுதம் அனந்தசக்திம் சர்வஜ்ஞம் நமஸ்தே புருஷோத்தமம். ஆத்தரம் உபனிஷத்து முக்கியவாகி பராபர வித்தியகள பற்றி அநேக விதவாதந்த விவரங்களும் கொடுத்தக்கந்த உபனிஷத்து, அதரல்லி பரவித்யா அபரவித்யா அந்த ஹெடுத்தா யயா ததக்ஷரம் அதிகம்யதே, யாவது பகவந்தனன்ன திருசிக்கொடுத்தக்கந்தோ அது பரவித்யா, உடந்தெல்ல அபரவித்யா அந்த ஹேடி முந்தே அநேக விதவாதந்த மாஹிதிகளன்னு கொட்டு ஹேகே அபரவித்ய தாரக்கல்ல அந்த ஹெளோதுக்கு பரீட்சை லோகான் கர்மசிதான் பிரம்மணா நிர்வேதமாய, யாவதே ஒன்று கர்மஜன்யவாதந்த யஜ்ஞ யாகாதிகளெல்லாம் கூட அத்தியந்த பரிமிதவாத ஃபல கொடுத்தக்கந்தவர்களே ஹொறத்து அனந்த ஃபலவாத மோட்சவன்னு கொடுத்தக்கந்தவர்களல்ல. ஆதரிந்த முக்கியவாகி பிரம்மவித்தையே தாரக அந்த திளிசி பிரம்மவித்ய பிரம்மவித்தையின் ஏனாகத்தை அந்த பித்தியதே ஹிரய கிரந்தி சித்தியந்தே சர்வசம்சயாக க்ஷீயந்தே ஜாஸ்ய கர்மாணி தஸ்மின் திருஷ்டே பராவரே. எல்ல கர்மகளும் நாசவாகி மோட்ச சிக்கோதே அபுருஷ ஜானத ஃபல அந்த ஹேளி அல்லி முந்தே துவாசுபர்ணா சயுஜா சகாய சமானம் விரட்சம் பரிஷஸ்வ ஜாத்தே. சுபர்ணகளு அந்த பட்சிகளு அந்த அர்த்தம். எரடு சுபர்ணகளு, ஒன்று ஈஸ்வர பட்சி, ஒன்று ஜீவ பட்சி. அதுரல்லி ஒன்று ஃபலவன்னு அனுபவிசி சம்சாரதலிந்து ஃபலவன்னு அனுபவிசி கிருஷிவாகத்தக்கந்தது, இன்னொந்து யாவதே விதவாதந்த ஃபலவன்னு ஹொந்ததில்ல, அது பூர்ண, அது அவர் அத்தியந்த திருடவாகிருத்தக்கந்தது அந்த திளிசி பேதவே அத்தியந்த முக்கியவாகிருத்தக்கந்த சாஸ்திரத தத்துவ ஹரி சர்வோத்தமத்துவ பாழ முக்கியவாத பிரமேய அந்த ஹெளித்தார். அதுரல்லி யதா பசிய பசியதே ருக்மவர்ணம் கர்த்தாரமீஷம் புருஷம் பிரம்மயோனிம் ததா வித்வான் புண்ணிய பாப்பே விதூய நிரஞ்சனா பரமம் சாமிய உபைதி. யாவாக ஜீவ பசிய அந்த ஜீவா பசியதீதி பசியோ ஜீவா, ஜீவனு ருக்மவர்ணம் கர்த்தாரமீஷம் புருஷம் பிரம்மயோனிம் பிரம்மயோனிம் பிரம்மதேவரிகே தந்தையாதந்த நாராயணனன்ன யாவாக காணத்தானல்ல, ததா ஆக வித்வான் பூத்வ அபரோட்ச ஜானி எண்ணிசி புண்ணிய பாப்பே விதூய புண்ணிய பாப்பகள பந்தனவன்னு கலக்கொண்டு நிரஞ்சன யாவதே லேபக்க ஒழகாகதேனே பரமம் சாமிய புபை, தேவரொந்திக பரமசாமிய நிர்துக்கத்த ரூப பரமசாமியவன் ஹொந்தானே, மத்திய அத்தியுத் ஆனந்தாதி சாமியகளன்னு ஹொந்தானே அந்த ஹேளி. பிராணோ ஹேஷ சர்வபூதைர் விபாதி விஜானன் வித்வான் பவதே நாதிவாதி, தேவரன்னு திடது மேல எந்த அதிவாதி ஆகோதில்ல, பிரமாணங்கள் அதிக்கிரமசி மாத்தாடோதில்ல, தேவர் பைக்கு எல்லாம் ஹேபிட்டு பிரமேகொழகாகோதில்ல, அதெல்லவன்னு திருஸ்தார். சத்தியமேவ ஜெயதி நான்ருதம் சத்தேன பந்தா விததோ தேவயானஹா, சத்தியமேவ ஜெயதி என்னது சாமானியவாக சத்தியமே கெல்லுத்தே நான் அந்ருத்தம் சுள்ளல்ல அந்த அர்த்த, முக்கியவாத அர்த்தம் எடுத்தாரு சத்ய அந்த நாராயண அந்த அர்த்த. சத்யோஹி பகவான் விஷ்ணு சத்குணத்வாத் பிரகீர்த்திதா, சத்திய சமாத்மா சமஹ விஷ்ணு சஹஸ்ரநாமத்தில் சத்திய அந்த பதம் வந்தது, அதுக்கு பாஷ்ய இது அல்லி வரதில்ல அட்டில் எடுத்தாரு. சத்ய அந்த தேவரிக்கு அர்த்த கேசரு சத்குணத்வாத் சத்குணத்வாத் பிரகீர்த்திதா நிர்தோஷாசேஷ சத்குணம் தத்துவ நிர்ணயதல்லி பந்து அனந்தாந்த சத்குண பூர்ணனாத்திருந்த தேவரிகே சத்ய அந்த கரீத்தாரே. இன்னும் நான் அனுருத்தம் அனுருத்த கெல்லதில்ல அந்தரே அதுக்கு விருத்தவாதவர் யாரு தேவரிக்கு விருத்தவராதவர் அந்த அசுரர் அசுராக தத் விருத்தத்வாத் அனுருத்தாக பரிகீர்த்திதா, சத்ய அந்த நாராயண மத்தவனு பக்தராதந்த தேவதைகள், அனுருத்த அந்தரே பகவத் விரோதிகளாத தைத்தியர்கள் ಎಂದು ಭಗವಂತನಿಗೆ ಜಯತ ಜಯತಿ ಹರಿರ ಚಿಂತ್ಯ. ಇವರೆಲ್ಲ ಎಂಥವರು ಎಂದು ಸದಾ ಪರಾಭವನ್ನೇ ಕಾಣತಕ್ಕಂಥವು. ತಸ್ಯ ವಿಷ್ಣುರ್ ನಿಧಾನಂತೂ ವೈಕುಂಠೋ ಲೋಕ ಉತ್ತಮ, ಅಥವಾ ವಿಷ್ಣುವಿನ ನೆನೆ ಯಾವುದು ಅಂತ ಕೇಳಿದರೆ ಸತ್ಯಸ್ಯ ಪರಮಂ ನಿಧಾನಂ, ಪರಮಾತ್ಮ ನೆಲೆ ವೈಕುಂಠ ಲೋಕವೇ ಆತನ ನೆಲೆ ಮುಖ್ಯವಾಗಿ ಅಂತೇಳಿ. ಬೃಹತ್ ತತ್ ದಿವ್ಯಂ ಅಚಿಂತ್ಯರೂಪಂ ಸೂಕ್ಷ್ಮಾಚ್ಯ ತತ್ ಸೂಕ್ಷ್ಮತರಂ ವಿಭಾತಿ, ಬೃಹತ್ತಿಗಿಂತ ಬೃಹತ್ತು ಸೂಕ್ಷ್ಮಕ್ಕಿಂತ ಸೂಕ್ಷ್ಮ, ದೂರಾತ್ ಸುದೂರೇ ತದಿಹ ಅಂತಿಕೇಚ ದೂರಕ್ಕಿಂತ ದೂರ ಹತ್ತಿರಕ್ಕಿಂತ ಹತ್ತಿರ, ಪಶ್ಯ ಹಾತು ಇಹೈವ ನಿಹಿತಂ ಗುಹಾಯಾಮ್. ಇನ್ನು ಜೀವನಿಗೆ ಉಪಾಸರಿ ಮಾತ್ರ ಎಲ್ಲಿದ್ದಾನೆ, ಹೃದಯದಲ್ಲೇ ಇದ್ದಾನೆ. ಆದ್ದರಿಂದಾಗಿಯೇ ದೇವರ ಹತ್ತಿರಕ್ಕೆ ಹತ್ತಿರ ದೂರಕ್ಕೆ ದೂರ ಹೃದಯದಲ್ಲಿರ್ತಕ್ಕಂತಹ ಅಪೂರ್ವವಾಗಿರ್ತಕ್ಕಂತಹ ಅನುಗ್ರಹ ಮಾಡಿದ್ದಾನೆ. ಆತನಿಂದ ನಾವು ಎಲ್ಲ ವಿಧವಾದಂಥ ಪುರುಷಾರ್ಥಗಳನ್ನು ಪಡೆಯಬಹುದು. ನಚಕ್ಷುಷಾ ಗೃಹ್ಯತೆ ನಾಪಿ ವಾಚ, ಹೃದಯದ ಒಳಗಿರೋದ್ರಿಂದ ಕಣ್ಣಿಗೆ ಕಾಣೋದಿಲ್ಲ, ನಾಪಿ ವಾಚ ಮಾತಿನಿಂದ ಪೂರ್ತಿ ಹೇಳೋದಕ್ಕೆ ಬರೋದಿಲ್ಲ. ನಾಯಿನ್ನೈರ್ ದೇವೈಹಿ ತಪಸ ಕರ್ಮಣಾವ, ಬರೀ ಮನುಷ್ಯರಿಂದ ಅಲ್ಲ ದೇವತೆಗಳಿಗೂ ಪರಮಾರ್ಥ ಪೂರ್ತಿ ಸಿಗೋದಿಲ್ಲ. ಜ್ಞಾನಪ್ರಸಾದೇನ ವಿಶುದ್ಧ ಸತ್ವ, ಎಷ್ಟು ಇಂಪಾರ್ಟೆಂಟ್ ಜ್ಞಾನಪ್ರಸಾದೇನ, ಪ್ರಸಾದ ಅನ್ನೋ ಪದ ಸ್ಪಷ್ಟವಾಗಿ ಬಂದಿರತಕ್ಕಂಥ ವಾಕ್ಯ. ಯಮೇವೇಶವೃಣುತೆ ತೇನ ಲಭ್ಯ, ದೇವರು ಯಾರಿಗೆ ಒಲಿತಾನೋ ಅವನೇ ಸಿಗ್ತಾನೆ ಅಂಥೇಳಿ ಕಠೋಪನಿಷತ್ತು ಹೇಳಿದ್ದು. ಇಲ್ಲಿ ಪ್ರಸಾದ ಅನ್ನೋ ಪದನೇ ಉಪಯೋಗಿಸ್ಬಿಟ್ಟಿದ್ದಾರೆ. ಜ್ಞಾನಪ್ರಸಾದೇನ ವಿಶುದ್ಧ ಸತ್ವ, ಜ್ಞಾನಪ್ರಸಾದ ಅಂದ್ರೇನೋ ಜ್ಞಾನಜನ್ಯ ಪ್ರಸಾದ, ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚತೆ. ಯಾವುದರಿಂದನು ಪ್ರಸಾದ ಮಾಡಿದರೂ ಪೂರ್ಣ ಪ್ರಸಾದ ಅಲ್ಲ, ಜ್ಞಾನದಿಂದ ಬರತಕ್ಕಂಥ ಪ್ರಸಾದವೇ ಪೂರ್ಣ ಪ್ರಸಾದ. ಅದರಿಂದ ವಿಶುದ್ಧ ಸತ್ವ ಜೀವ ಶುದ್ಧಾಂತಃಕರಣನಾಗಿ ತಂಪಶ್ಯತೆ ನಿಷ್ಕಲಂ ಧ್ಯಾಯಮಾನ, ಅವನನ್ನು ಧ್ಯಾನ ಮಾಡ್ತಾ ಅಪರೋಕ್ಷ ಜ್ಞಾನಿಯಾಗ್ತಾನೆ ಅಂತ ಹೇಳಿ. ನಾನೇರ್ ದೇವೈರ್ ಹರಿಂ ಪಶ್ಯೇತ್ ಜ್ಞಾನರೂಪೇಣ ವಾಯುನ ಬ್ರಹ್ಮಣ ಪರಮಜ್ಞಾನರೂಪೇಣ ಹರಿಣಾ ತಥಾ ಪ್ರಸನ್ನೇನೈವ ತಂಪಶ್ಯೇತ್ ಅನ್ನೇ ಅನುಜ್ಞಾಪ್ರದಾಯಿನಃ ಇತಿಚ. ಹುಡುಗರು ಅನುಜ್ಞೆಯನ್ನು ಕೊಡ್ತಾರೆ ಹೊರತು ಮೋಕ್ಷ ಕೊಡೋದು ಮಾತ್ರ ದೇವರೇನೆ. ಷೋಡಶಕಲ ಶರೀರೋ ನಭವತಿ ಇತಿ ನಿಷ್ಕಲಃ, ದೇವರಿಗೆ ಜೀವರಾದ ನಮಗಿರೋ ರೀತಿಯಲ್ಲಿ ಷೋಡಶಕಲ ದೇಹ ಇಲ್ಲ, ಅದಕ್ಕೇನೆ ದೇವರನ್ನು ಏನಂತ ಕರೀತಾರೆ ನಿಷ್ಕಲಃ ಅಂತ ಕರೀತಾರೆ. ಇವರೇನು ತಿಳ್ಕೊಂಡ್ರು ಕಲ ಅಂದರೆ ಭಾಗ, ನಿಷ್ಕಲ ಅಂದರೆ ಭಾಗನೇ ಇಲ್ಲ, ಅವಯವರಹಿತ ಅಂತ ಅರ್ಥ ಮಾಡಿದರು. ಅಲ್ಲ, ನಮ್ಮಂಥ ಅವಯವಗಳು ದೇವರಿಗಿಲ್ಲ. ಯದಾ ಪಶ್ಯತೆ ಪಶ್ಯತೆ ರುಗ್ಮವರ್ಣಂ, ದೇವರಿಗೆ ಆಕಾರ ಇಲ್ಲ ಅನ್ನೋ ಅರ್ಥ ಯಾತಕ್ಕೆ ಸರಿಯಲ್ಲ ಅಂದರೆ ಇಲ್ಲೇ ಹೇಳಿದ್ದಾರೆ. ಯದಾ ಪಶ್ಯತೆ ರುಗ್ಮವರ್ಣಂ, ಪರಮಾತ್ಮ ರುಗ್ಮವರ್ಣ ಹಿರಣ್ಯವರ್ಣ ಅಂತ ಹೇಳಿದ ಮೇಲೆ ನಿರಾಕಾರ ಹೇಗಾಗ್ತಾನೆ? ನಿರಾಕಾರ ಅನ್ನೋ ಪದ ಶಾಸ್ತ್ರಕ್ಕೆ ಸಮ್ಮತವಾದದ್ದಲ್ಲ. ಆನಂದ ರೂಪಂ, ಇನ್ನೊಂದು ಪದ ಇದೆ, ಆನಂದ ರೂಪಂ. ಜ್ಞಾನಾನಂದ ರೂಪ ಅಂದರೆ ದೇಹ ಇದೆ ಅವನಿಗೆ, ಆನಂದ ರೂಪ ಆನಂದೋಪಲಕ್ಷಿತವಾದ ಗುಣಮಯವಾದ ದೇಹ ಪರಮಾತ್ಮಂದು. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ, ಇಲ್ಲೆಲ್ಲೇ ಆಚಾರ್ಯ ಏನು ಹೇಳ್ತಾರೆ ಎಲ್ಲ ಮೂಲದಲ್ಲಿರ್ತಕ್ಕಂಥ ಪದಗಳೇ, ಅದಕ್ಕೆ ಸರ್ವಮೂಲ ಅಂತ ಹೇಳೋದು. ಎಲ್ಲವನ್ನು ಮೂಲದಲ್ಲೇ ತೋರಿಸೋದ್ರಿಂದ ಸರ್ವಮೂಲ ಗ್ರಂಥಗಳು, ಅವ್ರದ್ದು ನಿರ್ಮೂಲ ಗ್ರಂಥ, ಒಂದಕ್ಕೂ ಮೂಲ ಇಲ್ಲ, ಒಂದೊಂದಕ್ಕೂ ಮೂಲ ಇಲ್ಲ ಅಂದರೆ ಬೇಸ್ಲೆಸ್ ಅಂತ ಅರ್ಥ. ಏಷೋ ಅಣು ಆತ್ಮ ಚೇತಸ ವೇದಿತವ್ಯ ಯಸ್ಮಿನ್ ಪ್ರಾಣ ಪಂಚಧಾ ಸಂವಿವೇಶ, ಪ್ರಾಣೈಶ್ಚಿತ್ತಂ ಸರ್ವಮೂತಂ ಪ್ರಜಾನಾಂ ಯಸ್ಮಿನ್ ವಿಶುದ್ಧೇ ವಿಭವತ್ತೇಷ ಆತ್ಮ. ಅದಕ್ಕೆ ಏಷಃ ಅಣು ಆತ್ಮ ಚೇತಸ ವೇದಿತವ್ಯ, ಮನಸ್ಸಿನಿಂದ ದೇವನು ಕಾಣಬೇಕು. ದೃಶ್ಯತೆ ತ್ವಗ್ರಯ ಬುದ್ಧ, ಅದಕ್ಕೆ ಮನಸ್ಸು ಸರಿಯಾಗಿ ಇಟ್ಕೋಬೇಕು, ಅವ್ರ ಮನಸ್ಸು ಡಿಸ್ಟರ್ಬ್ ಮಾಡ್ಕೋಬಾರ್ದು. ಯಾಕೆ ದೇವರನ್ನು ಕಾಣೋದು ಯಾವುದು? ಮನಸ್ಸಾದ್ರಿಂದಾಗಿಯೇ ಮನಸ್ಸಿನ ಬಗ್ಗೆ ಭಾರಿ ಒತ್ತು ಕೊಟ್ಟು ಹೇಳ್ತಾರೆ. ಮನಶುದ್ಧಿ ಭಾರಿ ಮುಖ್ಯ. ಮನ ಯಾವ ಕಾಮಕ್ರೋಧಾದಿಗಳು ಬಂದರೆ ಮನಸ್ಸು ಕೆಟ್ಟು ಹೋಗಿಬಿಡುತ್ತೆ, ಆಗ ದೇವರನ್ನೆಲ್ಲ ಜಗತ್ತು ನೋಡಲಿಕ್ಕೆ ಆಗಲ್ಲ, ಅರಿತಿಯಾಗಿಬಿಡ್ತಾರೆ. ಅದು ಶುದ್ಧವಾದ ಕಣ್ಣಿನಿಂದ ಹೊರಗಿನ ಜಗತ್ತು ಹೇಗೆ ಕಾಣುತ್ತೋ ಶುದ್ಧವಾದ ಮನಸ್ಸಿನಿಂದ ದೇವರು ಕಾಣಿಸ್ತಾನೆ. ಆದ್ದರಿಂದ ಅಂತಃಕರಣ ಶುದ್ಧಿ ಅಂತ ಅದಕ್ಕೆ ಕರೆಯುತ್ತೆ. ಅಂತಃಕರಣ ಶುದ್ಧಿ ಇರಬೇಕು ಯಾವಾಗಲೂ. ಎಂ ಎಂ ಲೋಕಂ ಮನಸ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್ ತಂ ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್ ತಸ್ಮಾತ್ ಆತ್ಮಜ್ಞಂ ಹಿ ಅರ್ಚಯೇ ಭೂತಿ ಕಾಮಃ. ಕೊನೆ ವೈಕುಂಠ ಲೋಕದ ವರ್ಣನೆ ಇದು. ಎಂ ಎಂ ಸುಖಿ ಕಾಮಯತೆ ಅರ್ಥಮರ್ಥ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಓಂ ಸಂಕಲ್ಪ ದೇವತ ಶ್ರುತೇ ಹೇ ಓಂ, ಎಷ್ಟು ಫಸ್ಟ್ ಹೇಳ್ತಾರೆ. ಎಂ ಎಂ ಲೋಕೆ ಮನಸ ಸಂವಿಭಾತಿ, ಯಾವ್ಯಾವುದು ನೋಡ್ಲಿಕ್ಕೆ ಇಷ್ಟಪಡ್ತಾರೋ ಮನಸ್ಸಿನೊಳಗೆ, ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್, ಏನು ನೋಡ್ಲಿಕ್ಕೆ ಇಷ್ಟಪಡ್ತಾನೆ, ಏನು ಹೊಂದಲಿಕ್ಕೆ ಇಷ್ಟಪಡ್ತಾನೆ. ತಂ ತಂ ಲೋಕಂ ಜಯತೆ ತಾಂಶ್ಚ ಕಾಮ, ಆಯಾ ಲೋಕ ಸಿಗುತ್ತೆ, ಆಯಾ ಅಭೀಷ್ಟ ಸಿದ್ಧಿ ಆಗಿಬಿಡುತ್ತೆ. ಅದೇ ವೈಕುಂಠ ಲೋಕದ ವೈಶಿಷ್ಟ್ಯ ಅಂದರೆ ಅದೇ. ತಸ್ಮಾತ್ ಆತ್ಮಜ್ಞಂ ಹಿ ಅರ್ಚಯೇದ್ ಭೂತಿ ಕಾಮಃ, ಇದು ಬ್ರಹ್ಮಜ್ಞಾನಿ ಯಾವುದನ್ನು ವೈಕುಂಠದಲ್ಲಿ ಹಾಗೆ ಪೂರ್ತಿ ಇರ್ತಾನೆ. ಇಲ್ಲೂ ಕೂಡ ಹೆಚ್ಚು ಕಡಿಮೆ ಹಾಗೆ ಇರ್ತಾನೆ. ಸರ್ವೈಪಿ ಪುರುಷಾರ್ಥ ಸ್ಯುಃ ನಾನಾದೇವರ ಸಂಶಯ, ಜ್ಞಾನಿಗಳಿಗೆ ಸಿದ್ಧಿ ಬರೋದ್ರಿಂದ ನೋಡಿ ಹೇಗಿದೆ. ಆತ್ಮಜ್ಞಂ ಹಿ ಅರ್ಚಯೇದ್ ಭೂತಿ ಕಾಮಃ, ನಮಗೆ ಅದಿನ್ನೂ ಬಂದಿಲ್ಲ ಅಂದಮೇಲೆ ಏನು ಮಾಡಬೇಕಾಗ, ಬಂದವ್ರನ್ನ ಆಶ್ರಯಿಸಿ ಅಂತ ಹೇಳ್ತಾರೆ. ಅಪರೋಕ್ಷೀಕೃತ ದೇವರನ್ನು ಕಂಡವ್ರ ಹತ್ರ ಏನಾಗುತ್ತಾಗ, ನಮ್ಮ ಕೆಲಸ ಆಗುತ್ತೆ ಅಷ್ಟೆ. ಯಾಕೆ ಅವರಿಗೆಲ್ಲ ಸಿದ್ಧಿ ಇರೋದ್ರಿಂದ ಅವ್ರು ನಮಗೆ ಸಿಕ್ಕರೆ ನಮಗೇನಾಗುತ್ತೋ, ಯಥೋಚಿತ ಸಿದ್ಧಿ ನಮಗೆ ಸಿಕ್ಕಾಗಲಿ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಬಂತು ಜ್ಞಾನಿಗಳನ್ನು ಆರಾಧನೆ ಯಾತಕ್ಕೆ ಮಾಡಬೇಕು ಅಂದರೆ ಅವರಿಗೆ ಸಿದ್ಧಿ ಇರೋದ್ರೆ ಅದು ಕೊಡ್ತಾರೆ ಅಷ್ಟೇ. ಆತ್ಮಜ್ಞಮ್ಮಿ ಅರ್ಚೆಯೇ ಭೂತಿ ಕಾಮಃ, ಧನ ಬೇಕಾದವನು ಧನವಂತನತ್ರ ಹೇಗೆ ಹೋಗ್ತಾನೋ, ಸಿದ್ಧಿ ಬೇಕಾದವನು ಸಿದ್ಧಪುರುಷನ ಹತ್ರ ಹೋಗಬೇಕು. ಆತ್ಮಜ್ಞರು ಆತ್ಮಜ್ಞರು ಬ್ರಹ್ಮಜ್ಞರು ಅಪರೋಕ್ಷ ಜ್ಞಾನಿಗಳು ಅವರನ್ನು ಆರಾಧಿಸಬೇಕು ಅಂತ ಹೇಳಿ. ಇದರಿಂದ ನಾನು ಆರಾಧನೆ ಮಾಡೋದಕ್ಕೆಲ್ಲ ಏನು ಅರ್ಥ ಬಂತು, ಈಗ ಎಲ್ಲ ಗುರುಗಳ ಆರಾಧನೆಗೆ ಒಳ್ಳೆ ಮಹತ್ವ ಬಂತು, ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲ ಏನು ಹೇಳಿ, ಎಂ ಎಂ ಲೋಕಂ ಕಾಮಯತೆ, ವೈಕುಂಠ ಲೋಕದಲ್ಲಿ ಎಷ್ಟು ಕಂಪಾರ್ಟ್ಮೆಂಟ್ಸ್ ಇದೆ ಗೊತ್ತಾ, ಅದರೆಲ್ಲ ಇಷ್ಟಪಟ್ಟಲ್ಲಿ ನೋಡ್ತಾನೆ ಅಂತ ಹೇಳ್ತಾರೆ. ಪಿತೃಲೋಕ ಕಾಮ, ಗಂಧರ್ವಲೋಕ ಕಾಮ, ಎಷ್ಟೆಷ್ಟಿದೆ ಅದೆಲ್ಲ ಅದೆಲ್ಲ ಮುಂದೆ ಉಪನಿಷತ್ ಹೇಳಿಬಿಡ್ತಾರೆ. ಅದನ್ನು ಎಲ್ಲೋ ಈಗ ಕೂತಿದ್ದಾನೀಗ, ಗಂಧರ್ವನ ಕಾಣಬೇಕು ನಾನೀಗ. ಲೋಕ ನಂಬೋದಕ್ಕೆ ನೋಡೋದು ಅಂತ ಅರ್ಥ ಅದು, ಗೊತ್ತಾಯ್ತಾ? ಅವರಿರೋ ಜಾಗ ನೋಡ್ಬೇಕು ನಾನೀಗ, ಅದು ಸಿಗುತ್ತೆ. ಯಾವುದೋ ಜನ್ಮದ ತಂದೆ ಆಗಿದ್ದವನು ಮೋಕ್ಷಕ್ಕೆ ಬಂದ್ಬಿಟ್ಟಿದೆ, ಅದನ್ನು ನೋಡ್ಬೇಕು ನಾನೀಗ. ತಕ್ಷಣ ಕಾಣ್ತಾರೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಇಮಿಡಿಯೇಟ್ ಆಗಿ ನಮಗೆ ತಕ್ಷಣ ಕಾಣೋ ಅಭ್ಯಾಸ. ಈಗ ತಕ್ಷಣ ಕೇಳೋದು ಬಂದಿದೆ ನಮ್ಮ ಅಭ್ಯಾಸ. ಈಗ ಶೆಲ್ ಹಾಕಿ ಫೋನ್ ಮಾಡಿದ್ರೆ ಎಲ್ಲ ಇದ್ದರೂ ಕಾಂಟ್ಯಾಕ್ಟ್ ಮಾಡಿಬಿಡಿ, ಎಲ್ಲಿ ತನಕ ಗೊತ್ತೇ ಇಲ್ಲ ನಮಗೆ. ಅವನು ನಂಬರಿಂದ ಕಾಂಟ್ಯಾಕ್ಟ್ ಮಾಡಿಬಿಡ್ತಾನೆ. ನಮಗೆಲ್ಲ ಇದೆಲ್ಲ ಅರ್ಥ ಆಗ್ತದೆ. ಏನಾಗುತ್ತಾಗ ಈ ಭೌತಿಕ ವಿದ್ಯೆನೇ ಎಷ್ಟು ನಿಪುಣ ಆಗ್ತಿರ್ಬೇಕಾದ್ರೆ ಅಧ್ಯಾತ್ಮ ವಿದ್ಯೆ ಆಗಿರ್ಬೋದು. ಆ ದೃಷ್ಟಿಯಿಂದ ಲೋಕಗಳು ಅಂದರೆ ಅರ್ಥ ಅಲ್ಲೂ ಕೂಡ ಏನಿದೆ. ಲೋಕ ಅನೇಕ ಭಾಗಗಳಿವೆ. ನಾವು ದೇಶ ಇಂಡಿಯಾ ಒಂದು ದೇಶ, ಇದರಲ್ಲಿ ಆಂಧ್ರ ಪ್ರದೇಶ ಇತ್ಯಾದಿ ಕರಿತೇವಲ್ಲ, ಹಾಗೆ ಕೂತಲ್ಲೇ ಎಲ್ಲವನ್ನು ಕಾಣಬಹುದು. ಈ ಭೂಲೋಕರು ಎಷ್ಟು ದೊಡ್ಡಿರಬೇಕಾದ್ರೆ ಅನಂತ ಕಾಲದ ಮುಖರಿದ್ದಾರೆ, ಎಷ್ಟು ಜನ ಇರಬೇಕು ಲೆಕ್ಕ ಹಾಕಿ. ಅನಂತ ಕಾಲದ ಮುಕ್ತರು ಎಷ್ಟು ದೊಡ್ಡ ಲೋಕ ಇರ್ಬೋದು, ಎಷ್ಟು ದೂರ ಇರ್ಬೋದು ಒಂದಕ್ಕೊಂದು. ನೋಡ್ತಲಿಕ್ಕೆ ತಕ್ಷಣ ಕಾಣ್ತಾರೆ ಅಂದರೆ ಎಂಥ ವಂಡರ್ ಅದು. ಅದಕ್ಕೆ ಅದನ್ನು ಹೇಳಿ ಕಾಮಾನ್ ಎಂ ಎಂ ಸುಖಿ ಕಾಮಯತಿ ಅರ್ಥಮತ್ರ ಕಾಮ್ಯತೆ ಇತಿ ಕಾಮ ಅರ್ಥ ಅಂತ ಅರ್ಥ. ಇದೆಲ್ಲ ಯಾತಕೊಂಡನೆ ಮಾಡ್ತಾರೆ. ಪರವಿದ್ಯೆ ವೈಭವ ಅಂತ ಅರ್ಥ ಇದು. ಪರಾಪರ ವಿದ್ಯೆ ಹೇಳಬೇಕಾದ್ರೆ ಅಪರವಿದ್ಯೆಯಿಂದ ಏನು ಬರುತ್ತೆ ಎಲ್ಲ ಹೋಗಿಬಿಡುತ್ತೆ. ಬರೋದೇ ಕಡಿಮೆ, ಉಳಿಯೋದಿಲ್ಲ. ಇದು ಬರೋದು ಹೆಚ್ಚು ಶಾಶ್ವತ. ಇದು ಕಂಪೇರ್ ಮಾಡ್ತಾ ಪರಾಪರ ವಿದ್ಯೆಗಳ ವೈಶಿಷ್ಟ್ಯ ಹೇಳ್ತಾ ಹೋಗ್ತಾರೆ. ಆಥರ್ವಾಡವನ್ನು ಸರಿಯಾಗಿ ಓದಿಬಿಟ್ರೆ ವೈರಾಗ್ಯ ಬರಲೇಬೇಕಂತ ಕೃತಿ ಇದು. ಸವೇದ ಏತತ್ ಪರಮಂ ಬ್ರಹ್ಮಧಾಮ ಯತ್ರ ವಿಶ್ವಂ ನಿಹಿತಂ ಭಾತಿ ಶುಭ್ರಂ ಉಪಾಸತೆ ಪುರುಷಂ ಯೇಹಿ ಅಕಾಮಾಃ ತೇ ಶುಕ್ರಮೇತದ ಅತಿವರ್ತಂತಿ ಧೀರಾಃ. ಸವೇದ ಏತತ್ ಪರಮಂ ಬ್ರಹ್ಮಧಾಮ ಯತ್ರ ವಿಶ್ವಂ ನಿಹಿತಂ ಭಾತಿ ಶುಭ್ರಂ. ಯಾರು ಬ್ರಹ್ಮಧಾಮನ್ನು ತಿಳಿತಾರಲ್ಲ ಅವರಿಗೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಬ್ರಹ್ಮಧಾಮ ಅಂದ್ರೇನು ಆಚಾರ ಅರ್ಥ ಬರೀತಾರೆ. ಸ ಆತ್ಮಜ್ಞಾತ್ಯಕೋ ಬ್ರಹ್ಮಣೋ ಧಾಮ ಪ್ರಾಣಂ ವೇದ. ಪರಮಾತ್ಮನ ನೆಲೆ ಅಂದರೆ ಯಾರು ಅಂದರೆ ವಾಯುದೇವರು. ಅದಕ್ಕೆ ಬಂದು ಆಕಾಣಾಷ್ಟ ಸಮ ಅಂತ ಬಂತಲ್ಲ. ಯಾವ ಪ್ರತೀಕದಲ್ಲಿ ಪೂಜೆ ಮಾಡಿದರೂ ಅವಸರರು ಬಂದು ಅದನ್ನು ಪೊಲ್ಯೂಟ್ ಮಾಡ್ತಾ ಇದ್ದರು. ವಾಯುದೇವರನ್ನು ಪ್ರತೀಕ ಮಾಡಿಕೊಂಡು ಏನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ವಾಯುದೇವನ ಏನಂತ ಕರೀತಾರೆ, ಬ್ರಹ್ಮಧಾಮ. ಪರಮಾತ್ಮನ ಮುಖ್ಯವಾಗಿರ್ತಕ್ಕಂಥ ಪ್ರತೀಕ ಅಂತ ಕರೆಯೋದ್ರಿಂದ ಅದೇ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೆ ಅಂದರೆ ಅದೇ ಅರ್ಥ. ಯತ್ರ ವಿಶ್ವಂ ಪೂರ್ಣಂ ಬ್ರಹ್ಮ ನಿಹಿತಂ. ಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ಪೂರ್ಣ ಪ್ರಜ್ಞರಲ್ಲಿ ಯಾವಾಗಲೂ ಸನ್ನಿಹಿತನಾಗಿರೋದ್ರಿಂದ ಜ್ಞಾನಿಗಳನ್ನು ಆರಾಧನೆ ಮಾಡಬೇಕು. ಸರ್ವಶ್ರೇಷ್ಠ ಜ್ಞಾನಿಗಳು ಯಾರು? ಆಚಾರ್ಯರು. ಅದಕ್ಕೆ ಅವರು ಆರಾಧನೆ ಮಾಡಿದ ಏನಾಗುತ್ತಾಗ ಎಲ್ಲ ಸಿದ್ಧಿಯಾಗುತ್ತೆ ಅಂತ ಅರ್ಥ. ಅದಕ್ಕೆ ಆಧಾರ ಕೊಡ್ತಾರೆ. ಏನು ಅರ್ಥ ಬಂದುಬಿಟ್ರಿ, ಬಹಳ ಬುದ್ಧಿವಂತಿಕೆಯಿಂದ ತಿಳ್ಕೊಂಡ್ರೆ ಬುದ್ಧಿವಂತಿಕೆ ಎಲ್ಲ ಇದು ಆಧಾರ ನೋಡಿ. ಪ್ರಧಾನಂ ಧಾಮ ವಿಷ್ಣೋಸ್ತು ಪ್ರಾಣಯೇವ ಪ್ರಕೀರ್ತಿತಃ. ವಿಷ್ಣುವಿನ ಪ್ರಧಾನ ಧಾಮ ಅಂದರೆ ಸಾಕ್ಷಾತ್ ಪ್ರಾಣದೇವರು. ಉಪಾಯೇರ್ಯೋ ವಿಜಾನೀಯಾತ್ ಪ್ರಾಣಸ್ಥಂ ಪರಮೇಶ್ವರಂ ತಸ್ಯ ಪ್ರಾಣಿ ಹರಿರ್ನಿತ್ಯಂ ಆವಿಷ್ಟೋ ಭವತಿ ಧ್ರುವಂ. ಎಷ್ಟು ಇಂಪಾರ್ಟೆಂಟ್ ಇದು. ತಸ್ಯ ಪ್ರಾಣಿ ಹರಿರ್ನಿತ್ಯಂ ಆವಿಷ್ಟೋ ಭವತಿ ಧ್ರುವಂ. ಚೆನ್ನಾಗಿ ಓದಬೇಕು ವಾಕ್ಯನ. ಉಪಾಯೇರ್ಯೋ ವಿಜಾನೀಯಾತ್ ಪ್ರಾಣಸ್ಥಂ ಪರಮೇಶ್ವರಂ. ಪ್ರಾಣದೇವರೊಳಗಿನ ಪರಮಾತ್ಮನನ್ನು ಯಾರು ಸರಿಯಾಗಿ ಉಪಾಸನೆ ಮಾಡ್ತಾರಲ್ಲ, ತಸ್ಯ ಪ್ರಾಣೇ ಹರಿರ್ನಿತ್ಯಂ ಆವಿಷ್ಟೋ ಭವತಿ ಧ್ರುವ. ಅವರ ಪ್ರಾಣದೊಳಗೆ ಪರಮಾತ್ಮ ಆವೇಶ ಮಾಡಿಬಿಡ್ತಾನೆ ಅಂತ ಹೇಳ್ತಾರೆ. ಪ್ರಾಣದೇವರಿದ್ದರೆ ದೇವರು ಬರ್ತಾರೆ. ಪ್ರಾಣದೇವರನ್ನ ನಾವು ಆರಾಧನೆ ಮಾಡಿದರೆ ಅವರು ದೇವರಿದ್ರಿಂದ ನಮಗೇನಾಯ್ತಾಗ ಇವ್ರ ಹತ್ರ ಬಂದುಬಿಡ್ತಾನೆ ಅಂತ. ದೇವರ ಹತ್ರವಾಗಲಿಕ್ಕೆ ಇರೋ ಉಪಾಯ ಏನಂತ ಕೇಳಿದರೆ ಪ್ರಾಣದೇವರನ್ನು ಆರಾಧನೆ ಮಾಡೋದು. ನಿತ್ಯಂ ಪ್ರಾಣಸ್ಥಿತ ಶೈವ. ಇಷ್ಟು ಹರಿಸರ್ವೋತ್ತಮತ್ವದ ಜೊತೆಗೆ ವಾಯುಜೀವೋತ್ತಮತ್ವವನ್ನು ಕೂಡ ನಿರೂಪಣೆ ಮಾಡ್ತಕ್ಕಂಥ ಭಾಗ ಇದು. ನಿತ್ಯಂ ಪ್ರಾಣಸ್ಥಿತ ಶೈವ ವಿಷ್ಣೋರಾವೇಶ ಏ ವಹಿ ಪ್ರಾಣದ್ವಾರೇಣ ಯಜ್ಞಾನ ದೀಪನಂ ಜ್ಞಾನಿನ ಸದಾ. ಅದಕ್ಕೇನೆ ವಾಯುದೇವರನ್ನು ಆಶ್ರಯಿಸಿದಾಗ ಪರಮಾತ್ಮ ದಿವ್ಯಜ್ಞಾನವನ್ನು ಕೊಡ್ತಾನೆ ಅವ್ರ ಮೂಲಕವಾಗಿ. ಸನ್ನಿಧಾನಂ ಯಥಾ ವ್ಯಾಪ್ತಾಹ ಪಿಶಾಚ ಪುರುಷೇಶ್ವಪಿ. ಇಲ್ಲಿ ಆಯುಷ ಅಂದ್ರೆ ಏನರ್ಥ? ಸನ್ನಿಧಾನವನ್ನು ಇಡ್ತಾನೆ ಅಂತ ಅರ್ಥ. ದೇವರು ಇಟ್ಬಿಡ್ತಾನೆ ಅಂತ ಕೇಳಿದ್ರೆ ಪಿಶಾಚಿಗಳು ಇಡುತ್ತೆ, ದೇವರು ಇಡೋದಿಲ್ಲ ಅಂತ ಕೇಳುತ್ತಾರೆ. ಪಿಶಾಚ ಪುರುಷೇಶ್ವಪಿ ತತ್ರ ಸ್ಥಿತ್ವಾಪಿ ಭುಂಜಂತ ಅವಿಷೇಯು ಪುನಶ್ಚತೆ ಮಂತ್ರಾಧಿವಿಸ್ತಾ ವಿಷ್ಣು ಸದಾ ಪ್ರಾಣಸ್ಥಿತೋಪಿ ಸನ್ ಜ್ಞಾನದೀಪ್ತ್ಯಾಧಿಕಂ ಕುರ್ಯಾತ್ ಜ್ಞಾನಿನ ಪುನರೇವತು ಇತಿ ಚ. ದೃಷ್ಟಾಂತ ಕೊಡ್ತಾರೆ ಅವ್ರು. ಜ್ಞಾನಿಗಳು ಕೊಡೋದು ದೇವ್ರಿಗೆ ಹೇಗೆ ಬಿಟ್ಟುತ್ತೆ ಅಂದರೆ, ಎರಡು ಪಿಶಾಚಿ ಬಂದಿದೆ ಈಗ ಅವ್ರಿಗೆ ಕೊಟ್ಟರೆ ಆ್ಯಕ್ಚುಲಿ ತಿಂತಿರೋದು ಯಾವುದೀಗ ಪಿಶಾಚಿನೇ, ಗೊತ್ತಾಯ್ತಿಲ್ಲ ಅಂದರೆ ಪಿಶಾಚಿ ದೇವ ಆ ದೇಹದೊಳಗೆ ತಿನ್ನಬೇಕಾದ್ರೆ ದೇವರು ದೇಹದೊಳಗೆ ಸ್ವೀಕಾರ ಮಾಡೋದಿಲ್ವ, ಸ್ವೀಕಾರ ಮಾಡ್ತಾರೆ. ಸೊ ಜ್ಞಾನಿಗಳ ಮೂಲಕ ಕೊಡೋದು ಏನಾಗುತ್ತೆ ಅಂದರೆ ದೇವರಿಗೆ ಡೈರೆಕ್ಟ್ ಕೊಟ್ಟಾಗ ಲೆಕ್ಕ. ಅದನ್ನೇ ಭಾಗವತಲ್ಲಿ ಹೇಳ್ತಾರೆ. ಅಸ್ನಾತ್ಯನಂತಹ ಖಲು ತತ್ವ ಕೋವಿದೈ ಶ್ರದ್ಧಾಹುತಂ ಯನ್ಮುಖ ಇಜ್ಜ ನಾಮಭಿ. ನಾವು ಅಗ್ನಿಯಲ್ಲಿ ಹೋಮ ಮಾಡಿದಾಗ ದೇವರಿಗೆ ಸ್ವೀಕಾರ ಮಾಡ್ತಾನೋ ಅದಕ್ಕಿಂತ ಜಾಸ್ತಿ ಎಲ್ಲಿ ಸ್ವೀಕಾರ ಮಾಡ್ತಾನೆ ಅಂದರೆ ಜ್ಞಾನಿಗಳಿಗೆ ಮೂಲಕ ಕೊಟ್ಟಾಗ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಆತ್ಮಜ್ಞಂ ಹಿ ಅರ್ಚೆಯೇ ಭೂತಿ ಕಾಮ ಮತ್ತು ವಿವರಣೆ ಇದಿಷ್ಟು ಕೂಡ. ಏತತ್ ಶುಕ್ರಂ ಪ್ರತಿ ಅನ್ಯದತಿ ವರ್ತತೆ ಸರ್ವಂ ತೀರ್ಥ ಹರಿಂ ಶುಕ್ರಂ ಪ್ರತಿ ವೃತ್ತಿರ್ಭವೇತ್ ಪುನಃ ಜ್ಞಾನಿನ ಸಾಹಿ ಮುಕ್ತಿ ಸ್ಯಾತ್ ತನ್ನೈವ ಅತ್ಯೇತಿ ಕಶ್ಚನ. ಇದೇನಿದೆ ಶುಕ್ರಂ ಅತಿ ವರ್ತತೆ ಎತ್ತ ಬಂತಿ. ಇದು ಯಾರು ತಿಳ್ಕೊಂಡ್ಬಿಡ್ತಾರೋ ಶುಕ್ರನ ದಾಟಿಬಿಡ್ತಾರೆ ಎತ್ತ ಬಂತು. ಶುಕ್ರನಿಂದ ಆಡ್ತಾರೆ. ಶುಕ್ರ ಅಂದರೆ ಪರಮಾತ್ಮ, ಶುಕ್ರಮೌರಣಂ ಅಂತ ಬಂದಿದೆ ಈಗಾಗಲೇ ಈಶಾವಾಸ್ಯದಲ್ಲಿ. ಶುಕ್ರ ಅಂದರೆ ಶುದ್ಧ, ದೇವ್ರನ್ನ ದಾಟಿಬಿಡ್ತಾರೆ ಹಾಗಿದ್ರೆ ಅಂದರೆ ದೇವ್ರನ್ನ ದಾಟಿಬಿಡ್ತಾರೆ ಅಲ್ಲ, ಶುಕ್ರಾರ್ಥಂ ಅನ್ಯಂ ಅತಿವರ್ತಂತೆ, ದೇವರನ್ನು ಮುಟ್ಟೋದಕ್ಕೋಸ್ಕರ ಬೇರೆಯವ್ರನ್ನ ದಾಟಿ ಬರ್ತಾರೆ ಹೊರತು ದೇವ್ರನ್ನ ದಾಟ್ತಾರೆ ಅಂತ ಅರ್ಥ ಅಲ್ಲ. ಏತ ಶುಕ್ರಂ ಪ್ರತಿ ಅನ್ಯದತಿ ವರ್ತಂತೆ, ಸರ್ವಂ ತೀರ್ಥ ಹರಿಂ ಶುಕ್ರಂ ಪ್ರತಿಪೂರ್ತಿರ್ಭವೇತ್ ಪುನಃ ದಾನಿನ ಸಾಹ್ಯ ಮುಕ್ತಿ ಸ್ಯಾತ್ ತನ್ನೈವ ಅತ್ಯೇತಿ ಕಶ್ಚನ. ದೇವ್ರ ಮೇಲೆ ಹೋಗ್ತಾನೆ ಅಲ್ಲ, ದೇವರಿಗೋಸ್ಕರ ಉಳಿದ್ರ ಮೇಲೆ ಹೋಗ್ತಾನೆ. ಕಾಮಾನ್ಯಃ ಕಾಮಯತೆ ಮನ್ಯಮಾನ ಸ ಕಾಮಭಿ ಜಾಯತೆ ತತ್ರ ತತ್ರ ಪರ್ಯಾಪ್ತ ಕಾಮಶ್ಚ ಕೃತಾತ್ಮನಶ್ಚ ಇಹ ಇವ ಸರ್ವೇ ಪ್ರವಿಲೀಯಂತಿ ಕಾಮಾಃ. ಕಾಮಾನ್ಯಃ ಕಾಮಯತೆ ಮನ್ಯಮಾನಃ ಸ ಕಾಮಭಿ ಜಾಯತೆ ತತ್ರ ತತ್ರ. ಮತ್ತೆ ಕಾಮವನ್ನು ಬೈತಾರೆ. ಕಾಮನೆ ಬಂತು ಅಂದರೆ, ಕಾಮನೆ ಬಂತು ಅನುಭವಿಸೋಕೆ ಹೋದಲ್ಲೋ ಹುಟ್ಟಾಗಿದ್ರೆ ಅಂತ ಹೇಳ್ತಾರೆ. ಧ್ರುವ ಏನನ್ಕೊಂಡ, ಎಷ್ಟು ಪುಣ್ಯ ಮಾಡಿದ್ದಾರೆ ರಾಜಕುಮಾರರು ಅಂದರು. ತಕ್ಷಣ ಏನು ಮಾಡಿದ ಪರಮಾತ್ಮ, ರಾಜಕುಮಾರನಾಗ ಹುಟ್ಟಿಸ್ತ. ಅದಕ್ಕೆ ಅರ್ಥ ಮಾಡ್ಕೊಬಿಟ್ಟು ಯಾರೋ ನೋಡ್ತಾರೆ, ಎಷ್ಟು ಪುಣ್ಯವಂತರು ಮತ್ತೆ ಹುಟ್ಟಬೇಕಾಗುತ್ತೆ ಅನ್ಬಿಟ್ಕೊಂಡಿರ್ಬೇಕು. ಆವಾಗ ಯಾರ್ಯಾರು ನೋಡಿಬಿಡ್ತಾರೆ ಅವು ಏನು ಪುಣ್ಯ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾವು ಫಲಾಪೇಕ್ಷೆ ಪಟ್ವಿ ಅಂದರೆ ನಮ್ಮ ಸಾಧನೆ ಹೋಯಿತು ಅಂತ ಅರ್ಥ ಆಯ್ತಾ. ಅದಕ್ಕೆ ಕಾಮವಿರ್ ಜಾಯತೆ ತತ್ರ ತತ್ರ, ಯಾವ ಕಾಮನೆ ಅನುಭವಿಸೋಕೆ ತಾನೇ ಈಗ ಅಲ್ಲಿ ಹುಟ್ಟಲೇಬೇಕಾಗುತ್ತೆ. ಪರ್ಯಾಪ್ತ ಕಾಮಶ್ಚ ಕೃತಾತ್ಮನಶ್ಚ ಇಹ ಇವ ಸರ್ವೇ ಪ್ರವಿಲೀಯಂತಿ ಕಾಮಾಹ. ಯಾರು ಪರ್ಯಾಪ್ತ ಕಾಮನಾದ ಪರಮಾತ್ಮನನ್ನು ಕೃತಾತ್ಮರಾಗ್ತಾರೋ ಅವರಿಗೆ ಎಲ್ಲ ಕಾಮನೆಗಳು, ಭೌತಿಕ ಕಾಮನೆಗಳು ಯಾವುದು ಬರೋದೇ ಇಲ್ಲ. ಯಾವ ಕಾಮನೆ ಬರುತ್ತೆ ಅವರಿಗೆ? ಸಾತ್ವಿಕ ಕಾಮನೆಗಳು ಪೂರ್ತಿ ಸಿಗುತ್ತೆ. ನಾಯಮಾತ್ಮ ಪ್ರವಚನೇನ ಲಭ್ಯೋ ನಮೇಧಯಾ ನ ಬಹುನಾಶ್ರುತೇನ. ಕಠೋಪನಿಷತ್ತಿನ ಕೆಲವು ವಾಕ್ಯಗಳಲ್ಲಿ ಮತ್ತೆ ಬಂದಿವೆ, ಅದರಲ್ಲಿ ಇಂಥದ್ದು ವಾಕ್ಯ ಇದೆ. ಯಮೇ ವೈಷ್ಣ ಯಮೇ ವೈಷವೃಣುತೆ ತೇನ ಲಭ್ಯ ತೈಶೇಷ ಆತ್ಮ ವಿನುಳುತೆ ತನು ಸ್ವಪೂರ್ತಿ ಶ್ಲೋಕ ಹಾಗೆ ಇದೆ. ಇದನ್ನು ಏನು ಹೇಳಿದರು, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪ್ರಯತ್ನಕ್ಕೆ ಬೆಲೆ ಅಂತ ಬೆಲೆ ಇಲ್ಲ ಅಂತಲ್ಲ, ಪ್ರಯತ್ನ ಫೈನಲ್ ಅಲ್ಲ ಅಂತೇಳಿ. ಫಸ್ಟ್ ರ್ಯಾಂಕ್ ಬಂದು ಅಪ್ಲೈ ಮಾಡಿದ್ರೆ ಸ್ಟಿಲ್ ಸೆಲೆಕ್ಷನ್ ಎಲ್ಲಿಂದಾಗಬೇಕು? ಅವ್ರು ತಾನೇ ಸೆಲೆಕ್ಟೆಡ್ ಬರ್ಕೊಳ್ಳೋಗಿಲ್ಲ ತಾನೇ. ಯಾರು ಮಾಡಬೇಕು ಅದನ್ನು? ಅವ್ರು ಕೊಡಬೇಕು. ಅದೇ ರೀತಿ ನಾವು ಎಷ್ಟು ಸಾಧನೆ ಮಾಡ್ಬೋದೇ ಹೊರತು, ಸಾಧನೆ ಎಂಬುದು ಏನಲ್ಲ, ಆಟೋಮೆಟಿಕ್ ಅಲ್ಲ. ಸಾಧನೆ ಮಾಡಿದ್ದೇವೆ ಕೂಡ ಡಿಮ್ಯಾಂಡ್ ಮಾಡೋ ಹಾಗಿಲ್ಲ. ದೇವ್ರು ಏನು ಮಾಡಬೇಕು ಅದನ್ನು? ಅಂಗೀಕಾರ ಅನುಗ್ರಹ ಮಾಡಬೇಕು. ದೇವ್ರ ಅನುಗ್ರಹದ ಹೊರತು ಯಾವ ಸಾಧನೆಯೂ ತನ್ನಷ್ಟೇ ತಾನೇ ಕೊಡೋದಿಲ್ಲ. ಅದಕ್ಕೆ ಪ್ರವಚನಾದಿಗಳು ಉಪಯೋಗ ಇಲ್ಲ ಅಂತ ಹೇಳಲಿಲ್ಲ, ಅವು ಎಂಡನ್ನು ತಿಳ್ಕೊಂಡ್ಬಿಡಬೇಡಿ ಅಂತ ಅರ್ಥ. ನಾಯಮಾತ್ಮ ಬಲಹೀನೇನ ಲಭ್ಯ ನಚ ಪ್ರಮಾದಾತ್ ತಪಸೋ ವಾಪ್ಯಲಿಂಗಾತ್. ಈ ಪರಮಾತ್ಮ ಬಲಹೀನರಿಗೆ ಸಿಗೋದಿಲ್ಲ. ಅದಕ್ಕೆ ಏನಾಗಿರ್ಬೇಕು? ದೇಹ ಹೇಗಿರಬೇಕು? ಅವರು ಆರೋಗ್ಯವಂತ ಆಗಿರಬೇಕು ಅಂತ ಅರ್ಥ. ದುರ್ಬಲರಿಗೆ ಏನು ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಮಾತೆತ್ತಿದ್ರೆ ವೀಕ್ನೆಸ್, ಏನು ಸಾಧನೆ ಮಾಡ್ತಾರೆ? ಅದು ದೇಹದ ಆರೋಗ್ಯ ಯಾತಕ್ಕೆ ಬೇಕು? ಇವರೆಲ್ಲ ಆದರ್ಶ ಟ್ರೆಂಡ್ ಒಂದು ಏನು ಮಾಡ್ತಿರ್ತಾರೋ ಅವರೆಲ್ಲ. ಅವಳು ದೇಹ ಬೆಳೆಸಿದ್ದು ಬೆಳೆಸಿದ್ದೇನೆ, ವ್ಯಾಯಾಮ ಮಾಡಿದ್ದು ಮಾಡಿದ್ದೇನೆ, ದೇಹ ಬೆಳೆಸ್ತಾರೆ. ಪರ್ಪಸ್ ಏನು ಅದಕ್ಕೆ? ಧರ್ಮಾಚರಣೆ ಉಪಯೋಗಿಸ್ಬೇಕಾದ್ರೆ ಸುಮ್ಮನೆ ಬೆಳೆಸಿದ್ರೆ ಏನು ಉಪಯೋಗ? ದೇಹನ ಗುಂಡಾಗಿರಿ ಆದಾಗ ಆಗುತ್ತೆ, ಏನು ಉಪಯೋಗ ಬರೋದಿಲ್ಲ. ಅದಕ್ಕೆ ಧರ್ಮಾರ್ಥಕ್ಕೋಸ್ಕರ ಬರಬೇಕು. ಫಸ್ಟ್ ಕ್ಲಾಸಾಗಿ ಆಹಾರ ದುಡ್ತಾ ಯಾಕೆ ಏಕಾಸಿ ಮಾಡಬೇಕು ರೀ? ನಾನು ತಯಾರಾಗ್ತಿದ್ದ ಅದು ಜಾಣತಾನ. ಅದು ಬಿಟ್ಬಿಟ್ಟು ದಶಮಿ ಎಲ್ಲ ಸುಸ್ತು ಮಾಡ್ಕೊಂಡ್ಬಿಡೋದು ಮೊದಲು ಆಹಾರ. ಅದಕ್ಕೆ ಸುಸ್ತಾದರೆ ಏಕಾಸಿ ಬಿಡ್ಬೋದು ಅಂತಿದೆಯಲ್ಲ, ಏಕಾಸಿ ಬಿಟ್ಬಿಡೋದು. ಆಮೇಲೆ ಸುಸ್ತು ಮಾಡ್ಕೊಂಡು ಏಕಾಸಿ ಬಿಡೋದು. ಆಪತ್ಕಾಲದಲ್ಲಿ ಧರ್ಮ ಬಿಡ್ಬೋದು, ಅದ್ರಲ್ಲಿ ಆಪತ್ತು ತಂದ್ಕೊಳ್ಳೋದು ಧರ್ಮ ಬಿಡೋದು ಅಲ್ಲ. ಅದಾಗಿ ಬರಬೇಕೇ ಹೊರತು ನಾವಾಗಿ ಮಾಡಿಕೊಂಡ್ರೆ ತಪ್ಪದು. ನಮ್ಮ ಧರ್ಮಾಚರಣೆ ಮಾಡೋದು ಮೊದಲೇ ಪ್ಲಾನ್ ಮಾಡಬೇಕಾದ್ರೆ ಧನರ್ ಮಾಸ ಬಂತು ಮೊದಲಿಂದ ಉಪಾಯ ಮಾಡಿರಬೇಕು. ಚಾತುರ್ಮಾಸ ತಯಾರಾಗಿರ್ಬೇಕು ಅಷ್ಟೇ ಹೊರತು ನಾವು ಸುಮ್ಮನೆ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಬಲವನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಅದು ಒಳಗಿನ ಅರ್ಥ. ಬಲ ಅಂದ್ರೇನು? ಬಡಿತ್ತ. ಬಲ ಅಂದರೆ ಬಲಾತ್ಮಕ ವಾಯುದೇವರು ಅಂತ ಅರ್ಥ. ಬಲಹೀನೇನ ವಾಯುದೇವರು ಯಾರಿಗಿಲ್ಲ ಅವರಿಗೆ ದೇವರು ಸಿಗೋದಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ವಾಯುದೇವರನ್ನು ಬಿಟ್ಟವರಿಗೆ ದೇವರು ಏನು ಮಾಡಿದ್ರೂ ಸಿಗೋದಿಲ್ಲ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಬಲ ಶಬ್ದಕ್ಕೆ ವಾಯುದೇವರು ಅಂತ. ಪೂರ್ಣ ಬಲರವರೇ, ಪೂರ್ಣ ಜ್ಞಾನರವರೇ. ಅದಕ್ಕೆ ಬಲ ಸಂವಿದಾತ್ಮ ಅಂತ ವಾಯುದೇವರ ಹೆಸರು. ನಚ ಪ್ರಮಾದಾತ್ ತಪಸೋವಾತ್ ಪ್ಯಲಿಂಗಾತ್. ಪ್ರಮಾದಗಳಿಂದ ದೇವರು ಸಿಗೋದೇ ಇಲ್ಲ, ಬರೀ ತಪಸ್ಸಿನಿಂದ ದೇವರು ಸಿಗೋದು. ತಪಸ್ಸು ಎಷ್ಟು ಮಾಡಿದ್ರೆ ಉಪಯೋಗ ಇಲ್ಲ, ಭಕ್ತಿ ಇರಬೇಕು. ಏತೈ ರೂಪಾಯೇರಿ ಎತ್ತತೆ ಎಷ್ಟು ವಿದ್ವಾನ್. ಇಷ್ಟೆಲ್ಲ ಉಪಾಯ ಇಟ್ಕೊಂಡು ಯಾರು ಆ ಪ್ರವಚನಾದಿ ಉಪಾಯ ಇಟ್ಕೊಂಡು ಯಾರು ಬರ್ತಾರಲ್ಲ ವಿದ್ವಾನ್, ಅವನು ಅಪರೋಕ್ಷ ಜ್ಞಾನಿ ಆಗ್ತಾನೆ. ಅವನು ಬ್ರಹ್ಮಧಾಮ ವಿಶತೆ, ಬ್ರಹ್ಮಧಾಮ ವಿಶತೆ. ಬ್ರಹ್ಮಧಾಮ ಅಂತ ಹೇಳೋದಕ್ಕೆ ವಾಯುದೇವರ ಅನುಗ್ರಹಕ್ಕೆ ಪಾತ್ರನಾಗಿ ಮುಂದೆ ಬ್ರಹ್ಮಧಾಮ ವೈಕುಂಠಕ್ಕೆ ಹೋಗಿಬಿಡ್ತಾರೆ. ಎರಡರ್ಥ ಅದಕ್ಕೆ. ಬ್ರಹ್ಮಧಾಮವನ್ನು ಹೊಂದಿ ಬ್ರಹ್ಮಧಾಮಕ್ಕೆ ಹೋಗ್ತಾನೆ. ಸಂಪ್ರಾಪ್ತೇನಂ ಋಷಯೋ ಜ್ಞಾನ ತೃಪ್ತಃ ಕೃತಾತ್ಮನೋ ವೀತರಾಗಃ ಪ್ರಶಾಂತಃ ತೇ ಸರ್ವಗಂ ಸರ್ವತಃ ಪ್ರಾಪ್ಯ ಧೀರಃ ಮುಕ್ತಾತ್ಮನಃ ಸರ್ವಮೇ ವಾಪಿಯಂತಿ. ಸಂಪ್ರಾಪ್ಯೈಹಿ ಸಂಪ್ರಾಪ್ಯೇನಂ ಋಷಯಃ ಜ್ಞಾನ ತೃಪ್ತಃ. ದೇವರು ಸಿಕ್ಕ ಅಂದಮೇಲೆ ಎಲ್ಲ ಸಿಕ್ಕಂತೆ ಲೆಕ್ಕ. ಸರ್ವತೋ ದೇಹಾದೇರ್ ಮುಕ್ತಃ ಸರ್ವಗಂ ಭಗವಂತಂ ಪ್ರಾಪ್ಯ ತಮೇವ ಅಪಿಯಂತಿ. ದೇವರಲ್ಲೇ ಇದ್ದು ಆರಾಮಾಗಿದ್ದು ಬಿಡ್ತಾರೆ. ಗತ ಕೊನೆ ವಾಕ್ಯೇಕ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾ ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ವೇದಾಂತದ ವಿಜ್ಞಾನದಿಂದಾಗಿ ಸುನಿಶ್ಚಿತಾರ್ಥ ಅಂದರೆ ಬ್ರಹ್ಮಜ್ಞಾನ. ವೇದಾಂತ ಓದಿ 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 ಜ್ಞಾನ ನಿಶ್ಚಯ ಆಗಬೇಕು. ಒಂದು ರೂಪವನ್ನು ಕಣ್ಣಿಂದ ನೋಡಿನೇ ಫೈನಲ್ ಮಾಡ್ಕೋಬೇಕೇ ಹೊರತು ಬೇರೆ ಅಲ್ಲ. ದೇವರನ್ನು ಶಾಸ್ತ್ರಯೋನಿತ್ವಾತ್ ಅಂತ ಹೇಳಿರೋದ್ರಿಂದ ಹರಿಕಥೆಯನ್ನು ಕೇಳು, ಕೇಳಿದ್ದೇ ಕೇಳು, ಕೇಳಿ 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 ಗಟ್ಟಿ ಮಾಡ್ಕೋಬೇಕು. ಮುಂದೆ ಸನ್ಯಾಸ ಯೋಗ. ಸನ್ಯಾಸ ಯೋಗ ಅಂದರೆ ಫಲಕಾಮನೆಯನ್ನು ಬಿಡೋದು. ಫಲ ಕಾಮನೆ ಬಿಡೋದೇ ಸನ್ಯಾಸ. ಅಂತ ಸನ್ಯಾಸ ಯೋಗದಿಂದಾಗಿ ಅಥವಾ ಸನ್ಯಾಸ ಮತ್ತು ಯೋಗ, ಕರ್ಮ ಸನ್ಯಾಸ ಕರ್ಮಯೋಗ ಎರಡೂ ಬಂದಿದೆ. ತಯೋಸ್ತು ಕರ್ಮ ಸನ್ಯಾಸ ವಿಶಿಷ್ಯತೆ ಅಂತ ಹೇಳಿದ್ರಿಂದ ಯತಯ ಶುದ್ಧ ಸತ್ವ. ಯತಯ ಅಂದರೆ ಯತಿಗಳು ಅಂತ ಒಂದರ್ಥ. ಯತಯ ಅಂದ್ರೆ ಏನು? ಜಿತೇಂದ್ರಿಯರು ಅಂತ ಇನ್ನೊಂದು ಅರ್ಥ. ಇದು ಯತಿಗಳಿಗೂ ಅನ್ವಯ, ಉಳಿದವರಿಗೂ ಅನ್ವಯ. ಅದು ಯತತೋಹ್ಯಪಿ ಕೌಂತೆಯ ಬರುತ್ತಲ್ಲ ಹಾಗೆ. ಶುದ್ಧ ಸತ್ವಾಹ, ಶುದ್ಧಾಂತಕರಣರಾಗಿಬಿಟ್ಟು ತೇ ಬ್ರಹ್ಮಲೋಕೇಶು ಪರಾಂತಕಾಲೆ. ಪರಾಂತಕಾಲ ಪ್ರಳಯ ಕಾಲ ಮುಗಿದ ಮೇಲೆ ಬ್ರಹ್ಮಲೋಕದಲ್ಲಿ ಹೋಗ್ತಾರೆ. ಪರಾಮೃತಾತ್ ಪರಮಾತ್ಮನಾದ ಶ್ರೀಹರಿಯಿಂದ ಪರಾಮೃತ ರಘುವರ ಖಗ ಖರತರ ಋಷಿಚರ ದಹನ ಪರಾಮೃತ ರಘುವರ ಮಾನದ ಭವಮಂ ಶರಣ ಪರಾಮೃತಾತ್ ರಾಮಾತ್. ರಾಮ ಅಂದರೆ ವಾಸುದೇವ. ಭಗವಂತ ಅನುಗ್ರಹದಿಂದ ಸರ್ವೇ ಮುಚ್ಚಂತೆ. ಯಾರ್ಯಾರಿಗೆ ಜ್ಞಾನ ಬಂತು ಅವರೆಲ್ಲ ಮೋಕ್ಷ ಕೊಡ್ತಾನೆ ಪರಮಾತ್ಮ. ಬರದೇ ಇದ್ದರೆ ಒಬ್ಬರಿಗೂ ಕೊಡೋದಿಲ್ಲ, ಬಂದರೆ ಯಾರನ್ನೂ ಬಿಡೋದಿಲ್ಲ. ಇದು ದೇವರ ವೈಶಿಷ್ಟ್ಯ. ಅದಕ್ಕೆ ರಾಮದೇವರು ಏನು ಮಾಡಿದರು? ಪರಾಮೃತ ರಾಮ ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಅಂತ ಹೇಳಿದ್ರಿಂದ ಪರಾಮೃತಾತ್ ರಾಮಾತ್ ವಾಸುದೇವಾತ್ ಅಂತ ಅರ್ಥ. ಸ್ವಲ್ಪ ಮುಂದೆ ಬರಬೇಕು. ಸ್ವಲ್ಪ ಗತಾ ಬ್ರಹ್ಮಲೋಕೇಶು ಸ್ಥಿತ್ವ ಪರಾಂತಕಾಲೇ ಪರಿಮುಚ್ಚಂತೆ. ಅಂದರೆ ಮುಕ್ತಿಗೆ ಹೋಗ್ಬೇಕಾದ್ರೆ ಮಾತ್ರ ಎಲ್ಲಿವರೆಗೆ ಕಾಯ್ಬೇಕು ಇವರು? ಪರಾಂತಕಾಲಕ್ಕೆ ಕಾಯ್ಬೇಕು. ಆಗ ಬ್ರಹ್ಮದೇವರ ಜೊತೆಗೆ ಹೋಗ್ಬೇಕು ಅವ್ರ ಮಧ್ಯೆ ಹೋಗ್ಲಿಕ್ಕೆ ಬರೋದಿಲ್ಲ ಹಾಗೆಲ್ಲ ಕೂಡ. ಗತಾ ಕಲಾಹ ಪಂಚದಶ ಪ್ರತಿಷ್ಠಾಹ ದೇವ ಬೆಳಗ್ಗೆ 6 ಗಂಟೆ ಒಂದು ಊಟ ಕೂತ್ ಮಾತ್ರಕ್ಕೇನೆ ಬಡಿಸೋದಿಲ್ಲ. ಎಷ್ಟೊತ್ತಿಗೆ ಆಗ ದೇವ್ರ ನೈವೇದ್ಯ ಆಗೋವರೆಗೂ ಇಲ್ಲ, ಹೋಗ್ತಾನೆ. ಬೇಗ ಬಂದಿದ್ದೇನೆ ಅವೆಲ್ಲ ಲೆಕ್ಕಕ್ಕಿಲ್ಲ. ಯಾವ ಏನಾದರೂ ಕೂಡ ಯಾವಾಗದು ದೇವ್ರ ನೈವೇದ್ಯ ಬಡಿಸೋ ಕಾಲಕ್ಕೆ ಹೇಗೆ ಬಡಿಸ್ತಾರೋ, ಮುಕ್ತಿ ಕೊಡೋ ಕಾಲಕ್ಕೆ ಪರಮಾತ್ಮ ಮುಕ್ತಿ ಕೊಡ್ತಾನೆ. ಕೊಡೋದು ನಿಶ್ಚಿತ. ಪರ ಅಂತ, ಪರ ಅಂದರೆ ಏನು? ಪರಕಾಲ. ಬ್ರಹ್ಮದೇವರ ಆಯುಷ್ಯವನ್ನು ಒಟ್ಟು ಏನಂತ ಕರೀತಾರೆ? ಪರನಾಮ ನಿಮೇಶ ಕಾಂತೆ. ಅಂದರೆ ಬ್ರಹ್ಮದೇವರ ಆಯುಷ್ಯದ ಕೊನೆಗೆ ಅಂತ ಅರ್ಥ. ಆ ಕಾಲ ಬ್ರಹ್ಮದೇವರ ಜೊತೆಗೆ ಹೋಗ್ತಾರೆ. ಪರಕಾಲ ಅಂದರೆ ಅದೇ, ಈ ಪರ ಅಲ್ಲ. ಪರಾಂತಕಾಲೇ ಪರಿಮುಚ್ಯಂತಿ ಗತಾ ಕಲಾ ಪಂಚದಶ ಪ್ರತಿಷ್ಠಾ ದೇವಾಶ್ಚ ಸರ್ವೇ ಪ್ರತಿದೇವತಾಸು ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇವ್ಯೇ ಸರ್ವ ಏಕೀಭವಂತಿ. ಇದು ಪರಿಚಿತಿಯಾಗಿರೋದವರು. ಪರೇವೇ ಸರ್ವ ಏಕೀಭವಂತಿ. ಎಲ್ಲರೂ ಒಂದಾಗಿಬಿಡ್ತಾರೆ ದೇವರ ಹತ್ರ ಹೋಗಿ. ಅಂದರೆ ದೇವರೆಲ್ಲ ದೇವ್ರ ಜೊತೆ ಐಕ್ಯ ಹೊಂದಿಬಿಡ್ತಾರೆ. ಈ ವಾಕ್ಯ ಕೋಟ್ ಮಾಡಿದ್ದು ಮಾಡಿದ್ದೆ ಅವರು. ಪರೇ ಅವ್ಯಯೆ ಪರಮಾತ್ಮನಾದ ಅವ್ಯಯ ಪರಮಾತ್ಮ ಅವನೊಳಗೆ ಸರ್ವೇ ಎಲ್ಲರೂ ಕೂಡ ಏಕೀಭವಂತಿ ಅಂತಿದೆ. ಈ ರೀತಿ ಅರ್ಥ ಮಾಡಿದರೆ ಅವರಿಗೆ ಪ್ರಾಬ್ಲಮ್. ಎಲ್ಲರೂ ಹೋಗ್ತಾರೆ ಅಂದರೆ ಸಾಧನೆ ಮಾಡಬೇಕಾಗಿಲ್ಲ ಅಂತ ಆಯ್ತಲ್ಲ. ಎಲ್ಲರೂ ಹೋಗೋದು ಗ್ಯಾರಂಟಿ. ಎಲ್ಲರೂ ಪಾಸ್ ಅಂದರೆ ಯಾಕೆ ಓದ್ಬೇಕು ಈ ಮಧ್ಯೆ? ಹೋಗ್ತಾನೆ. ಓದೋ ಪ್ರಶ್ನೆ ಬರೋದು ಯಾವಾಗ? ಓದ್ದವ್ರು ಮಾತ್ರ ಪಾಸ್ ಆಗ್ತಾರೆ ಅಂತಂದ್ರೆ ಹೋಗ್ತಾರೆ. ಎಲ್ಲರೂ ಪಾಸ್ ಅನ್ನೋ ಅರ್ಥ ಹಾಗೆ ಮಾಡ್ಬೇಕು ನೀವು. ಇಲ್ಲ ಬೇರೆ ಅರ್ಥ ಮಾಡ್ತೀವಿ ಅಂದಾಗ ಇದಕ್ಕೂ ಬೇರೆ ಅರ್ಥ ಮಾಡ್ರಿ. ಸರ್ವೇ ಶಬ್ದಕ್ಕೆ ಸುಮ್ಮನೆ ಎಲ್ಲರೂ ಅಂತ ಅರ್ಥ ಮಾಡೋದಾದರೆ ಗೊತ್ತಾಯ್ತಿಲ್ಲ. ಎಲ್ಲರೂ ಐಕ್ಯವಂತರು ಅಂತ ಹೇಳ್ಬಿಡಿ, ಏನು ವಚನ ಇಲ್ಲ. ಇಲ್ಲ ಇಲ್ಲ, ಬ್ರಹ್ಮಜ್ಞಾನ ಬಂದವರು ಮಾತ್ರ ಅಂತ ಹೇಳಿ ಅಲ್ಲಿಲ್ಲ, ಅದು ಸೇರಿಸ್ಕೊಂಡಿದ್ದೀನಿ. ಸೊ ಏಕೆ ಶಬ್ದಕ್ಕೆ ಏನು ಮಾಡಬೇಕಾಗ? ಏಕೀಭಾವಂತ ಓದಕ್ಕೆ ಅರ್ಥ ಬೇರೆ ಮಾಡಬೇಕು ಅಂತ ಹೇಳ್ತಾರೆ ಆಚಾರ್ಯರು. ಏಕೀಭಾವ ಅಂದ್ರೇನು? ಅವಿರೋಧಶ್ಚ ಸಾದೃಶ್ಯಂ ಏಕದೇಶ ಸ್ಥಿತಿ ತಥಾ ಏಕೀಭಾವ ತ್ರಿಧಾ ಪ್ರೋಕ್ತೋ ನೈಕೀಭಾವ ಸ್ವರೂಪಯೋ ಸ್ವಾತಂತ್ರ್ಯ ಚ ವಿಶಿಷ್ಟತ್ವೇ ಸ್ಥಾನಮತ್ಯೈಕ್ಯಯೋರಪಿ ಸಾದೃಶ್ಯೇ ಚೈಕವಾಕ್ ಸಮ್ಯಕ್ ಸಾವಕಾಶ ಯಥೇಷ್ಟತಃ ಅನುವ್ಯಾಖ್ಯಾನ. ಇಲ್ಲಿ ಹೇಳ್ತಾರೆ ಅವಿರೋಧಶ್ಚ, ಎಲ್ಲರೂ ಒಂದಾಗಿ ಬಿಡ್ತಾರೆ ಎಂಬುದಕ್ಕೆ ಏನರ್ಥ? ಮೊದಲೇದಾಗಿ ಅಣ್ಣ ತಮ್ಮ ಬೇರೆ ಆಗಿದ್ದರೆ ಒಂದಾಗಿಬಿಟ್ರು ಅಂದು ಬಿಡ್ತಾರೆ. ಏನರ್ಥ ಒಂದಾಗಿಬಿಟ್ರು ಅಂದರೆ? ಭಿನ್ನಾಭಿಪ್ರಾಯ ಹೋಯಿತು ಅಂತ ಅರ್ಥ. ಇವ ಪದ ಉಪಯೋಗಿಸ್ತೀವಿ ನಾವೀಗ. ಇಬ್ಬರು ಒಂದಾಗಿಬಿಟ್ಟಿದ್ದಾರೆ, ನಾವೆಲ್ಲ ಒಂದೇ ಅಂದ್ಬಿಡ್ತಾರೆ. ನಾವೆಲ್ಲ ಒಂದೇ, ನಾವೆಲ್ಲ ಒಂದೇ ಅಂದ್ರೆ ನಾವೆಲ್ಲ ಯಾಕೆ ಹೇಳ್ಬೇಕು ಈ ಮಧ್ಯೆ? ಹೊತ್ತಾನೆ, ನಾವೆಲ್ಲ ಒಂದೇ ಇದ್ರೆ ಭಿನ್ನಾಭಿಪ್ರಾಯ ಇಲ್ಲ. ವಿ ಆರ್ ಆಲ್ ಒನ್ ಅಂತ ಹೇಳ್ತಾರೆ. ಹೊತ್ತಾನೆ, ನಿತ್ಯ ಉಪಯೋಗಿಸ ಅರ್ಥ ಅದು. ಮೊದಲೇದು ಅವಿರೋಧಶ್ಚ, ಆಮೇಲೆ ಸಾದೃಶ್ಯಂ, ನಾವು ಸಿಮಿಲ್ಯಾರಿಟಿ, ಇವೆಲ್ಲ ಒಂದೇ ಅಂತ ಹೇಳಿದ್ರೆ ಅರ್ಥ ಎಲ್ಲ ಸಿಮಿಲರ್ ಆಗಿದೆ. ದೇವರಿಗೂ ಜೀವರಿಗೂ ಚೇತನತ್ವೇನ ಮತ್ತು ಯತ್ಕಿಂಚಿತ್ ಆನಂದಾದಿ ಪೂರ್ಣತ್ವೇನ ಏನಿದೆ? ಸಾದೃಶ್ಯ ಇದೆ, ಅದಿದೆ. ಏಕದೇಶ ಸ್ಥಿತಿ ಸ್ತದ. ನಾವಿಲ್ಲಿಂದ ಹೋಗೋಣ, ನೀವು ಈ ಕಡೆಯಿಂದ ಬನ್ನಿ ಪುರಿ ಮೇಲೆ, ನಾವು ವಾತ್ರಗಾಯ ಮೇಲೆ ಬರ್ತೇವೆ. ಹರಿದ್ವಾರದಲ್ಲಿ ಒಂದಾಗ್ಬಿಡೋಣ. ಹರಿದ್ವಾರದಲ್ಲಿ ಒಂದಾಗ್ಬೇಡ ಅಂದ್ರೇನು? ಒಂದು ಕಡೆ ಸೇರೋಣ. ಅದಕ್ಕೆ ಸ್ಥಾನ ಐಕ್ಯ. ಏಕದೇಶ ಸ್ಥಿತಿ ಸ್ತದ, ಒಂದು ಸ್ಥಳದಲ್ಲಿ ಸೇರೋದು. ಏಕೀಭಾವ ತ್ರಿಧಾ ಪ್ರೋಕ್ತ, ಐಕ್ಯ ಶಬ್ದ ಮೂರು ಅರ್ಥ ಇದೆ. ಇದನ್ನ ಅರ್ಥ ಮಾಡಬೇಕೆ ಹೊರತು ಈ ಅರ್ಥ ಮಾಡಬಾರ್ದು. ಯಾವುದು ಸ್ವರೂಪಯೋ ಏಕೀಭಾವ ನ, ಸ್ವರೂಪಕ್ಕೆ ಹೇಳಲೇಬಾರದು. ಕುತೋ ಅಭೂತಸ್ಯ ಭವನಂ, ಸ್ವರೂಪಸ್ಯ ಐಕ್ಯಮೇವಹಿ ಎಂದೂ ಇಲ್ಲದಕ್ಕೆ ಇದ್ದಕ್ಕೆ ಹೇಗೆ ಬರುತ್ತೆ? ಅಥೋ ನದೀನಾಂ ಜೀವಾನಾಂ ವಿರುದ್ಧಾನಾಂ ಋಣಾಮಪಿ ಅಬ್ಧಿನಾ ಹರಿಣಾ ಚೈವ ತಥೈವ ಚ ನರಾಂತರೈಹಿ. ನದಿಗಳು ಸಮುದ್ರದಲ್ಲಿ ಒಂದಾಗೋದು ಅಂದ್ರೇನು? ಒಂದೇ ಕಡೆ ಸೇರೋದು ಅಂತ ಅರ್ಥ. ಈ ನದಿಗಳು ಎಲ್ಲೆಲ್ಲೋ ಇವೆ, ಈಗ ಸಮುದ್ರಕ್ಕೆ ಸೇರಿದ ಏನಾಯ್ತವೆಲ್ಲ ಕೂಡ ಒಟ್ಟಿಗೆ ಸೇರಿಬಿಟ್ಟು ಅಲ್ಲಿ ಏಕೀಭವಂತಿ ಅಂತ ಅರ್ಥ. ಅದೇ ರೀತಿ ವಿರುದ್ಧಾನಾಂ ಜೀವಾನಾಂ ಏಕೀಭಾವ ಅಂದ್ರೇನು? ಮೊದಲು ದೇವರ ಸಂಕಲ್ಪ, ದೇವ್ರು ಹೇಳೋದೇ ಒಂದು, ನಾವು ಮಾಡೋದೇ ಒಂದು, ಗೊತ್ತಾಯ್ತಿಲ್ಲ, ಒಂದಕ್ಕೊಂದು ಟ್ಯಾಲಿ ಆಗೋದೇ ಇಲ್ಲ. ಮೋಕ್ಷದಲ್ಲಿ ಏನಾಗ್ತಾರೆ ಆಮೇಲೆ? ಕಾಮೇನಮೇ ಕಾಮ ಆಗಲ್ಲ, ಪೂರ್ತಿ ಸಿಂಕ್ರನೈಸ್ ಆಗುತ್ತೆ. ನಮ್ಮ ಅಪೇಕ್ಷೆಗೂ ದೇವರ ಸಂಕಲ್ಪಕ್ಕೆ ಏನಾಗುತ್ತಾಗ? ಹೊಂದಾಣಿಕೆ ಆಗುತ್ತೆ. ನಾವು ಯಾವ್ದಾದ್ರು ಕಾರ್ಯ ಮಾಡ್ತೀವಿ ಅಂತ ತಿಳ್ಕೊಬೋಣ. ಆ ಕಾರ್ಯ ಯಾತಕ್ಕೆ ಮುಗೀತು ಅಂದರೆ, ನಾ ಮಾಡಿದ್ದಕ್ಕಲ್ಲ, ದೇವ್ರು ಮಾಡೋ ಇಚ್ಛೆ ಹಾಗೆ ಇತ್ತು, ಅದಕ್ಕೆ ಮುಗೀತು. ಅರ್ಥ ಆಯ್ತಾ? ಈಗ ದೇವ್ರು ಮಾಡೋ ಇಚ್ಛೆ ಇತ್ತು, ನಮಗೋಸ್ಕರ ಬಸ್ ಹೋಗೋದಿಲ್ಲ, ಹೋಗೋ ಕಡೆಗೆ ಹೋದ್ರೆ ಕರ್ಕೊಂಡು ಹೋಗ್ತಾನೆ ಅಷ್ಟೇ. ನಮಗೋಸ್ಕರ ಒಂದು ಬಸ್ ಬಿಟ್ಟರೆ ಗತಿ ಏನಾಗುತ್ತೆ? ಗೊತ್ತಾಯ್ತು. ಟಿಕೆಟ್ ತೊಗೊಳೋ ಸೇರ್ಸ್ ದುಡ್ಡು ಕರ್ಕೊಂಡು ಇರೋದು ನಮ್ಮ ಹತ್ರ ಇರೋದಿಲ್ಲ, ಬಸ್ ಬಿಡಿಸೋ ಶಕ್ತಿ ಇಲ್ಲ, ಹೋಗೋ ಕಡೆಗೆ ಹೋದರೆ ಬಿಡುತ್ತೆ. ದೇವ್ರ ಇಚ್ಛೆ ಇತ್ತಂತೆ ನಡೆದ್ರೆ ನಮ್ಮ ಸಂಕಲ್ಪ ಎಲ್ಲ ನಡೆದೋಗ್ಬಿಡುತ್ತೆ, ಇಚ್ಛೆಗೆ ವಿರುದ್ಧವಾದ ನಡೆಯೋದಿಲ್ಲ. ವೈಕುಂಠದಲ್ಲಿ ಯಾತಕ್ಕೆಲ್ಲ ನಡೆಯುತ್ತೆ ಅಂದರೆ ಎಲ್ಲ ಸಂಕಲ್ಪ ಬರೋದು ಹೇಗೆ? ದೇವ್ರ ಇಚ್ಛೆಗೆ ಅನುಗುಣವಾಗೇ ಬರುತ್ತೆ, ಆದ್ದರಿಂದ ಫೇಲ್ ಆಗೋದೇ ಇಲ್ಲ. ವಿರುದ್ಧಾನಾಂ ಋಣಾಮಪಿ ಅಬ್ಧಿನಾ ಹರಿಣಾ ಚೈವ. ನದಿಗಳಿಗೆ ಅಬ್ಧಿನಾ ಐಕ್ಯಂ, ಜೀವರಿಗೆ ಹರಿಣಾ ಐಕ್ಯಂ, ಈ ಅರ್ಥದಲ್ಲಿ ಹೊರತು ಬೇರೆ ಅರ್ಥದಲ್ಲ. ಏಕೀಭಾವಸ್ತು ಸಂಶ್ಲೇಷೋ ವಿರೋಧಸ್ಯ ಚ ವರ್ಜನಂ, ಸ್ವರೂಪೈಕ್ಯಂ ಕುತಸ್ತೇಷಾಂ ನಿತ್ಯಭಿನ್ನ ಸ್ವರೂಪಿಣಾಂ. ನಿತ್ಯಭಿನ್ನ ಸ್ವರೂಪರಾದ ಎಂದೂ ಆ ರೀತಿ ಮಾತು ಬರೋದಿಲ್ಲ. ಇನ್ನೊಂದು ಅರ್ಥ ಇದೆ, ಏಕೀಭಾವ ಸಂಶ್ಲೇಷ ಅಂತ ಒಂದು ಅರ್ಥ. ಒಂದು ಮಾಡು ಅಂತ ಹೇಳ್ತಾರೆ, ಹಿಟ್ಟು ಕಲಿಸಿಬಿಡು, ಒಂದು ಮಾಡಿಬಿಡು ಅಂದರೆ ಹತ್ರ ತರೋದು ಅಂತ. ಸಾಹಿತ್ಯ ಮುಕ್ತಿಯಲ್ಲಿ ಏನಾಗ್ತಾರೆ, ಕ್ಲೋಸೇ ಬರ್ತಾರೆ. ನಾಲ್ಕನೇ ಅರ್ಥ, ಹರೇರಪಿ ಸ್ವರೂಪಾಣಾಂ ಏಕೀಭಾವೋ ಯದೋಚ್ಯತೆ ಸಂಶ್ಲೇಷೈವ ಸಿದ್ಧತ್ವಾತ್ ಸ್ವರೂಪೈಕ್ಯಶ್ಚ ನೋಭವ. ದೇವರ ರೂಪಗಳಿಗೆ ಮಾತ್ರ ಏಕೀಭಾವನೆ ಹೇಳಬೇಕು, ಆದರೆ ದೇವರಿಗೆ ಹೇಳಬೇಕಾದ್ರೆ ಮಾತ್ರ ಕ್ಲೋಸ್ನೆಸ್ ಹೇಳಬೇಕು ಹೊರತು ಬೇರೆ ಹೇಳಬಾರ್ದು. ಸ್ವರೂಪೈಕ್ಯಶ್ಚ ನೋಭವ, ಸ್ವರೂಪೈಕ್ಯಕ್ಕೆ ಮಾತ್ರ ಯಾವ ಚಾನ್ಸೂ ಇಲ್ಲ. ಗತಾಹ ಮುಕ್ತಾಹ ಪ್ರಾಣಾದಿ ಪಂಚದಶ ಕಲಾರೂಪಾ ದೇವತಾಹ ಅನ್ಯೇಚ ದೇವಾ ಸರ್ವೇ ಪ್ರತಿ ದೇವತಾಸು ದೇವತಾ ಪ್ರತಿಬಿಂಬಭೂತಾಸು ಪ್ರಜಾಸು ಪ್ರತಿ ಪ್ರತಿಷ್ಠಿತಾಹ ಕರ್ಮಾಣಿ ವಿಜ್ಞಾನಮಯೋ ಜೀವಶ್ಚ ಪರಮಾತ್ಮನಿ ಪ್ರವಿಶಂತಿ. ಆ ಮುನ್ನ ಯಾವ ದೇವತೆಗಳೆಲ್ಲ ಜೀವರ ದೇಹಗಳಲ್ಲಿದ್ದು ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾರೆ, ಅವರೆಲ್ಲ ವೈಕುಂಠದಲ್ಲಿ ಏನು ಮಾಡಿಬಿಡ್ತಾರೆ, ತಮ್ಮ ತಮ್ಮ ಜಾಗ ಸೇರ್ಕೊಂಡ್ಬಿಡ್ತಾರೆ. ಪ್ರತಿಬಿಂಬೋ ಹರಿ ಪ್ರಾಣ ತಸ್ಯ ಚಾನ್ಯಾ ಕಲಾಕ್ರಮಾತ್ ಕಲಾನಾಂ ದೇವತಾನಾಂ ದೇವತಾ ಅನ್ಯ ದೇವತಾನಾಂ ನರಾಪಿ ತಸ್ಮಾತ್ ಸರ್ವೇಷು ಮುಕ್ತೇಷು ನರೇಷ್ವಪಿ ನಿಯಾಮಕಾಃ ತಿಷ್ಠಂತಿ ನಾತ್ರ ಸಂದೇಹಃ ಪರಮಾತ್ಮನಿ ಚಾಖಿಲಾಃ ಇತಿ ಮುಕ್ತಿ ವಿವೇಕೇ. ಮುಕ್ತಿ ವಿವೇಕ ಅಂತ ಒಂದು ಗ್ರಂಥವನ್ನು ಕೋಟ್ ಮಾಡ್ತಾ, ಪ್ರತಿಬಿಂಬೋ ಹರೇ ಪ್ರಾಣ ಆಭಾಸಕಸ್ಯ ಪವನಃ, ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬ ಯಾರು ಅಂದರೆ ವಾಯುದೇವರು. ಅನ್ಯಃ ಕಲಾಃ ಮುರಿದವರೆಲ್ಲ ಕ್ರಮಾತ್ ಪ್ರತಿಬಿಂಬರು, ಕಲಾನಾಂ ದೇವತಾ ಅನ್ಯಾಹ ದೇವತಾನಾಂ ನರಾಪಿ ಉಳಿದವರೆಲ್ಲ ಅವರಿ ಪ್ರತಿಬಿಂಬ, ದೇವತೆಗಳು ಮನುಷ್ಯರ ಪ್ರತಿಬಿಂಬ. ತಸ್ಮಾತ್ ಸರ್ವೇಷು ಮುಕ್ತೇಷು ನರೇಷ್ವಪಿ ನಿಯಾಮಕಾಹ ತಿಷ್ಠಂತಿ. ಇದೆಲ್ಲ ಮುಕ್ತರಲ್ಲೂ ಕೂಡ ಮನುಷ್ಯರಲ್ಲೂ ಕೂಡ ಬಿಂಬ ಪ್ರತಿಬಿಂಬವ ಇದೆ, ಆದರೆ ಪರಮಾತ್ಮನಿ ಚಾಖಿಲಾಹ ಮೇಲ್ನವರು ಮೇಲ್ನವರು ಎರಡು ರೀತಿ ಬಿಂಬ. ಅದರಲ್ಲಿ ಇಷ್ಟು ಗುಣ ಅಂತ ಜಾಸ್ತಿ ಇದ್ದರೆ ಭಾರಿ ಬಿಂಬರು, ಇಲ್ಲದೆ ಹೋದರೆ ಸ್ವಲ್ಪ ಬಿರು. ಸ್ವರೂಪ ಆತ್ಮನ ಗುರವ ಪ್ರೋಕ್ತ ಇದೆಯಲ್ಲ ಆ ಅರ್ಥದಲ್ಲಿ ಆಗ್ತಾರೆ. ಆದರೆ ಪ್ರತಿಬಿಂಬ ಅಂತ ಅನಿಸ್ಕೋಬೇಕಾದ್ರೆ ಇಷ್ಟು ಗುಣ ಇರಬೇಕು ಅವರಾಗ್ತಾರೆ. ಉಳಿದವರೆಲ್ಲ ಎಷ್ಟಾಗ್ತಾರೆ? ಉಳಿದವರು ಸ್ವಲ್ಪ ಮಟ್ಟಿಗೆ ಆಗ್ತಾರೆ. ಆದರೆ ಅದು ಸಾಮ್ಯ ಹೆಚ್ಚುತ್ತಾ ಹೆಚ್ಚುತ್ತಾ ಹೋದಂತೆ ಡಿಫರೆನ್ಸ್ ಜಾಸ್ತಿ ಇರಬೇಕು. ಎಲ್ಲ ಸ್ತ್ರೀಯರಿಗೆಲ್ಲ ಲಕ್ಷ್ಮೀದೇವಿ ಮುಖ್ಯ ಪ್ರತಿಬಿಂಬ, ಮುಖ್ಯ ಬಿಂಬ ಆಗ್ತಾರೆ, ಅವರಿಗೆ ಪರಮಾತ್ಮ ಪ್ರತಿಬಿಂಬ. ಎರಡು ಸ್ಟ್ರೀಮ್ ಅದು, ಪುರುಷರಿಗೆಲ್ಲ ಒಂದು, ಸ್ತ್ರೀಯರಿಗೆಲ್ಲ ಒಂದು. ಆಭಾಸ ಕಾತ್ವಾರದ ರಮಾ ಸ್ತ್ರೀಯರಿಗೆಲ್ಲ ಮಹಾಲಕ್ಷ್ಮಿಯಿಂದ ಪ್ರಾರಂಭ, ಪುರುಷರಿಗೆಲ್ಲ ಬ್ರಹ್ಮವಾಯುಗಳಿಂದ ಪ್ರಾರಂಭ, ಅದು ನಿಯಮ. ಕಲಾಭ್ಯಶ್ಚ ಹೇಗೆ ಪ್ರತಿಬಿಂಬ ಅಂದ್ರೆ ಏನಾಗ್ಬೇಕು? ಯಾವಾಗಲೂ ಪ್ರತಿಬಿಂಬ ದೊಡ್ಡದೋ ಬಿಂಬ ದೊಡ್ಡದೋ? ಮತ್ತೆ ಪರಮಾತ್ಮ ಪ್ರತಿಬಿಂಬ ಹೇಗಾಗ್ತಾನೆ? ಏನಾಗ್ಬೇಕು ಪರಮಾತ್ಮ ಬಿಂಬನೆ? ಯಾವಾಗಲೂ ಪರಮಾತ್ಮ ಬಿಂಬನೆ, ಗೊತ್ತಾಯ್ತು, ಯಾವಾಗಲೂ ಬಿಂಬನೆ. ವಾಯುದೇವ್ರು ಏನಾಗ್ತಾರೆ? ಬಿಂಬ ಎರಡು ಆಗ್ತಾರೆ, ಕೆಳಗಿನವರಿಗೆ ಬಿಂಬ, ಪರಮಾತ್ಮನಿಗೆ ಪ್ರತಿಬಿಂಬ. ಆ ರೀತಿ ಕೇವಲ ಬಿಂಬ ಅಂದ್ರೆ ಯಾರು? ಪರಮಾತ್ಮ ಕೇವಲ ಬಿಂಬ, ಯಾರಿಗೂ ಪ್ರತಿಬಿಂಬ ಅಲ್ಲ ಪರಮಾತ್ಮ. ಹೇಳಿದ್ರಲ್ಲ ಆಗ್ತಾರೆ ಅಂತ ಹೇಳಿದ್ರಲ್ಲಿ, ಈಗ ಇಲ್ಲೇ ಹೇಳಿದ್ದಾರೆ, ದೇವತೆಗಳು ಮನುಷ್ಯರಿಗೆ ಬಿಂಬರವರು, ಪ್ರತಿಬಿಂಬರಲ್ಲ ಬಿಂಬರು. ಹೌದೌದು, ಎರಡಲ್ಲ, ಎಷ್ಟಾಯ್ತೋ ಲೆಕ್ಕನೇ ಇಲ್ಲ, ಬರೀ ಎರಡಲ್ಲ, ಮೇಲ್ನವರಿಗೆ ಅವರವ್ರು ಹೋಗ್ತಾ ಹೋಗ್ತಾ ಸ್ಟ್ರೀಮ್ ಬೇಕಾದಷ್ಟು ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ. ಮತ್ತೆ ಪರಮಾತ್ಮ ಡೈರೆಕ್ಟ್ ಕಂಟ್ರೋಲ್ ಮತ್ತೆ ಮಾಡ್ತಾನೆ, ಜೊತೆಗೆ ಡೈರೆಕ್ಟ್ ಬಿಂಬ ಎಲ್ಲರಿಗೂ ಆಗಿದ್ದಾನೆ ಪರಮಾತ್ಮ. ಮತ್ತು ಪರಂಪರೆಯ ಬಿಂಬನಾಗಿದೆ, ಎರಡು ರೀತಿ ಪರಮಾತ್ಮ ಬಿಂಬನಾಗಿರೋದು. ಕಲಾಭ್ಯ ಪೃಥಗುಕ್ತಂತ ಪುಷ್ಕರ ನಮ್ಮಲ್ಲಿ ಎರಡು ಪದ್ಧತಿ, ನಮ್ಮ ಸಿಂಪಲ್ ಕಾಮನ್ ಸೆನ್ಸ್ ಅದು. ಸುಪೀರಿಯರ್ ಆಫೀಸರ್ ಬರ್ತಾರೆ, ಅವ್ರು ಸಾಮಾನ್ಯವಾಗಿ ಏನು ಮಾಡ್ತಿರ್ತಾನೆ, ಥ್ರೂ ಹೆಡ್ ಎಲ್ಲ ಕಮ್ಯುನಿಕೇಟ್ ಮಾಡ್ತಾರೆ, ಉಳಿದವರಿಗೆಲ್ಲ ಡೈರೆಕ್ಟ್ ಕೊಡೋದಿಲ್ಲ. ಆದರೆ ಗೀತಿಗೆ ತಾನು ಬಂದುಬಿಡ್ತಾನೆ, ಅವ್ರನ್ನ ಕರಿತಾನೆ ಮಾತಾಡಿಸ್ತಾನೆ, ಸರ್ ಹಾಗೆಲ್ಲ ಬರಬಾರ್ದು, ಥ್ರೂ ಬನ್ನಿ, ಪ್ರಾಪರ್ ಚಾನಲ್ ಬನ್ನಿ ಅಂತ ಹೇಳೋಗಿಲ್ಲ ನಾವು. ಅವ್ರ ಇಷ್ಟ ಅದು, ಡೈರೆಕ್ಟ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡೋದು, ಥ್ರೂ ಸಂಬಡಿ ಬೇಕಾದ್ರೆ ಮಾಡ್ಬೋದು, ಅವ್ರು ಎಲ್ಲ ಪವರ್ಸ್ ಇರುತ್ತೆ. ಇವ್ರು ಹಾಗೆ ಮಾಡೋಲ್ಲ ಕೆಳಗಿನ, ಅವ್ರು ಏನು ಮಾಡ್ಬೇಕು, ಅವರು ಮೇಲೆಯವರಿಗೆಲ್ಲ ಎಷ್ಟು ತಂದಾಗ ಹಾಗೆಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ. ಅದು ಮೇಲಿನವರ ಅಧಿಕಾರ ಯಾವಾಗಲೂ ಶಾಸ್ತ್ರ ಇರೋದೇ ಫಾಲೋ ಮಾಡ್ತಿರೋದು ಎಲ್ಲ ಕೂಡ ನಾವು. ಯಾವ ಶಾಸ್ತ್ರನ ಬೈತಾರೋ ಅದೇ ಶಾಸ್ತ್ರನೇ ಫಾಲೋ ಮಾಡ್ತಿರೋದು, ಗೊತ್ತಾಯ್ತಾ? ಬೈಯೋದು ಫಾಲೋ ಮಾಡೋದು, ಮಠದಲ್ಲಿ ಬೈದ ಊಟ ಮಾಡಿ ಬೈಕೋತ ಹೋಗ್ತಾರಲ್ಲ, ಹಾಗೆ ಅಲ್ಲೇ ಊಟ ಅಲ್ಲೇ ಬೈಕೋತ ಹೋಗೋದು ಅಂದರೆ ಎಷ್ಟು ಕೃತಜ್ಞತೆ ಆಗೋದಿಲ್ಲ. ಆ ಟೈಪ್ ಆಗಿ ಆ ರೀತಿ ಮಾಡಬಾರದು. ಅನ್ಯಥಾಗತ ಭವಿಷ್ಯಂತಿ ತ್ಯಾಧ್ಯಾಹಾರೋ ದೋಷ ನಚ ಮೂಲ ರೂಪಾಣಿ. ಅವ್ರ ಪ್ರಕಾರ ಏನೇನೋ ಸೇರಿಸ್ಕೊಂಡು ಹೇಳಬೇಕಾಗತ್ತೆ, ನೀವು ಅರ್ಥ ಹೇಳಬೇಡಿ. ನಾವೇನೋ ಅರ್ಥ ಹೇಳಿಲ್ಲ, ನೀವೇನೋ ಅರ್ಥ ಹೇಳ್ತಿದ್ದೀರಷ್ಟೇ. ನಾವು ಹೇಳೋ ಅರ್ಥ ಡೈರೆಕ್ಟ್ ಅರ್ಥ, ಅದೆಲ್ಲ ಶಾಸ್ತ್ರ ಒಪ್ಪಿರತಕ್ಕಂಥ ಅರ್ಥ, ವ್ಯಾಕರಣಾದಿ ಎಲ್ಲ ಶಾಸ್ತ್ರ ಒಪ್ಪಿರೋ ಅರ್ಥ ನಾವು ಹೇಳ್ತಿರೋದು. ನಿಮ್ಮ ಶಾಸ್ತ್ರ ಯಾವ ಶಾಸ್ತ್ರನೂ ಒಪ್ಪಿಲ್ಲ ನಿಮ್ಮ ಅರ್ಥ, ಅನುಭವ ಅಂತೂ ಒಪ್ಪೋದೇ ಇಲ್ಲ ಅಂತ ಅರ್ಥ ಹೇಳ್ತಿ. ಯಥಾ ನದ್ಯ ಚಂದಮಾನಾಹ ಸಮುದ್ರಾಯಣಾಹ ಸಮುದ್ರಂ ಪ್ರಾಪ್ತಿ ಅಸ್ತಂ ಗಚ್ಚಂತಿ ನಾಮರೂಪಿ ಅವಿಹಾಯ. ಹೇಗಿದೆ, ಎಲ್ಲ ನದಿಗಳೆಲ್ಲ ಹರಿತಾ ಹರಿತಾ ಹೋಗಿ ಸಮುದ್ರಾಯಣಾಹ ಸಮುದ್ರ ಸೇರಿದ ಮೇಲೆ ಸಮುದ್ರಂ ಪ್ರಾಪ್ಯ ಅಸ್ತಂ ಗಚ್ಚಂತಿ, ಸಮುದ್ರ ಪಾಪ ಕಾಣೋದಿಲ್ಲ. ಆಮೇಲೆ ಸೂರ್ಯ ಅಸ್ತನಾದ, ಸೂರ್ಯ ಅಸ್ತನಾದ ಅಂದ್ರೇನು, ನಮಗೆ ಕಾಣೋದಿಲ್ಲ ಅಷ್ಟೇ. ಸಮುದ್ರಗಳು ಅಸ್ತವ ನಮಗೆ ಕಾಣೋದಿಲ್ಲ ಅಷ್ಟೇ ಹೊರತು ನಾಶ ಆಗೋದಿಲ್ಲ. ನಾಮರೂಪೇ ಅವಿಹಾಯ, ಅವರು ಅವಿಹಾಯ ಅಂತ ಬಿಡಿಸ್ಕೊಂಡ್ಬಿಡ್ತಾರೆ, ನಾಮರೂಪವನ್ನು ಬಿಟ್ಟುಬಿಡ್ತಾರೆ ಅಂಥೇಳಿ. ನಾಮರೂಪ ಬಿಡೋದಿಲ್ಲ, ನಾಮನೂ ಹಾಗೆ ಇರುತ್ತೆ, ರೂಪನೂ ಹಾಗೆ ಇರುತ್ತೆ. ಅವಿಹಾಯ ತತ್ವಮಸಿ ಅತತ್ವಮಸಿ ಹೇವ ಹಾಗೇನೆ. ತಥಾ ವಿದ್ವಾನ್ ನಾಮರೂಪಾದ್ವಿಮುಕ್ತ ಪರಾತ್ಪರಂ ಪುರುಷ ಮುಪೈತಿ ದಿವ್ಯಂ. ಅದೇ ರೀತಿಯೇ ಈ ಜೀವನು ಕೂಡ ಮೋಕ್ಷಕ್ಕೆ ಹೋದ ಮೇಲೆ ತನ್ನ ನಾಮವನ್ನು ಕಳ್ಕೊಳ್ಳೋದಿಲ್ಲ, ರೂಪವನ್ನು ಕಳ್ಕೊಳ್ಳೋ. ವಿಮುಕ್ತ ಅಂತಿದೆ ಆಚಾರ್ಯ ಹೇಳ್ತಾರೆ. ವಿಮುಕ್ತ ಅಂದರೆ ಅಮುಕ್ತ ಇತ್ಯರ್ಥ. ವಿಮುಕ್ತ ಶಬ್ದಕ್ಕೆ ಬಿಡುಗಡೆ ಹೊಂತಾನೆ ಅಂತ ಅರ್ಥ ಅಲ್ಲ, ಬಿಡುಗಡೆ ಹೊಂದದೆ ಹಾಗೆ ಇರ್ತಾನೆ. ಅಂದರೆ ಬ್ರಹ್ಮದೇವರು ರುಜುಗಳು, ಬ್ರಹ್ಮದೇವರಿದ್ದಾರೆ, ಮೋಕ್ಷಕ್ಕೆ ಹೋಗ್ತಾರೆ. ಹೆಸರು ಕೂಡ ಏನು, ಮತ್ತೆ ಬ್ರಹ್ಮದೇವರೇನೆ. ಸ್ವರೂಪ ಏನು, ಬ್ರಹ್ಮದೇವರೇನೆ. ಅದಕ್ಕೆ ನಾಮರೂಪೆ ವಿಹಾಯ ಆಯಿತು, ಅವಿಹಾಯ ಆಯಿತು, ಅದು ಅವಿಹಾಯ ಆಯಿತು. ಇವತ್ತು ನಾವು ಹಿಟ್ಟಿಗೆ ಸಕ್ಕರೆ ಕಲಿಸಿದಾಗ ಹಿಟ್ಟು ಭಾರಿ ಇದೆ, ಸ್ವಲ್ಪ ಸಕ್ಕರೆ ಹಾಕ್ತೇವೆ, ಸ್ವಸ್ವಲ್ಪ ಹಾಕ್ತಾ ಹೋಗ್ತೇವೆ. ಇವ್ರ ಪ್ರಕಾರ ಸಕ್ಕರೆ ಏನಾಗಬೇಕು, ಹಿಟ್ಟಿನ ಜೊತೆ ಸೇರಿದಾಗ ಹಿಟ್ಟಾಗಿಬಿಡ್ಬೇಕು. ಹಾಗಿದ್ರೆ ಸಿಹಿ ಆಗೋದೇ ಇಲ್ಲ ಎಂದು ಕೂಡ. ಅದು ಎಷ್ಟು ಸಕ್ಕರೆ ಹಾಕಿ ಹೇಗಿರ್ಬೇಕದು, ಅದೇ ಹಿಟ್ಟಾಗಿರ್ಬೇಕು. ಯಾವನ ಸೇರಿಸೋದಿಲ್ಲ ಹಾಗಿದ್ರೆ, ಯಾಕೆ ಲಾಸ್ ಅದು. ಇವತ್ತು ಕಲ್ಲು ಸೇರಿಸೋರು ಕೂಡ ಯಾಕೆ ಕಲ್ಲು ಸೇರಿಸ್ತಾರೆ ಅಕ್ಕಿಯೊಳಗೆ, ಅಕ್ಕಿಯೊಳಗೆ ಕಲ್ಲು ಯಾಕೆ ಸೇರಿಸ್ತಾರೆ, ಅದು ವೃದ್ಧಿ ಆಗುತ್ತೆ. ವೃದ್ಧಿ ಆಗದವ್ರು ಕಲ್ಲಿಗೆ ಬೇರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಾಗುತ್ತೆ, ಅನ್ನ ಸರಿ ಹೋಗ್ತಾನೆ. ಅವ್ರು ಅಕ್ಕಿನ ಡೈರೆಕ್ಟ್ ಮಾಡ್ತಿದ್ರು. ಇದು ಹಾಲಿ ನೀರು ಹಾಕೋರಿಗೆ ಏನು ಗೊತ್ತಿದೆ, ಹಾಲಿ ನೀರು ಹಾಕೋರಿಗೆ ಕೂಡ ಏನು ಗೊತ್ತಿದೆ, ಜಾಸ್ತಿ ಆಗುತ್ತೆ ಅಂತ ಗೊತ್ತಿದೆ. ಅವ್ರು ಅದ್ವೈತ ಗೊತ್ತಿದ್ರೆ ಏನು ಮಾಡಾಗಿಲ್ಲ, ಅವ್ರು ಯಾರು ಕೂಡ ಅದೆಲ್ಲ ಮಾಡೋಕ್ಕೆ ಸಾಧ್ಯತೆಯೇ ಇರಲಿಲ್ಲ. ಸೊ ದ್ವೈತವನ್ನೇ ಪ್ರಾಕ್ಟೀಸ್ ಮಾಡ್ತಾರೆ, ಅದನ್ನು ಮೋಸಕ್ಕೆ ಉಪಯೋಗಿಸ್ತಾರೆ, ಒಳ್ಳೇದಕ್ಕೆ ಉಪಯೋಗಿಸ್ಬೇಕಷ್ಟೇ. ಅದೆಲ್ಲ ದೃಷ್ಟಾಂತ ಕೊಡ್ತಾರೆ. ಇವತ್ತು ಯಥಾ ವೃದ್ಧಿ ಪ್ರದರ್ಶ್ಯತೆ, ಒಂದು ಲೋಟ ನೀರಿಗೆ ಒಂದು ಲೋಟ ನೀರು ಹಾಕ್ತೀರಿ, ನಿಮ್ಮ ಪ್ರಕಾರ ನೀರಲ್ಲಿ ಸೇರಿದ ನೀರು ಏನಾಗಬೇಕು, ಐಕ್ಯ. ಹಾಗೆ ಒಂದು ಲೋಟ ನೀರು ಇರಬೇಕು ಯಾವಾಗಲೂ ಕೂಡ. ಎಷ್ಟು ಹಾಕಿದ್ರೆ ಎಷ್ಟಿರಬೇಕು, ಅದು ಒಂದೇ ಲೋಟ ಇರುತ್ತಾ, ಕಾಣುತ್ತೆ. ಅದೇ ಹಂಡೆದಲ್ಲಿ ಒಂದು ಲೋಟ ಹಾಕಿ ಕಾಣಿಸಲ್ಲ ತಕ್ಷಣ, ದೊಡ್ಡ ತೊಟ್ಟಿಯಲ್ಲಿ ಲೋಟ ಹಾಕಿ ಗೊತ್ತಾಗಲ್ಲ, ತೆಗೆದ್ರೂ ಗೊತ್ತಾಗಲ್ಲ, ಹೊತ್ತಾನೆ. ಒಂದು ಲೋಟ ಹಾಕಿದ್ರು ತೆಗೆದ್ರೂ ಗೊತ್ತಾಗಲ್ಲ, ಆಗಿದೆಯೋ ಹೋಗಿಲ್ಲ, ಅದು ಆಗಿದೆಯೋ ಇಲ್ವೋ, ಆ್ಯಕ್ಚುಲಿ ಆಗಿದೆ, ಅದು ವಿಸಿಬಲ್ ಅಲ್ಲ ಅಷ್ಟೇ, ನಾವು ಕಾಣೋದಿಲ್ಲ ಅಷ್ಟೇ ಹೊರತು ಆಗಿದೆ. ತೆಗೆದಾಗಲೂ ಗೊತ್ತಾಗುತ್ತೆ, ಹಾಕಿದಾಗಲೂ ಗೊತ್ತಾಗುತ್ತೆ, ಸೂಕ್ಷ್ಮ ದೃಷ್ಟಿಯಲ್ಲಿ ಗೊತ್ತಾಗುತ್ತೆ, ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ದೃಷ್ಟಾಂತ ಕೊಡಬೇಕಾದ್ರೆ ಆಚಾರ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ, ಅಗಮ್ಯ ನಾಮರೂಪತ್ವ. ನಾಮರೂಪ ಬಿಟ್ಟರು ಅಂದರೆ ಅರ್ಥ ಏನು, ಗುಡಿದವ್ರಿಗೆ ಗೊತ್ತಾಗಲ್ಲ ಅಂತಾರೆ ಹೊರತು ಅವ್ರು ಕಳ್ಕೊಂಡ್ಬಿಡ್ತಾರೆ ಅರ್ಥ ಅಲ್ಲ. ಗುಂಪಿನವನ ಗುರುತು ಹೊರಗಿದ್ದವರಿಗೆ ಕಾಣದೆ ಹೋದ ಮಾತ್ರಕ್ಕೇನೆ ಅವನಿಗೆ ಐಡೆಂಟಿಟಿ ಕಳ್ಕೊಂಡಿಲ್ಲ, ಹೊರದವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ವಿಹೀನ ರಾಮ್ ಅಶರೀರೋ ಯಥಾ ವಾಯು ಸಾಮಾನ್ಯ ಅಗಮ್ಯ ದೇಹತಃ ಏವಂ ನದ್ಯ ಸಮುದ್ರಸ್ಥಾಹ ಸಾಮಾನ್ಯ ಅಗಮ್ಯ ರೂಪತಃ. ನದಿಯಲ್ಲಿ ಸೇರಿದ ಸಮುದ್ರ ಸೇರಿದ ನದಿಗಳಿಗೆ ಸುಮಾರು ಉಳಿದವ್ರು ಗುರುತಿಸೋದು ಕಷ್ಟ ಅಂತ ಅರ್ಥನೇ ಹೊರತು ಅವ್ರ ಐಡೆಂಟಿಟಿ ಕಳ್ಕೊಂಡಿದೆ ಅಂತ ಅರ್ಥ ಅಲ್ಲ. ಕೆಲಸತ್ತು ಏನಾಗ್ಬೋದು ಅಂದರೆ ಹೇಳ್ತಾರೆ, ಸ್ವಕೀಯ ಮುದಕಂ ನದ್ಯಃ ಸಮುದ್ರೇ ನೈವ ಜಾನತೆ. ಸಮುದ್ರದಲ್ಲಿ ಹೋದ್ರೆ ಒಂದು ಸ್ಟೇಜಲ್ಲಿ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತ ಗೊತ್ತಾ, ಆ ಸೇರಿದ ನದಿಗೆ ತನ್ನ ನೀರು ಗುಡಿಸ್ಲಿಕ್ಕೆ ಅಭಿಮಾನಿ ದೇವತೆಗೆ ತನ್ನ ನೀರು ಗುಡಿಸ್ಲಿಕ್ಕೆ ಆಗೋದಿಲ್ವಂತ, ಗೊತ್ತಾಯ್ತಾ? ಅಷ್ಟು ಕನ್ಫ್ಯೂಷನ್ ಆಗುತ್ತೆ, ಆ ದೇವತೆಗೆ ಕನ್ಫ್ಯೂಷನ್ ಆಗುತ್ತಂತೆ. ನೀರಿದೆ, ದೇವತೆಗೆ ಗುಡಿಸೋದಕ್ಕಾಗೋದಿಲ್ಲ. ಅವು ಏನು ಮಾಡ್ತಾರೆ, ವಾಯುದೇವರು ಏನು ಮಾಡ್ತಾರಂತೆ, ಎಲ್ಲ ತೆಗಿತಾರೆ. ಸ್ವಕೀಯ ಮುದಕಂ ನದ್ಯಃ ಸಮುದ್ರೇ ನೈವ ಜಾನತೆ ವಾಯುಸ್ತು ತತ್ ಪೃಥಜ್ಞಾತ್ವ. ವಾಯುದೇವರು ಏನು ಮಾಡ್ತಾರೆ, ಎಲ್ಲ ಸಾಲ್ಟ್ ಔಟ್ ಮಾಡ್ತಾರೆ, ಮಾಡಿ ಮೇಘೇಕೃತ್ವ ಪ್ರವೇಶತಿ, ಮೇಘಗಳನ್ನು ಮಾಡಿ ಮತ್ತೆ ಮಳೆ ಸುರಿಸ್ತಾರಂತೆ. ಯಾವ ಪೋಸ್ಟ್ ಆಫೀಸಲ್ಲಿ ಸಾಲ್ಟ್ ಔಟ್ ಮಾಡೋ ಪದ್ಧತಿ ಇದೆಯಲ್ಲ, ನಮ್ಮ ಲ್ಯಾಟ್ರ್ ಹುಡುಗರು ಸುಮ್ಮನೆ ಎತ್ಕೊಂಡ್ಬಿಡ್ತೀವಿ ಅಷ್ಟಾಗುತ್ತೆ, ಆಸೆಯೊಳಗೆ ಗೊತ್ತಾಗೋದೇ ಇಲ್ಲ, ಅವ್ರು ತಕ್ಷಣ ಜೀವನ ಮಾಡಿ ಕೊಟ್ಬಿಡ್ತಾರೆ, ಹೊತ್ತಾನೆ. ಆ ರೀತಿಯಾಗಿ ಆಗುತ್ತೆ. ಸಮುದ್ರೇ ನೈವ ಜ್ಞಾನದ ಕಂಪ್ಯೂಟರ್ನಲ್ಲಿ ಲೋಡ್ ಮಾಡಿರ್ತಾನೆ, ಡೇಟಾ ಮಾಡಿಬಿಡ್ತಾನೆ, ಇವ್ರಿಗೆ ಬರೋದಿಲ್ಲ, ಆಪರೇಟ್ ಮಾಡೋದೇ ಇಲ್ಲ, ಸುಮ್ಮನೆ ಕೂತ್ರೆ ಎಲ್ಲ ಇದೆ ಅದರೊಳಗೆ. ಗೊತ್ತಿದ್ದವ್ರು ಮತ್ತೆ ಅಷ್ಟೇನು ಮಾಡ್ತಾರೆ, ಫೈಲ್ ಓಪನ್ ಮಾಡ್ತಾರೆ. ಫೈಲ್ ಓಪನ್ ಮಾಡೋದು ಮೆಥಡ್ ಇದೆ, ಹೌದಾನೆ? ಸುಸುಮ್ ಮಾಡಿ ಫೈಲ್ ಓಪನ್ ಆಗೋದಿಲ್ಲ, ಆ ಮೆಥಡಲ್ಲಿ ಹೋಗಬೇಕು. ಅದೆಲ್ಲ 100% ಗೊತ್ತಿರೋದು ಯಾರಿಗೆ? ಕಂಪ್ಯೂಟರ್ ನಮ್ಮದು, ಡೇಟಾ ಲೋಡ್ ಮಾಡಿರೋದು ನಾವೇ, ತೆಗಿತಕ್ಕೆ ಬರ್ತಾ ಇಲ್ಲ, ಗೊತ್ತಾಯ್ತಾ? ಕೆಲಸಕ್ಕೆ ಹಾರ್ಡ್ ಡಿಸ್ಕ್ ಬ್ರೇಕ್ ಇದಾಗ್ತಾರೆ, ಕ್ರಾಶ್ ಆಗಿಬಿಡುತ್ತಲ್ಲ, ನಮಗೆ ಬರೋದಿಲ್ಲ ಆಗೋಲ್ಲ. ಬಟ್ ಎಕ್ಸ್ಪರ್ಟ್ಸ್ ಏನು ಮಾಡ್ತಾರೆ, ಆ ಲೆವೆಲಲ್ಲೂ ತೆಗಿತಾರೆ, ಗೊತ್ತಾಯ್ತು? ಆ ಲೆವೆಲ್ಲೂ ತೆಗೆದುಕೊಡ್ತೀವಿ, ನಮಗೆ ದುಡ್ಡು ಜಾಸ್ತಿ ಆಗುತ್ತೆ ಅಂತಾರೆ ಅಷ್ಟೇ. ವಾಯ್ದವ್ರು ಫ್ರೀಯಾಗಿ ಮಾಡ್ತಾರೆ, ಅದೇ ಡಿಫರೆನ್ಸ್. ಅವರೇ ದುಡ್ಡು ಕೇಳಿದ್ರೆ ಗೋವಿಂದ, ಎಷ್ಟು ಅನುಗ್ರಹ ಮಾಡ್ತಾರೆ. ನಮಗೇನು ಗೊತ್ತಾಗಿತ್ತು, ಈಗ ಶ್ವಾಸ ನಿಯಾಮಕರವರು, ಇಂದ್ರಿಯ ನಿಯಾಮಕರವರು ಎಲ್ಲ ಗೊತ್ತಾಗಿತ್ತು. ಜೊತೆಗೆ ಮಳೆ ತರಿಸೋದು ಅವರು, ಮತ್ತೆ ಇಂದ್ರದೇವರು ತರಿಸೋ ಮಳೆ ಮೋಡಗಳು ಮಾಡಿಮೇಲೆ ಕೊಟ್ಟ ಮೇಲೆ ಹೊರತು, ಅವ್ರು ಮಾಡೋ ಕೆಲಸ ಮಾಡೋದು ಯಾರು? ವಾಯುದೇವರು ಮಾಡ್ತಾರೆ ಅಂತ ಹೇಳ್ತಾರೆ. ಈ ಮೋಡಗಳೆಲ್ಲ ಬರುತ್ತೆ ಅಂತ ತಿಳ್ಕೊಳ್ಳಿ. ಮೋಡಗಳು ಹೇಗೆ ಅಂತ ಕೇಳಿದರೆ, ಸಪರೇಟ್ ಮೋಡಗಳವೆಲ್ಲ. ಯಮುನಾ ನದಿ ಮೋಡ ಬೇರೆ, ಗಂಗಾ ನದಿ ಮೋಡ ಬೇರೆ, ಕಾವೇರಿ ನದಿ ಮೋಡ ಬೇರೆ, ಎಲ್ಲ ಮೋಡ ಆಕಾಶದಲ್ಲಿ ಹೊರ್ತಾ ಇರ್ತವೆ. ಕೆಲಸಕ್ಕೆ ಏನಾಗುತ್ತೆ, ಇನ್ನೇನು ಮಳೆ ಬಂದಷ್ಟು ಜೋರಾಗಿ ಮೋಡ ಸೇರಿಬಿಟ್ಟಿರುತ್ತೆ. ಒಂದು ಹನಿ ಮಳೆ ಬರೋದಿಲ್ಲ. ಯಾತಕ್ಕೆ ಅಂದರೆ, ಆ ಮೋಡ ಇಲ್ಲಿ ಮೋಡ ಅಲ್ಲ, ಅದು ಮುಂದೆ ಹೋಗೋದು. ನಮ್ಮ ಪೋಸ್ಟ್ ಮೇಲೆ ಇಷ್ಟೊಂದು ಹೊತ್ಕೊಂಬರ್ತಾರೆ, ಒಂದು ನಮಗೆ ಕೊಡೋದಿಲ್ಲ. ಯಾತಕ್ಕೆ ಅಂದರೆ, ನಮಗೆ ಬಂದಿಲ್ಲ ಅವೆಲ್ಲ ಕೂಡ. ನಮ್ಮದು ಬಂದವನ್ನು ನೋಡಿದಾಗ ಗೊತ್ತಿರುತ್ತೆ, ಮುಂದೆ ಹೋಗ್ಬಿಡ್ತಾನೆ ಹಾಗೆ ನಾವು. ಅದಕ್ಕೆ ಮೋಡ ಆಗೇ ಹೋಗಿಬಿಡುತ್ತಾ, ಗೊತ್ತಾಯ್ತು? ಕೆಲವೊಮ್ಮೆ ಎಲ್ಲ ಅನ್ಕೊಂಡು ಸರಳ ದಬ್ಬರಕ್ಕೆ ಶುರುವಾಗಿಬಿಡುತ್ತೆ ಕ್ಷಣ. ಅಂದರೆ ಎಷ್ಟು ಇದು ಆಶ್ಚರ್ಯ ಅಂದರೆ, ಸೈನ್ಸ್ ಇನ್ನೂ ಯೋಚನೆ ಮಾಡಿದ್ದೆಲ್ಲ ಕೂಡ ಆಚಾರ್ಯ ಎಷ್ಟು ಬರೆದಿದ್ದಾರೆ ಅಂದರೆ, ಆಯಾ ಮೋಡದ ನೀರು ಅಲ್ಲಲ್ಲೇ ಬಿಡಬೇಕು, ಬೇರೆ ಕೈ ಬಿಡೋದು, ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬಿಡಬೇಕು, ಗೊತ್ತಾಯ್ತಾ? ಗಂಗಾ ನದಿ ಅಲ್ಲಿ ಹೋಗಿ ಬಿಡುತ್ತಂತೆ. ಅದಕ್ಕೆ ಗಂಗಾ ನದಿ ನಾವು ಕಾಶಿಯಲ್ಲಿದ್ದೇವೆ, ಮಳೆ ಬರ್ತಿದೆ ಅಂತ ತಿಳ್ಕೊಬೋಣ. ಆ ನೀರು ನಮ್ಮಲ್ಲಿ ಬಿಡ್ತಿರೋ ನೀರು ಯಾವುದಿದು? ಗಂಗೋದಕ್ಕದು, ಅರ್ಥ ಆಯ್ತಾ? ಅದಕ್ಕೆ ಯಾವ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇರ್ತೇವೋ ಅಲ್ಲಿ ಬರ್ತಕ್ಕಂಥ ಮಳೆ ನೀರು ಕೂಡ ಅದಕ್ಕೆ ಸೇರಿರುತ್ತೆ. ಇಷ್ಟು ಭೇದ ಒಪ್ಪಿದ ಮೇಲೆ ಎಲ್ಲೂ ಭೇದ ಎನ್ನುತ್ತಾರೆ? ಸ್ವಲ್ಪ ಯೋಚನೆ ಮಾಡಿ. ನಿಜವಾಗ್ಲೂ ಭೇದ ಜ್ಞಾನ ಅನ್ನೋದು ಎಕ್ಸ್ಪರ್ಟೈಸ್ ಆಗಬೇಕಾದ್ರೆ ಭೇದ ಜ್ಞಾನ ತಿಳ್ಕೊಂಡ್ರಾಗ್ತಾನೆ ಹೊರತು ಅಭೇದ ಜ್ಞಾನ ತಿಳ್ಕೊಂಡ್ರಾಗೋದಿಲ್ಲ. ಅಭೇದ ಜ್ಞಾನ ತಿಳ್ಕೊಬೇಕಾದ್ರೆ ಮಕ್ಕಳು ಸಾಕು, ವೇದಾಂತ ಛಾತ್ರೆ ಆಗೋಬೇಕು ಅದಕ್ಕೆ, ಗೊತ್ತಾಯ್ತಾ? ಭಾರಿ ದಡ್ರ ತಿಳ್ಕೊಳ್ಳೋದು ಅದ್ವೈತ ಹೊರತು ಜಾಂಡ್ರ ತಿಳ್ಕೊಳ್ಳೋದು ಅದ್ವೈತ ಅಲ್ಲ. ಅದನ್ನು ಹೇಳ್ತಾರೆ, ಸ್ವಕೀಯ ಮುದಕಂ ನದ್ಯ ಸಮುದ್ರೇ ನೈವ ಜಾನತೆ ವಾಯುಸ್ತು ತತ್ ಪೃಥಕ್ ಜ್ಞಾತ್ವ ಮೇಘೇ ಕೃತ್ವ ಪ್ರವರ್ಷತಿ. ಮೇಘಗಳಲ್ಲಿ ಸೇರಿಸಿ ಮಳೆ ತರಿಸ್ತಾರೆ. ಆಚಾರ್ಯರು ಗೀತಾ ಪಾಠದಲ್ಲಿ ಉತ್ತರ ಕೊಡ್ತಾರೆ, ಅಲ್ಲಿ ಬರೋದಿಲ್ಲ, ಇಲ್ಲೇ ಹೇಳಿರ್ತೇನೆ. ಅಗಸ್ತ್ಯರು ಬಂದ್ರಂತ ಒಂದ್ಸಲ, ಅವ್ರು ಎಲ್ಲ ನೀರಿನ ಸನ್ನಿಧಾನ ಬೇಕು ಅಂತ ಇಡೀ ಜಗತ್ ಬರದಗಾಡ ಸಂಚಾರ ಮಾಡಿಬಿಟ್ರು. ಕಮಂಡು ಎಲ್ಲ ನೀರು ಸೇರಿಸ್ಕೊತಾ ಬಂದರು. ಆ ನದಿಗೆ ಹೋಗೋದು ಸ್ವಲ್ಪ ನೀರು ಹಾಕ್ಕೊಂಬರೋದು, ಗೊತ್ತಾಯ್ತಾ? ಹಾಕ್ಕೊಂಡು ಬಂದರು, ಅವ್ರಿಗೆ ಇಟ್ಕೊಂಡ್ರು. ಆಗ ಯಾರೋ ಬಂದು, ಏನು ಅಂತ ಎಲ್ಲ ನೀರು ತಂದುಬಿಟ್ಟಿದ್ದೇನೆ ಅಂತ ಹೇಳಿದ್ರು. ಒಂದೇ ನೀರಿದೆ ಅಂತ ಕೇಳಿದರು. ತಕ್ಷಣ ಏನು ಮಾಡಿದ್ರಂತೆ, ಎಲ್ಲ ತೆಗೆದು ತೋರಿಸಿ, ಸಪ್ರೇಟಾಗಿ ತೆಗೆದು ತೋರಿಸಿದ್ರು. ಈಗ ಅರ್ಥ ಆಯ್ತಾ? ಏನು ಪ್ರೂವ್ ಮಾಡ್ತಿದ್ದೀಗ? ಉಳಿದವ್ರು ಒಂದೇ ನೀರಿದ್ದಾಗೆ ಅದು ಏನು ಪ್ರೂವ್ ಮಾಡ್ತಾಯಿದ್ದೀಗ? ಭೇದ ಪ್ರೂವ್ ಮಾಡ್ತಾ ಇದೆ. ಅಗಸ್ತ್ಯರ ಮಾತಿದ್ರು, ಒಂದು ವಾದಿರಾಜ ಸ್ವಾಮಿಗಳ ಬಗ್ಗೆ, ಪುರಂದರಾಸರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅವ್ರು ಏನು ಮಾಡಿದ್ರು, ಊಟ ಎಲ್ಲ ಮುಗಿಸ್ಬಿಟ್ರು, ಸಾಧನೆ ದ್ವಾರ್ಚೆ ಬಂದಿತ್ತು, ಅವ್ರು ಧ್ಯಾನ ಮಾಡ್ತಾ ಕೂತಿದ್ರು. ವ್ಯಾಸರಾಜರು ಹೇಳಿ ಕಳಿಸಿದ್ರು, ಪಾರಣಿ ಬನ್ನಿ, ತೀರ್ಥಕ್ಕೆ ಬನ್ನಿ ಅಂತೇಳಿ. ಹಾಗೆ ಸ್ನಾನ ಮಾಡಿದ್ದಾರೆ ಇನ್ನವರು, ಸೀದಾ ಹೊರಟರು. ಅವರು ಸ್ನಾನ ಮಾಡಿ ಮಲಗಿ ಸ್ನಾನ ಮಾಡಿದವ್ರು ಬೇರೆ ಇರ್ತಾರೆ, ಲೇಟಾಗಿದ್ದ ಅವರಲ್ಲ, ಧ್ಯಾನ ಮಾಡ್ತಾ ಇದ್ದಾರೆ. ತಕ್ಷಣ ಹೊರಟುಬಿಟ್ರು, ಆ ತೀರ್ಥ ಕೊಟ್ಟರು, ತೊಗೊಂಡೋಗ್ಬಿಟ್ರು, ಪಾರಣಿನೂ ಮುಗಿಸ್ಬಿಟ್ರು. ಅಲ್ಲೇ ಉಡುಗೊರಿಗೆ ಗೊತ್ತಿಲ್ಲ, ಅವ್ರು ಹೇಗೆ ಅವ್ರು ಸ್ನಾನ ಮಾಡಿದ್ರು ಹಾಗೆ ಬಿಟ್ಟರು ಹಾಗೆ, ಅದೇ ಅಂಥ ವರ್ಚಸ್ ಎಲ್ಲ ಇತ್ತಲ್ಲಿ, ಉಡುಗೊರಿಗೆ ಗೊತ್ತಾಗಲಿಲ್ಲ. ಎಲ್ಲರೂ ಇರ್ತಾರೆ ಸ್ನಾನ ಮಾಡಿದ್ರಷ್ಟು ಬಿಟ್ಟರೆ ಅವರು ಹಾಗೆ ಇರ್ತಾರೆ, ಕೆಲವು ಇನ್ನೊಂದು ಗುಂಪಲ್ಲಿ ಮಾಡಿದ್ರಷ್ಟೇ ಬಿಟ್ಟರಷ್ಟೇ, ನೋ ಚೇಂಜ್. ಅದೇ ಫೋಟೋ ಹಚ್ಕೊಂಡ್ಬರೋದು ಸ್ನಾನ ಮಾಡಿದ್ರೆ ಬಿಟ್ಟರೆ ಏನು, ಗೋಪಿಚಂದ್ರ ಹಚ್ಕೊಂಡ್ರೆ ಸರಿ ತಾನೆ? ಆ ಥರ ಇವರು ಏನು ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ. ಶಿಷ್ಯ ಒಬ್ಬ ನೋಡಿದ್ದ, ಹತ್ರ ಇದ್ದವನು, ಓ ಸ್ನಾನ ಕೂಡ ಮಾಡಿಲ್ಲ ಇವರು ಅಂತ ಗೊತ್ತಿತ್ತು ಅವನಿಗೆ. ಹಾಂ, ಹೇಗೆ ಮಾಡಿದ್ರು ಇವರು, ನೋಡೋಣ ಅಂತ ಹೇಳಿಬಿಟ್ಟು ಫಾಲೋ ಮಾಡಿದ ಅವ್ರನ್ನ. ಸೀದಾ ಹೊರಟರು ನದಿ ಹತ್ರ, ನೋಡ್ತಾ ಇದ್ದಾನ ಅವನು. ಹೋಗಿದ್ರು ಏನು ಮಾಡಿದ್ರು, ಅಲ್ಲಿ ಹೋದರು, ತ ಊಟ ಮಾಡಿದ್ರಲ್ಲಿ ತೆಗೆದಿಟ್ರಂತೆ ಫಸ್ಟ್ ಎಲ್ಲದನ್ನು ಸಪರೇಟ್ ತೆಗೆದಿಟ್ರಂತೆ. ಅದು ಹೇಗೆ ತೆಗೆದಿಟ್ಟಾರು ಗೊತ್ತಾ? ಹೊಗೆ ಹಾಗೆ ಬರ್ತಿದೆ, ಬಿಸಿ ಬಿಸಿದು. ಮತ್ತೆ ಇಟ್ಟು ಸ್ನಾನ ಮುಗಿಸಿ, ಪೂಜೆ ಮುಗಿಸಿ, ಎಲ್ಲ ಮುಗಿಸಿ ಮತ್ತೆ ಅದನ್ನು ಭೋಜನ ಮಾಡಿದರು. ಇದೇನು ಹೇಳುತ್ತೆ, ದ್ವೈತ ಹೇಳುತ್ತೆ, ಅದ್ವೈತ ಹೇಳುತ್ತೆ ಇದು? ಅರ್ಥ ಆಯ್ತಾ? ಎಷ್ಟು ಮನುಷ್ಯ ತಿಂತಾನೆ ವಾಂತಿ ಮಾಡ್ಕೊತಾರೆ, ಏನು ಗೊತ್ತೇ ಸಿಗೋದಿಲ್ಲ ಹಾಗಿರುತ್ತೆ. ಆದ್ರೆ ಅವ್ರು ಹೇಗೆ ಮಾಡಿದ್ದೆ, ಎಲ್ಲ ಸಪರೇಟ್ ತೆಗೆದಿಟ್ಟರಂತೆ. ಯೋಗ ಶಕ್ತಿಗೆ ಅಗಸ್ತ್ಯರ ಕಥೆ ಒಂದು, ವಾದಿರಾಜ ಸ್ವಾಮಿಗಳ ಕಥೆ ಒಂದು. ಎಲ್ಲ ತೆಗೆದಿಟ್ಟಾಗ ಶ್ರೀಪಾದರಾಜರು ಪುರಂದರಾಸರ ಬಗ್ಗೆನೂ ಹೇಳ್ತಾರೆ. ಅವ್ರ ಜ್ಞಾನಿಗಳೆಲ್ಲ ಆ ಶಕ್ತಿ ಇರೋದೆ, ವಿಶೇಷವಾಗಿ ತೋರಿಸ್ತಾರೆ. ನಮ್ಮೆಲ್ಲ ದೇವ್ರಿಗೆ ಅರ್ಪಣೆ ಮಾಡಲಿಕ್ಕೆ ಅಷ್ಟಷ್ಟು ಶಾಖ ತಗೋತೇವೆ ಹೊರತು ನಾವು ತಿನ್ನಕ್ಕಲ್ಲ ಅಂತ ತೋರಿಸ್ಕೊಟ್ಟವರು. ಇದೆಲ್ಲ ಸ್ಪಷ್ಟ ಭೇದ ನಿರೂಪಣೆ ಮಾಡ್ತಕ್ಕಂಥ ಅಂಶ. ನಮ್ಮ ಸಾಮಾನ್ಯ ಕಣ್ಣಿಗೆ ಕಾಣದೇ ಇರೋದು ಯಾವುದಕ್ಕೆ ಕಾಣಿಸುತ್ತೆ? ಜ್ಞಾನಿಗಳ ಕಣ್ಣಿಗೆ ಕಾಣಿಸುತ್ತೆ. ಆದ್ದರಿಂದ ನಮಗೆ ಕಾಣೋದಿಲ್ಲ ಅಂತ ಮ್ಯೂಟೇಷನ್ ಒಪ್ಕೋಬೇಕೇ ಹೊರತು ಅದು ಹಾಗಾಗಿದೆ ಸುಳ್ಳು ಹೇಳಬಾರ್ದು. ವಾಯಿಸ್ತು ತತ್ಪುರುಷಜ್ಞಾತ ಆತ ಸಿಟ್ಟು ಅವ್ರೇನು ಮಾಡಿದ ಆಮೇಲೆ ನೋಡ್ತಾ ಇದ್ದ, ಮರ ಹತ್ಕೊಂಡು ನೋಡ್ತಾ ಇದ್ದ ದೂರದಲ್ಲಿ, ಕಣ್ಣಿಗೆ ಕಾಣಬಾರ್ದು ಅಂತ ಹೇಳಿ ಅವರೆಲ್ಲ ಮುಷ್ಕೊಂಡು ಬರ್ತಿದ್ರು. ನೋಡಿದರು ತಕ್ಷಣ ಕೂತಿದ್ದ, ಬಾಯಿಲಿ ಅಂತ ಕರೆದು, ಯಾಕೆ ಅಂತ ಕೇಳಿದ್ರು. ಎಲ್ಲ ಗೊತ್ತಾಯಿತು, ರಾಕ್ಷಸರಾಗು ಅಂತ ಹೇಳಿದ್ರು. ಅದಕ್ಕೆ ಜ್ಞಾನಿಗಳನ್ನ ಏನು ಮಾಡಬಾರ್ದು, ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬಾರ್ದು. ಭಾರಿ ಕೇಳಿಕೊಂಡ ಮೇಲೆ ವಿಶಾಪ ಕೊಟ್ಟರು. ಅದೆಲ್ಲ ಮುಂದೆ ಕಥೆ ಇದೆ, ನಾವು ತೋರಿಸಿದ್ದು ನಮಗೆ ಬೇಕಾದಷ್ಟು ಅಂದರೆ ಅಷ್ಟು ಭಾಗ. ವಿಮುಕ್ತ ಇತಿ ಅಮುಕ್ತ ಇತ್ಯರ್ಥ, ವಿಶೇಷಣ ಮುಕ್ತ ಅಂತ ಅರ್ಥ ಮಾಡ್ಕೋಬಾರ್ದು, ಮುಕ್ತನಾಗದೇನೆ ಅಂತ ಅರ್ಥ. ದೃಷ್ಟಾಂತೆಯಲ್ಲಿ ವಿಪ್ರಿಯ ಅಂತ ಹೇಳ್ಬೇಕಾರಿದೆಯಲ್ಲ, ಹಾಕಿ. ಪ್ರಿಯನಲ್ಲದವನು ವಿಪ್ರಿಯ, ಮುಕ್ತನಲ್ಲದವನು ಬಿಡುಗಡೆ ಹೊಂದದ್ದು ಇರದವನು ವಿಮುಕ್ತ ಅಷ್ಟೇ. ಅವಿಹಾಯ ಇತಿ ಚ, ಅದಕ್ಕೆ ಬಿಡಿಸಿದ್ರು. ಅವಿಹಾಯ ಇತಿ ಚ ಅರಂತಂ ವೈ ನಾಮ ಇತಿ ಶ್ರುತೇಹೇ ಯೌಹ ವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ನಾಶ್ಯ ಅಬ್ರಹ್ಮ ವಿತ್ಕುಲೇ ಭವತಿ ತರತಿ ಶೋಕಂ ತರತಿ ಪಾಪ್ಮಾನಂ ಗುಹಾಗ್ರಂಥಿಭ್ಯೋ ವಿಮುಕ್ತೋ ಅಮೃತೋ ಭವತಿ ತದೇಷ ಶ್ಲೋಕ. ತಯೋಹ ವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಇದು ಅವ್ರಿಗೆ ಬಹಳ ಪ್ರಿಯವಾದ ಇನ್ನೊಂದು ಶ್ಲೋಕ. ಬ್ರಹ್ಮವೇದ ಬ್ರಹ್ಮೈವ ಭವತಿ, ಬ್ರಹ್ಮಜ್ಞಾನ ಬಂದರೆ ಬ್ರಹ್ಮನೇ ಆಗಿಬಿಡ್ತಾನೆ. ಆಚಾರ್ಯ ಎಷ್ಟು ಸುಲಭವಾಗಿ ಅರ್ಥ ಮಾಡ್ತಾರೆ ಗೊತ್ತಾ, ಅದಕ್ಕೆ ಎಷ್ಟು ಸುಲಭ ತಪ್ಪರ್ಥ ಮಾಡ್ಕೋತೀರಲ್ಲ. ತತ್ ಪರಮಂ ಬ್ರಹ್ಮವೇದ, ಯಾವನು ಪರಮಬ್ರಹ್ಮವನ್ನು ತಿಳಿತಾನೋ ಬ್ರಹ್ಮೈವ ಭವತಿ. ಇವರು ಬ್ರಹ್ಮನಾಗಿರ್ತಾನೆ, ಪರಬ್ರಹ್ಮನಾಗೋದಿಲ್ಲ. ತಿಳಿಯೋದು ಯಾವುದನ್ನ? ಪರಮಂ ಬ್ರಹ್ಮ. ಇವನಾಗೋದೇನು? ಬ್ರಹ್ಮ ಅಷ್ಟೇ. ಬ್ರಹ್ಮ ಅಂದ್ರೆ ಜೀವ, ಬ್ರಹ್ಮಾಡಿ ಜೀವ ಸರ್ವೇ. ದೇವನು ತಿಳ್ಕೊಂಡ್ಮೇಲೂ ಕೂಡ ಜೀವ ಏನಾಗಿ ಬಿಡಿತಾನೆ? ಜೀವನೇ ಆಗಿ ಬಿಡಿತಾನೆ. ತಸ್ಯ ನಾ ಅಸ್ಯ ಬ್ರಹ್ಮ ವಿತ್ಕುಲೇ ಭವತಿ. ಎಷ್ಟು ಇಂಪಾರ್ಟೆಂಟ್ ಇದೆ. ಒಬ್ಬ ಬ್ರಹ್ಮಜ್ಞಾನಿ ಆದಮೇಲೆ ಅವನ ವಂಶದೊಳಗೆ ಬ್ರಹ್ಮಜ್ಞಾನಿ ಅಲ್ದವನು ಹುಟ್ಟೋದಿರುವಂತೆ. ಇದು ಇಂಪಾರ್ಟೆಂಟ್, ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ನಮಗೆ. ಒಬ್ಬ ಬ್ರಹ್ಮಜ್ಞಾನಿ ಯಾವ್ದೋನು ಇರ್ತಾನೆ, ಅವ್ರ ಮನೆ ತಂದ್ರೆ ಯಾರು ಹುಟ್ಟಿ ಬರ್ತಾರಂತೆ? ಬರೀ ಬ್ರಹ್ಮಜ್ಞಾನಿಗಳೇ ಹುಟ್ಟಿ ಬರ್ತಾರೆ ಅಂತ ಹೇಳ್ತಾರೆ. ಅಬ್ರಹ್ಮವಿತ್ ತಸ್ಯ ನ ಕುಲೇ ನಭವತಿ. ಅದನ್ನ ಆಚಾರ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ. ತರತಿ ಶೋಕಂ ತರತಿ ಪಾಪ್ಮಾನಂ, ಶೋಕ ದಾಟಿಬಿಡ್ತಾನೆ, ಪಾಪ ದಾಟಿಬಿಡ್ತಾನೆ. ಗೃಹ ಗ್ರಂಥಿಭ್ಯ ವಿಮುಕ್ತೋ ಅಮೃತೋ ಭವತಿ, ಮನಸ್ಸಿನ ಗಂಟುಗಳೆಲ್ಲ ಬಿಚ್ಚೋಗಿಬಿಡುತ್ತೆ, ಮುಕ್ತನಾಗ್ತಾನೆ. ತದೇಷ ಶ್ಲೋಕ. ಕ್ರಿಯಾವಂತಃ ಶ್ರೋತ್ರಿಯಾಹ ಬ್ರಹ್ಮನಿಷ್ಠಾಹ ಸ್ವಯಂ ಜುಹ್ವತ ಏಕರ್ಷೀನ್ ಶ್ರದ್ಧಯಂತಃ ತೇಷಾಮೇವೈತಾಂ ಬ್ರಹ್ಮವಿದ್ಯಾಂ ವದೇತ ಶಿರೋವ್ರತಂ ವಿಧಿವತ್ತೈಸ್ತು ಚೀರ್ಣಂ. ತದೇತತ್ ಸತ್ಯಂ ಋಷಿ ಋಷಿರಂಗಿರಾಹ ಪುರೋವಾಚ ನೈತದ್ವಿತೀರ್ಣವ್ರತೋ ಅಧೀತೇ. ಓಂ ನಮಃ ಪರಮ ಋಷಿಭ್ಯೋ ನಮಃ ಪರಮ ಋಷಿಭ್ಯಃ ಇತಿ ಅಥರ್ವಣೋಪನಿಷತ್. ಅದು ಇದು ಕೇಳಿದ ಅಧಿಕಾರಿಗಳ್ಯಾರು ಅಂತ ಹೇಳುತ್ತಾರೆ. ಕ್ರಿಯಾವಂತಃ ಸದಾಚಾರಿಗಳಾಗಿರಬೇಕು, ಶ್ರೋತ್ರಿಯಾಹ ಶ್ರೋತ್ರಿಯರಾಗಿರಬೇಕು, ಬ್ರಹ್ಮನಿಷ್ಠಾ ದೇವರಲ್ಲಿ ಭಕ್ತಿ ಇರಬೇಕು, ಸ್ವಯಂ ಜಿಹ್ವತ ಏಕರ್ಷೀನ್ ಶ್ರದ್ಧೆಯಂತಹ ಬ್ರಹ್ಮಜ್ಞಾನಿಗಳನ್ನು ಮಾಡ್ಕೊಂಡಿರಬೇಕು. ತೇಷಾಮೇವ ಏತಾಂ ಬ್ರಹ್ಮವಿದ್ಯಾಂ ವದೇತ, ಅಂಥವ್ರಿಂದ ಹೇಳಬೇಕು, ಕಂಡವರಿಗೆಲ್ಲ ಹೇಳಬೇಡಿ ಅಂತ ಹೇಳ್ತಾರೆ. ಅರ್ಥ ಶಬ್ದಕ್ಕೆ ಅರ್ಥ ಇದಿಷ್ಟು ಕೂಡ. ಶಿರೋವ್ರತಂ ವಿಧಿವತ್ ಎಷ್ಟು ಚೀರ್ಣಂ, ಇನ್ನೂ ಮುಖ್ಯಾಧಿಕಾರಿಗಳ್ಯಾರು ಅಂದರೆ ಶಿರೋವ್ರತ ಮಾಡಿದವರು ಅಂದರೆ ಯತಿಗಳು. ಮುಂಡಕೋಪನಿಷತ್ತು ಅದಕ್ಕೆ ಹೆಸರು. ಇದಕ್ಕೆ ಒಂದು ಉಪನಿಷತ್, ಒಂದು ಅರ್ಥ ಆಸರ್ವಣ ಉಪನಿಷತ್, ಇನ್ನೊಂದು ಹೆಸರು ಇದಕ್ಕೆ ಮುಂಡಕೋಪನಿಷತ್. ಅದು ಮುಖ್ಯವಾಗಿ ಯತಿಗಳಿದ ಮುಖ್ಯಾಧಿಕಾರಿಗಳು ಅಂತ ಅರ್ಥ. ಓಂ ನಮಃ ಪರಮ, ಇನ್ನೊಂದು ಅರ್ಥ ಇಂದ್ರಿಯ ನಿಗ್ರಹ ಇದ್ದವರಾಗಬೇಕೇ ಹೊರತು ಉಳಿದವರಿಗೆಲ್ಲ ಹೇಳಿ ಉಪಯೋಗ ಇಲ್ಲ. ಈ ಆಚಾರ್ಯರು ತಾತ್ಪರ್ಯವನ್ನು ಬರೀತಾರೆ, ಭಾಷ್ಯ ಹೇಳ್ತಾರೆ. ಪರಂ ಬ್ರಹ್ಮ ವಿಧಿತ್ವಾತು ಬ್ರಹ್ಮಿತ ಸ್ಯಾತ್ ಸ್ವಯೋಗ್ಯತಃ. ಇಲ್ಲಿ ಬ್ರಹ್ಮನಾಗ್ತಾನೆ ಅಂದರೆ ಸ್ವಯೋಗ್ಯವಾಗಿ ಪೂರ್ಣನಾಗ್ತಾನೆ ಹೊರತು ಪರಮಾತ್ಮನೇ ಆಗೋದಿಲ್ಲ. ಪರಮಾತ್ಮ ಆಗೋ ಸಾಧ್ಯತೆ ಇದೆಯಾ ಅಂದರೆ ಎಂದೆಂದೂ ಇಲ್ಲ. ಬ್ರಹ್ಮೇಶಾನ್ಯಾದಿ ದೇವೈಹಿ ಯತ್ ಪ್ರಾಪ್ತು ನೈವ ಶಕ್ಯತೆ ತದ್ಯತ್ ಸ್ವಭಾವ ಕೈವಲ್ಯಂ ಸ ಭವಾನ್ ಕೇವಲೋ ಹರೇ ಇತ್ಯಾದೇಶ್ಚ. ಇದರ ಸ್ಕಂದ ಪುರಾಣದ ವಚನ ಅಂತ ಆಚಾರ್ಯರು ಭಾಗವತಾರ್ಪುರ ಹೇಳಿದ್ದಾರೆ. ಇನ್ನೊಂದು ವಿಶೇಷ, ಎಲ್ಲಿ ಅವರಿಗೆ ಆಚೆ ಗಂಟು ಅಂತ ಹೇಳಿರೋದಿಲ್ಲ, ಬೇರೆ ಕಡೆಯಲ್ಲೋ ಹೇಳಿರ್ತಾರೆ. ಭಾಗವತಾತ್ಪರ್ಯದಲ್ಲಿ ಕೊಟೇಶನ್ ಇಲ್ಲೂ ಕೊಟ್ಟಿದ್ದಾರೆ, ಅಲ್ಲೂ ಕೊಟ್ಟಿದ್ದಾರೆ. ಇದು ಬರೀ ಇತಿ ಅಂತ ಅಷ್ಟೇ, ಇತ್ಯಾದೇಶ್ಚ ಹೇಳಿಬಿಟ್ರೆ ಅಲ್ಲಿ ಸ್ಕಂದವಚನಾತ್ ಅಂತ ಹೇಳ್ತಾರೆ. ಇದು ಆಚಾರ್ಯ ಬರವಣಿಗೆ ಮತ್ತೊಂದು ರೀತಿ. ಇದು ಮುಕ್ತೇಭ್ಯೋಪಿ ಮನುಷ್ಯೇಭ್ಯೋ ದೇವಾಯೇವ ಗುಣಾಧಿಕಾ ತೇಭ್ಯೋ ವಾಯು ತಥೋ ವಿಷ್ಣು ಪರಿಪೂರ್ಣ ಗುಣಸ್ತದಾ ಏತ್ವೇತದನ್ಯಥಾ ವಿದ್ಯು ತೇಹಿಯಾದ್ಯಧರಂ ತಮಃ ಏತ್ವೇತ ದೇವಂ ಜಾನಂತಿ ತೇಯಾಂತಿ ಪರಮಂ ಹರಿಂ. ಆದ್ದರಿಂದ ಯಾವಾಗಲೂ ಕೂಡ ಮುಕ್ತರಲ್ಲಿ ಎಷ್ಟೆಲ್ಲ ತಾರತಮ್ಯ ಎಲ್ಲ ಇರಬೇಕಾದ್ರೆ ಎಲ್ಲರೂ ಬ್ರಹ್ಮೈಕ್ಯವಂತರ ಅರ್ಥ ಮಾಡೋಕ್ಕೆ ಹೋಗಬೇಡಿ, ಅದು ಭಾರಿ ತಪ್ಪರ್ಥ. ಆ ತಪ್ಪರ್ಥ ಮಾಡಿದರೆ ಅಧರಂ ತಮಃ, ಅಂಧಂ ತಮಸ್ಸಾಗುತ್ತೆ ಹೊರತು ಸದ್ಗತಿ ಆಗೋದಿಲ್ಲ. ಈಗ ಇದಕ್ಕೂ ಉತ್ತರ ಬೇಕು ನಮಗೆ. ಬ್ರಹ್ಮಜ್ಞಾನಿಯ ಕುಲದಲ್ಲಿ ಬ್ರಹ್ಮಜ್ಞಾನಿಗಳೇ ಹುಡ್ತಾರೆ ಅಂತ ಹೇಳಿದ್ರಲ್ಲ, ಹಾಗಿದ್ದರೆ ಇವತ್ತು ನಮ್ಮ ಲೋಕದಲ್ಲಿ ಕಾಣ್ತಾ ಇದೆ? ಹಾಗಿದ್ದರೆ ಕಾಣ್ತಾ ಇಲ್ಲ. ಯಾತಕ್ಕೆ ಅಂದರೆ ಹೇಳ್ತಾರೆ, ದೇವಾನಾಂ ಸಂತತವು ಜಾತಃ ಪ್ರಾಯಶೋ ಜ್ಞಾನಿನಃ ಕೃತೇ. ಇದು ಮೊದಲನೇದಾಗಿ ಎರಡಾಗಿರಬೇಕು, ದೇವ ವಂಶ ಆಗಬೇಕು ಫಸ್ಟು. ಬ್ರಹ್ಮವಿತ್ತು ಅಂತ ಹೇಳಿದ್ರೇನು? ಒಮ್ಮೆ ಅಪುರುಷ ಜ್ಞಾನಿ ಆದರಲ್ಲ. ದೇವತೆಗಳು ಎಂಥವರವರು? ನೈವ ದೇವ ಪದಂ ಪ್ರಾಪ್ತಃ ಬ್ರಹ್ಮಜ್ಞಾನ ವಿವರ್ಜಿತಾ ಜಾತಾಪುರ. ಅಂಥವರ ಮನಸ್ಸಿನದಲ್ಲಿ ಯಾರು ಹುಟ್ಟೋದಿಲ್ಲ? ಇದು ಬೇರೆಯವರು ಹುಟ್ಟೋದಿಲ್ಲ. ಇದು ಕೂಡ ಎಲ್ಲ ಕಾಲಕ್ಕಲ್ಲ, ಮತ್ತೆ ಕೃತೆ ಕೃತಿಗೆ ಮಾತ್ರ ಅನ್ವಯ ಆಗುತ್ತೆ, ನಮಗೆಲ್ಲ ಅಂತ ಹೇಳ್ತಾರೆ. ಯಾವ್ದು ನಮಗೆಲ್ಲ? ದೇವತೆಗಳಿಗೆ. ದೇವತೆಗಳು ಯಾವಾಗಲೂ ಅಲ್ಲ, ಕೃತಯುಗದಲ್ಲಿ ಮಾತ್ರ. ಯಾಕೆ ಕಲಿಯುಗದಲ್ಲಿ ದೇವತೆಗಳು ಬಂದಿಲ್ವೇ? ಎಷ್ಟೋ ಜನ ಬಂದಿದ್ದಾರೆ. ಅವ್ರ ವಂಶದಲ್ಲಿ ಎಂಥವ್ರು ಹುಟ್ಟಿದ್ದಾರೆ? ಶುದ್ಧ ಹೋಟ್ಲಿಗೆ ಹೋಗಲು ಹುಟ್ಟಿದ್ದಾರೆ. ಯಾತಕ್ಕೆ ಬ್ರಹ್ಮ ಅವ್ರು ನಾವೇ ಇಲ್ಲಿ ಈ ರೀತಿ ಅರ್ಥ ಮಾಡಬಾರ್ದು. ಮತ್ತೆ ಹೋಟ್ಲಿಗೆ ಹೋದ್ರು ಕೂಡ ವಾತಿದೆಯಲ್ಲ, ಆ ಪ್ರಕಾರ ಬ್ರಹ್ಮಜ್ಞಾನಿಗಳು ಸರಿ ಅಂತ ಹೇಳಬಾರ್ದು. ಯಾಕೆ? ಬ್ರಹ್ಮಜ್ಞಾನಿಗಳು ಬರ್ತಾರೆ ಅಂತ ಹೇಳಿರೋದ್ರಿಂದ ಆ ಅರ್ಥ ಮಾಡ್ತೀವಿ ಅಂತ ಹೇಳಬಾರ್ದು. ಬಟ್ ಇದೆಲ್ಲ ನಿಯಮ ಯಾವಾಗಿದು? ಕೃತಯುಗದಲ್ಲಿ ಹೊರತು ಬೇರೆ ಕಡೆಗೆ ಅಲ್ಲ. ಬಲವದ್ಧೇತು ತಶ್ಚಾನ್ಯೇ ಯಸ್ಮಾತ್ ಬ್ರಹ್ಮವಿದ ಸುರಾಹ ಅಲ್ಲೂ ಕೂಡ ಹಾಗಾಯ್ತಲ್ಲ, ಕಶ್ಯಪರಿಗೆ ಯಾರು ಹುಟ್ಟಿದರು? ಹಿರಣ್ಯಕಶ್ಯಪನಂತ ಮಗ ಹುಟ್ಟಿದ, ಹೊತ್ತಾನೆ ತಿಥಿದೇವಿಯಲ್ಲಿ. ತಪ್ಪಾಯ್ತಲ್ಲ ಅಂತ ಕೇಳಿದರೆ ಅಲ್ಲಿ ಎಕ್ಸೆಪ್ಷನ್ಸ್ ಉಂಟು ಅಂತ ಹೇಳ್ತಾರೆ. ಮತ್ತೆ ಸಾಮಾನ್ಯವಾಗಿ ಹಾಗಾಗುತ್ತೆ, ಅಲ್ಲೂ ಕೂಡ ಯಾವುದೋ ಪ್ರಬಲ ಕಾರಣದಿಂದ ಏನಾಗಬಹುದು? ಬ್ರಹ್ಮದೇವರ ಮಗ ಯಾರು? ಆದಿ ಹಿರಣ್ಯಾಕ್ಷ ಬ್ರಹ್ಮದೇವರ ಮಗ ಅವನು, 100% ರಾಕ್ಷಸ. ಯಾತಕ್ಕೆ ಹುಟ್ಟಿದ? ತೋರಿಸ್ತಾರೆ, ದಿವ ಸ್ವರೂಪ ಹಾಗಿದ್ರೆ ಹಾಗೆ ಹುಟ್ಟುತ್ತಾರೆ ಹೊರತು ಬೇರೆ ಅಲ್ಲ. ಜನರಲ್ಲಿ ಹೇಗೆ ಹುಟ್ಟುತ್ತಾರೆ ಅಂತ ಅರ್ಥ. ನ ಸಂತತಿ ಸಂತತೋ ಬ್ರಹ್ಮವಿದೋ ನರಾಣಾಂ ಜ್ಞಾನಿನಾಮಪಿ ಪ್ರಾಯಶಶ್ಯುಹು ಸುರಾಣಾಂಚ ನಿಯಮೋಯಂ ಕೃತೇ ಯುಗೆ. ಇದು ಜನರಲ್ ನಿಯಮ ಹೊರತು ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ. ಸಾಮಾನ್ಯವಾದ ನಿಯಮನೇ ಹೊರತು ಏನಲ್ಲ ಇದು, ಎಕ್ಸೆಪ್ಷನ್ಸ್ ಇರಬಾರದು ಅಂತಲ್ಲ. ನಿಯಮ ಎಕ್ಸೆಪ್ಷನ್ ಯಾವಾಗಲೂ ಏನು ಮಾಡುತ್ತೆ, ನಿಯಮವನ್ನು ಪ್ರೂವ್ ಮಾಡುತ್ತೆ. ಆದ್ದರಿಂದ ಬ್ರಹ್ಮಜ್ಞಾನಿಗಳ ಮನೆಯಲ್ಲಿ ಬ್ರಹ್ಮಜ್ಞಾನಿಗಳೇ ಹುಟ್ಟುತ್ತಾರೆ ಎಂಬುದಕ್ಕೆ ಈ ರೀತಿ ಅರ್ಥ ಮಾಡಬೇಕು ಹೊರತು ಬೇರೆ ಅಲ್ಲ. ತಸ್ಮಾತ್ ಸ ಭಗವಾನ್ ವಿಷ್ಣು ಜ್ಞೇಯ ಸರ್ವೋತ್ತಮೋತ್ತಮ ಸದಾ ಸರ್ವಗುಣೈ ಪೂರ್ಣೋ ಯೋನಂತ ಪುರುಷೋತ್ತಮ ಇತಿ ಚ. ಇದರಿಂದ ನಮಗೇನಾಯಿತು, ಬ್ರಹ್ಮಜ್ಞಾನಿಗಳ ಮನೆಯಲ್ಲಿ ಬ್ರಹ್ಮಜ್ಞಾನಿ ಹುಟ್ಟೋ ಚಾನ್ಸ್ ಜಾಸ್ತಿ. ಅದಕ್ಕೆ ನಾವೇನು ಮಾಡಿರ್ತೇವೆ ಅಂತ ಕೇಳಿದರೆ, ವಂಶಾರುಗಳು ಏನು ಮಾಡ್ತೀವಿ ಕೆಲವು ಸಲ, ಭಾರಿ ಗೌರವ ಕೊಡ್ತೇವೆ ಅದಕ್ಕೆ, ಅಂಥ ಮಹಾನುಭಾವ ವಂಶ ಅಂತ ಹೇಳ್ಬಿಟ್ಟು. ಈಗ ಗೌರವ ಕೊಡೋಕ್ಕೆ ಉಪಯೋಗ ಆಗಬೇಕೇ ಹೊರತು ಈಗಿನ ಕಾಲದಲ್ಲಿ ಹೆಚ್ಚಲ್ಲ. ಅಷ್ಟಕ್ಕೆ ಓಕೆ. ಪ್ರಿಯತಾಂ ಭಗವಾನ್ ಮಹ್ಯಂ ಪ್ರೇಷ್ಠ ಪ್ರೇಷ್ಠತಮಸ್ಸದಾ ಮಮ ನಿತ್ಯಂ ನಮಾಮೇನಂ ಪರಮೋದಾರ ಸದ್ಗುಣಂ. ಆಚಾರ್ಯ ಮುಕ್ತಾಯ ಮಾಡ್ತಿದ್ದಾರೆ. ಪ್ರಿಯತಾಂ ಭಗವಾನ್ ಮಹ್ಯಂ ಪ್ರೇಷ್ಠ ಪ್ರೇಷ್ಠತಮಸ್ಸದಾ. ಆಚಾರ್ಯರು ಹೇಳ್ತಾರೆ, ನನಗೆ ಅತ್ಯಂತ ಪ್ರಿಯರಲ್ಲಿ ಪ್ರಿಯ ಈ ಯತಿಗಳ ಅಧಿಕಾರಿಗಳು. ಆಚಾರ್ಯ ಯಾರು? ಅತಿಶ್ರೇಷ್ಠ ಯತಿಗಳು. ಅವರಂತ ಯತಿಗಳೇ ಇಲ್ಲ. ಆದ್ದರಿಂದ ಪ್ರೇಷ್ಠ ಪ್ರೇಷ್ಠತಮಸ್ಸದಾ, ಅತ್ಯಂತ ಪ್ರಿಯನಾದ ಪರಮಾತ್ಮ ನನಗೆ ಪ್ರೀತನಾಗಲಿ. ಮಮ ನಿತ್ಯಂ ನಮಾಮಿ ಏನಂ ಪರಮೋದಾರ ಸದ್ಗುಣಂ. ಇಂಥ ಪರಮಾತ್ಮನನ್ನು ನಾನು ಸದಾ ನಮಸ್ಕರಿಸ್ತೇನೆ ಅಂತ ಪ್ರಾಕ್ಟಿಕಲಿ ತೋರಿಸ್ತಾರೆ. ಸಾಕ್ಷಾತ್ ಭಾವಿ ಬ್ರಹ್ಮ ಇವರು. ನಾನು ದೇವರನ್ನು ನಮಸ್ಕಾರ ಮಾಡ್ತಿರ್ತೇನೆ ಅಂದ ಮೇಲೆ ಉಳಿದವರೆಲ್ಲ ದೇವರಾಗ ನಾವೇ ಆಗಿಲ್ಲ ಉಳಿದವರಾಗ್ತಾರ ಅಂತ ಅರ್ಥ. ನಾವೇ ದೇವರಾಗ ಸಾಧ್ಯತೆ ಇಲ್ಲ, ಉಳಿದವರಾಗ್ತಾರ ಎಂದೂ ಆಗೋದಿಲ್ಲ ಅಂತ ತೋರಿಸಿದೆ. ಈಗ ಮಾಂಡೂಕೋಪನಿಷತ್ ಭಾಷ್ಯ. ಪೂರ್ಣಾನಂದ ಜ್ಞಾನಶಕ್ತಿ ಸ್ವರೂಪಂ ನಿತ್ಯಮವ್ಯಯಂ ಚತುರ್ಧ ಸರ್ವಭೋಕ್ತಾರಂ ಒಂದೇ ವಿಷ್ಣುಂ ಪರಂ ಪದಂ. ಪೂರ್ಣಾನಂದ ಜ್ಞಾನಶಕ್ತಿ ಸ್ವರೂಪಂ ನಿತ್ಯಂ ಅವ್ಯಯಂ ಚತುರ್ಧ ಸರ್ವಭೋಕ್ತಾರಂ ಒಂದೇ ವಿಷ್ಣುಂ ಪರಂಪದಂ. ಚತುರ್ಧ ಅಂತ ಹೇಳ್ತಾ ಈ ಉಪನಿಷತ್ತು ಯಾರು ದೇವತೆಗಳು ಅಂದರೆ ಪ್ರತಿಪಾದ್ಯ ದೇವತೆಗಳು ಯಾರು ಅಂದರೆ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ, ಅದು ಚತುರ್ಧ ಅಂತ ಹೇಳಿದರು. ಗೊತ್ತಾಯ್ತಾ? ನಾಲ್ಕು ಅವಸ್ಥೆಗಳಿಗೆ ಪ್ರೇರಕ ಭಗವದ್ ರೂಪಗಳು ಯಾವುದು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಬರೋದರಿಂದ ಪ್ರತಿಪಾದ್ಯ ರೂಪಗಳು ಅಂದರೆ ಆ ನಾಲ್ಕು ರೂಪಗಳು. ಓವಿತಿ ಏತದಕ್ಷರಂ, ಇದಕ್ಕೆಲ್ಲ ವಿಘ್ನ ಕೊಡ್ತಾರೆ. ಮಂಡೂಕ ರೂಪಿಣ ವರುಣೇನ ಚತುರೂಪೋ ನಾರಾಯಣ ಸ್ತೂಯತೆ. ಸೊ ಋಷಿ ಯಾರಿದಕ್ಕೆ? ವರುಣದೇವರು. ಯಾವ ರೂಪದಲ್ಲಿ ಸ್ತೋತ್ರ ಮಾಡ್ತಾರೆ? ಮಂಡೂಕ ರೂಪದಲ್ಲಿ. ಅದಕ್ಕೆ ಮಾಂಡೂಕ್ಯೋಪನಿಷತ್ನ ಹೆಸರಾಯಿತು. ಮಂಡೂಕ ರೂಪದಲ್ಲಿ ಸ್ತೋತ್ರ ಮಾಡಿದ್ದರಿಂದ ವರುಣದೇವರು ಮಾಂಡೂಕ್ಯೋಪನಿಷತ್. ಸೊ ವರುಣನೇ ಇದಕ್ಕೆ ಋಷಿ, ನಾರಾಯಣನೇ ಇದಕ್ಕೆ ದೇವತೆ. ಯಾವ ರೂಪದ ನಾರಾಯಣ ಅಂದರೆ ವಿಶ್ವ ತೇಜಸ ಪ್ರಾಜ್ಞಾ ತುರಿಯ ರೂಪದ ನಾರಾಯಣನ ಇದಕ್ಕೆ ಪ್ರತಿಪಾದ್ಯ ದೇವತೆ. ಈಗ ಋಷಿ ದೇವತೆಗಳನ್ನು ಇಷ್ಟೆಲ್ಲ ಉಳಿದವರು ಬರೋದು ಒಂದಕ್ಕೂ ಯಾರೂ ಹೇಳಿಲ್ಲ. ಅಷ್ಟು ಬೇರೆ ಭಾಷೆ ಬರೀತಾರಲ್ಲ, ಒಂದು ಉಪನಿಷತ್ತಿಗೂ ಋಷಿಗಳು ದೇವತೆಗಳು ಯಾರು ಅಂತ ಹೇಳೋದಿಲ್ಲ. ಅದೇ ಭಾಷೆ ಮೇನ್ ಪರ್ಪಸ್ ಹೊರಟು ಅಡ್ರೆಸ್ ಇಲ್ಲಿ ಬಸ್ ನಿಂತ್ಕೊಂಡು ಏನು ಮಾಡ್ತೀವಿ ನಾವಾಗ? ಅಡ್ರೆಸ್ ಇಲ್ಲಿ ವೆಹಿಕಲ್ ನಿಂತ್ಕೊಂಡ್ಬಿಡ್ತು, ಏನು ಮಾಡಬೇಕು? ಹತ್ತೋದೊಂದು ಕಷ್ಟ ಬಿಡೋದು. ಹತ್ತಿ ಬಿಟ್ಟರೆ ಅಲ್ಲಾಗಿದ್ದರೆ ಇಳಿಯೋದು ಪ್ರಾಬ್ಲಮ್ಮು, ಹೌದಾಗಿ ಬಿಟ್ಟರೆ ಹೌದಾಗಿದ್ದರೆ ಹತ್ತೋದು ಪ್ರಾಬ್ಲಮ್. ಹೋಗ್ತಾನೆ ಕನ್ಫ್ಯೂಷನ್. ಅದು ಅಂದರೆ ಯಾವಾಗಲೂ ಕೂಡ ಏನಿರಬೇಕು, ಅದಕ್ಕೆ ಗುರಿ ಇರಬೇಕು. ಅದಕ್ಕೆ ದೇವತೆ ಪ್ರತಿಪಾದ್ಯ ದೇವತೆ ಅಂದರೆ ಗುರಿ. ಋಷಿ ಅಂದರೆ ಯಾರು? ಸಂಬಂಧಪಟ್ಟ ಮಂತ್ರ ಕಂಡಂಥ ದ್ರಷ್ಟಾರ ಮುನಿ. ಅವರು ಪರಿಜ್ಞಾನ ಇಲ್ಲದೆ ಹೋದರೆ ವೇದ ಮಂತ್ರಗಳನ್ನು ಓದಿದರೆ ಅವನಿಗೆ ಅಪಮೃತ್ಯು ಬರುತ್ತೆ, ಜೊತೆಗೆ ನರಕಕ್ಕೆ ಹೋಗ್ತಾನೆ, ಇನ್ನೂ ಅನೇಕ ಅನರ್ಥಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆಚಾರ್ಯ ಪ್ರತಿಯೊಂದಕ್ಕೂ ಹೇಳಿದ್ದಾರೆ. ಅದು ಪರಂಪರೆ ಹೇಳ್ತೇವಲ್ಲ ಅಷ್ಟೇ, ಪರಂಪರೆ ಏನು ಹೇಳ್ತಾ ಬರ್ತಾರೆ ಅದನ್ನು ಹೇಳೋದು. ಮತ್ತು ಕೆಲವೆಲ್ಲ ಮಂತ್ರಗಳು ರಿಪೀಟ್ ಆಗುತ್ತೆ, ಅದನ್ನೇ ತೊಗೊಂಡ್ಬಿಟ್ರೆ ಆಯ್ತು. ಯಾವ ಮಂತ್ರಗಳು ರಿಪೀಟ್ ಆಗುತ್ತೋ ಅವೆಲ್ಲ ಅದೇ ಋಷಿಗಳೇ, ಮತ್ತೆ ಹೇಳಬೇಕಾಗಿಲ್ಲ. ಅಕಸ್ಮಾತ್ ವ್ಯತ್ಯಾಸ ಇದ್ರೆ ಅಲ್ಲೇ ಹೇಳಿಬಿಟ್ಟಿರ್ತಾರೆ. ಓಮಿತ್ ಏತದಕ್ಷರ ವಿಧಂ ಸರ್ವಂ, ಇದು ಓಂಕಾರದ ಮಹಿಮೆಯಿಂದ ಪ್ರಾರಂಭ. ಈಗ ಓಂ ಇತಿ ಏತದಕ್ಷರ ವಿಧಂ ಸರ್ವಂ, ಇದಂ ಸರ್ವಂ ಓಮಿತಿ ಏತದಕ್ಷರಂ. ಓಂಕಾರ ಪ್ರತಿಪಾದ್ಯನಾದ ನಾರಾಯಣನೇ ಸರ್ವಸ್ವಾಮಿ ಅಂತ ಅರ್ಥ. ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯತಿತಿ. ಇದಕ್ಕೆ ಅರ್ಥ ಏನು ಅಂದರೆ ಭೂತ ಭವತ್ ಭವಿ ಮೂರಿದೆ, ಭೂತಂ ಭವತ್ ಭವಿಷ್ಯತ್. ಈ ಮೂರರ ಸ್ವಾಮಿ ಯಾರು ಅಂದರೆ ಪರಮಾತ್ಮ. ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತಲ್ಲ ಭೂತ ಭವ್ಯ ಭವತ್ ಪ್ರಭು. ಓಂಕಾರಕ್ಕೆ ಏನು ಅರ್ಥ ಅಂದರೆ ಭೂತ ಭವ್ಯ ಭವತ್ ಪ್ರಭು ಅಂತ ಅರ್ಥ. ಸರ್ವಂ ಓಂಕಾರ ಏವ, ಓಂಕಾರ ಏವ ಅಂದರೆ ಓಂಕಾರ ಪ್ರತಿಪಾದ್ಯ ಏವ. ಯಚ್ಚ ಅನ್ಯ ತ್ರಿಕಾಲಾತೀತಂ ತದಪಿ ಓಂಕಾರ ಏವ. ಈ ಮೂರು ಕಾಲಕ್ಕೆ ಸೇರಿದ್ದಷ್ಟೇ ಅಲ್ಲ, ಇದ್ರ ಮೇಲಿರೋದು ಕೂಡ ಭಗವದ್ ಅಧೀನವೇ. ಸರ್ವಂ ಏತದ್ ಬ್ರಹ್ಮ, ಎಲ್ಲವೂ ಪರಮಾತ್ಮನೇ. ಅಯಮಾತ್ಮ ಬ್ರಹ್ಮ, ಇದನ್ನಿಟ್ಟುಕೊಟ್ರು ಮತ್ತೆ ಅವರು. ಇದೊಂದು ಪಂಚಮ ಹೊಂದಿದೆ, ಅಯಮಾತ್ಮ ಬ್ರಹ್ಮ. ಜೀವರೆಲ್ಲ ಬ್ರಹ್ಮರು ಅಂತ ಅರ್ಥ ಮಾಡ್ತಾ. ಜೀವರೆಲ್ಲ ಬ್ರಹ್ಮರು ಅಲ್ಲ, ಅಯಮಾತ್ಮ ಬ್ರಹ್ಮ. ಯಾವ ಪರಮಾತ್ಮ ಇದ್ದಾನಲ್ಲ, ಮೂರು ಲೋಕಕ್ಕೂ ಅಧಿಪತಿ, ಮೂರು ಕಾಲ ಅಧಿಪತಿ ಹೇಳಿದ್ವಲ್ಲ, ಅವನು ಬ್ರಹ್ಮ. ಅದು ಬಿಟ್ಟು ಇವ್ರು ಕಂಡವರೆಲ್ಲ ಅಯಂ ಬ್ರಹ್ಮ ಅಂತ ತಿಳ್ಕೊಂಡಾಗಾಯ್ತು. ಅದು ಹಿಂದೂ ಮುಂದೆ ನೋಡ್ಬೇಕಲ್ಲ. ಕೊನೆ ಪಕ್ಷ ಸೋಯಮಾತ್ಮ ಚತುಷ್ಪ, ಈ ಪರಮಾತ್ಮ ನಾಲ್ಕು ರೂಪಗಳು. ಮಂಡೂಕ ರೂಪಿಣ ವರುಣೇನ ಚತುರೂಪೋ ನಾರಾಯಣ ಸ್ತೂಯತೆ ಧ್ಯಾಯನ್ನಾರಾಯಣಂ ದೇವಂ ಪ್ರಣವೇನ ಸಮಾಹಿತ. ಮಂಡೂಕರೂಪಿ ವರುಣ ತುಷ್ಟಾವ ಹರಿಮವ್ಯಯಂ. ದೇವತೆಗಳು ನೋಡಿ, ಟೀಕಾರಾಯರು ವೃಷಭ ರೂಪದಲ್ಲಿ ಕೂತು ಆಚಾರ ಬಂದು ಪಾಠ ಕೇಳಿ, ಗೊತ್ತಾಯ್ತಾ? ಇನ್ನು ಇಂದ್ರಾದಿ ದೇವತೆಗಳು ಕಪಿ ರೂಪದಲ್ಲಿ ಬಂದು ಸೇವೆ ಮಾಡಿದರು. ಸ್ವತಃ ವಾಯುದೇವರು ಹನುಮದ್ ರೂಪದಲ್ಲಿ ಸೇವೆ ಮಾಡಿದರು. ಅಂದರೆ ದೇವತೆಗಳಿಗೆ ಯಾವ ದೇಹ ಕೊಟ್ಟರು ಕೂಡ ಏನು ಮಾಡ್ತಾರೆ, ಅವರು ದೇವರ ಸೇವೆಯೇ ಮಾಡ್ತಾರೆ. ವರುಣದೇವರು ಕಪ್ಪಿಯಾಗಿದ್ದಾರೆ. ಕಪ್ಪೆ ಮಾಡೋ ಕೆಲಸ ಏನು? ಒಟಗುಟ್ಟೋದು, ಹೊತ್ತಾನೆ ಕಪ್ಪೆ ಒಟಗುಡ್ತಾನೆ ಕಪ್ಪಿಯಾಗಿ ಅಂತ ಹೇಳ್ತಾರೆ. ವೇದ ಮಂತ್ರ ಹೇಳ್ತಾರೆ, ಅರ್ಥ ಆಯ್ತಾ? ಅವರು ಆ ದೇವತೆಗಳಿಗೆ ಸಾಧನ ಶರೀರ ಇತ್ಯಾದಿ ನಿಯಮಗಳು ಯಾರಿಗೆ ಅದು? ಉಳಿದವರಿಗೆ. ದೇವತೆಗಳು ಮಾತ್ರ ಎಲ್ಲ ರೂಪದಲ್ಲಿ ಏನು ಮಾಡ್ತಾರೆ, ಅವರು ಸಾಧನೆ ಮಾಡ್ತಾರೆ. ಆದ್ದರಿಂದ ಮಂಡೂಕ ರೂಪಿಣ ಹರಿಣ ದುಷ್ಟತ್ವಾತ್ ಅಂತ ಹೇಳಿ. ಓಮಿತ್ಯುಕ್ತಂತು ಯದ್ ಬ್ರಹ್ಮ ತದಕ್ಷರ ಮುದಾಹೃತಂ. ಜಟಾಯು ಹದ್ದು, ಹದ್ದಾಗಿ ರಾಮದೇವರು ಸೇವೆ ಮಾಡಲಿಲ್ಲ, ಬರೀದಿಂತ ಕಡಿಮೆ. ಅದಕ್ಕೆ ನಾವೆಲ್ಲ ಕೂಡ ಏನು ಹೇಳ್ತೀವಿ, ತಿರ್ಯಜ್ಞಾನಿಗಳು ಅಂದರೆ ಯಾರಿಗೆ ಬಂಧಕ ಅವೆಲ್ಲ ಬಾಧಕ? ಸಾಮಾನ್ಯರಿಗೆ. ಅಪರೋಕ್ಷ ಜ್ಞಾನಿಗಳಿಗೆ ಯಾವ ದೇಹವು ಏನಾಗುತ್ತದೋ ತಾರಕ, ಅದು ಅರ್ಥ ಮಾಡಿಕೊಂಡ್ರೆ ಹೇಳುತ್ತೆ ಎಂಬುದು ಪ್ರಶ್ನೆಗೆ ಉತ್ತರ. ಓಮಿತ್ಯುಕ್ತಂತು ಯದ್ ಬ್ರಹ್ಮ ತದಕ್ಷರ ಮುದಾಹೃತಂ ಓತಮತ್ರ ಜಗದ್ಯಸ್ಮಾತ್ ಓಂ ತಸ್ಮಾತ್ ಭಗವಾನ್ ಹರಿಹಿ. ದೇವರಿಗೆ ಓಂ ಅಂತ ಯಾತ ಕರೀತಾರೆ ಅಂದರೆ, ಓತಂ ಅಸ್ಮಿನ್ ಜಗತ್ ಸರ್ವಂ, ಇಡೀ ಜಗತ್ತನ್ನು ಆಶ್ರಯಿಸಿದೆ, ಅದು ದೇವರಿಗೆ ಓಂ ಅಂತ ಹೆಸರು. ಗೊತ್ತಾಯ್ತಾ? ಅದೆಲ್ಲ ಅಷ್ಟು ಅನುವ್ಯಾಖ್ಯ ಅಂದರೆ ಹೇಳಬೇಕಾದ್ರೆ ಹೇಗೆ ಬಿಡಿಸ್ಬೇಕು ತೋರಿಸ್ತಾರೆ. ತದಿದಂ ಗುಣಪೂರ್ತ್ಯೈವ ಸರ್ವಮಿತ್ಯೇವ ಶಬ್ದಿತಂ. ದೇವರಿಗೆ ಸರ್ವ ಅಂತ ಯಾತ ಕರೀತಾರೆ, ಸರ್ವ ಗುಣಪೂರ್ಣ ಅಂತ ಅರ್ಥ. ಸರ್ವಂ ಖಲ್ವಿದಂ ಬ್ರಹ್ಮ, ಪರಮಾತ್ಮ ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ ಅಂತ ಅರ್ಥ. ಭಾವಿ ಭೂತ ಭವತ್ಕಾಲೇಶು ಏಕರೂಪತೆಯ ಹರಿಹಿ ಸರ್ವದಾ ನಿತ್ಯ ಇತ್ಯೇಷ ವ್ಯಾಖ್ಯಾ ಓಂಕಾರಸ್ಯ ಕೀರ್ತಿತ ಇತಿ ಬೃಹಸ್ಸಂಹಿತಾಯಾಮ್. ಹೊಸ ಅರ್ಥ ಹೇಳ್ತಾರೆ. ಪರಮಾತ್ಮ ಏನಾಗಿದ್ದಾನೆ? ಭೂತ ಭವ್ಯ ಭವತ್ ಪ್ರಭು, ಒಂದಾಗಿದ್ದಾನೆ. ಇನ್ನೊಂದೇನಾಗಿದ್ದಾನೆ? ಭೂತ ಭವತ್ ಭವಿಷ್ಯತ್ ಕಾಲ, ಮೂರು ಕಾಲದಲ್ಲೂ ದೇವರು ಹೇಗಿದ್ದಾನೆ? ಒಂದೇ ರೀತಿ ಇದ್ದಾನೆ, ಶಶ್ವತ ಏಕ ಪ್ರಕಾರ. ಅದಕ್ಕೆ ದೇವರಿಗೆ ಏನಂತ ಕರೀತಾರೆ? ಓಂ ಅಂತ ಕರೀತಾರೆ. ವ್ಯಾಖ್ಯಾ ಓಂಕಾರಸ್ಯ ಕೀರ್ತಿತ ಇತಿ ಬೃಹಸ್ಸಂಹಿತಾಯಾಮ್. ಏಕರೂಪತೆಯ ಹರಿ ಸರ್ವದಾ ನಿತ್ಯ ಓಮಿತ್ಯಾಕ್ರಿಯತೆ ಯಸ್ಮಾತ್ ಓಂಕಾರೋಸೋ ವತಃ ಪರಃ ಸರ್ವತ್ವಮಿತಿ ಪೂರ್ಣತ್ವಂ ತಾನ್ ತನ್ನಾನ್ಯಸ್ಯ ಹರೇ ಕ್ವಚಿತ್ತಿತಿ ನೈರ್ಗುಣ್ಯೇ. ಇದು ಓಂಕಾರ ಅಂದರೆ ಓಂನ್ನು ಅಕ್ಷರ ಅಂತ ಅರ್ಥ ಅಲ್ಲ. ಓಮಿತ್ಯಾಕ್ರಿಯತೆ ಇತಿ ಓಂಕಾರ ವಿಷ್ಣು. ಓಂ ಶಬ್ದದಿಂದ ಪ್ರತಿಪಾದ್ಯನಾದವನು ಯಾರೋ ಅವನು ಓಂಕಾರ. ಸೊ ಓಂಕಾರ ಅಂದರೆ ಓಂನ್ನು ಅಕ್ಷರ ಅಲ್ಲ, ಓಂಕಾರ ಪ್ರತಿಪಾದ್ಯನಾದ ನಾರಾಯಣ ಅಂತ ಅರ್ಥ. ಸರ್ವಂ ಓಂಕಾರ ಏವ ಇತ್ಯನ್ನಿತಿ ಅನ್ಯಸ್ಯ ಪೂರ್ಣತ್ವ ನಿವಾರಣಂ. ಸರ್ವಗುಣ ಪೂರ್ಣತ್ವ ಓಂ ಪರಮಾತ್ಮನೇ ಮಾತ್ರ ಹೊರತು ಆದರೆ ಉಳಿದವರಿಗಿಲ್ಲ. ಉಳಿದವರು ಯಾರು ಏನಲ್ಲ, ಅನಂತ ಗುಣಪೂರ್ಣರಲ್ಲ ಅಂತ ಹೇಳೋದಕ್ಕೆ ಓಂ ಅಂತ ಹೇಳಿದ್ದಾರೆ. ತ್ರಿಕಾಲಾತೀತ್ವಂತ ಸತ್ಯ, ತ್ರಿಕಾಲಾತೀತ್ವ ಇರೋದು ದೇವರಿಗೊಬ್ಬರಿಗೇನೆ. ಪ್ರಕೃತಿಯರಪ್ಪಿ ತ್ರಿಕಾಲಾತೀತತ್ವಂ ವಿದ್ಯತೆ ಇತಿ ಅನ್ಯತಿಥಿ ವಿಶೇಷಣ. ಪ್ರಕೃತಿಗೂ ಕೂಡ ತ್ರಿಕಾಲಾತೀತ್ವತ್ವ ಇದೆ, ಆದರೆ ಸರ್ವಗುಣ ಪೂರ್ಣತ್ವ ಇಲ್ಲ, ದೇವರಿಗಿನ ಸರ್ವಗುಣ ಪೂರ್ಣತ್ವ ಇಲ್ಲ. ಅದಕ್ಕೋಸ್ಕರವಾಗಿ ಅನ್ಯಸ್ಯ ಅನ್ನೋ ಪದವನ್ನು ಉಪಯೋಗಿಸಿದ್ದಾರೆ, ಬೇರೆಯವರಿಗಲ್ಲ. ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯತಿ ಸರ್ವ ಓಂಕಾರ ಏವ ಯಚ್ಚ ಅನ್ಯತ್. ಅನ್ಯತ್ ಶಬ್ದ ಕದಾರ್ಥ. ಪರಮಂ ಯೋ ಮಹದ್ ಬ್ರಹ್ಮ ತದೇವ ಬ್ರಹ್ಮ ಪರಮಂ ಕವೀನಾಂ ಪೂರ್ಣವದ ಪೂರ್ಣಮಿದಂ ಇತ್ಯಾದಿಷು ಪ್ರಸಿದ್ಧಂಚ ಬ್ರಹ್ಮಣ ಪೂರ್ಣತ್ವ ಮಿತ್ಯಾಹ. ಪರಮಾತ್ಮ ಪೂರ್ಣ ಅನ್ನೋದು ಅನೇಕ ಪ್ರಮಾಣಗಳಿಂದ ಸಿದ್ಧವಾಗಿದೆ ಅಂತ ಹೇಳಿ ಅಷ್ಟೇಳಿ ಪೂರ್ಣಸ್ತು ಹರಿರೇ ವೈಕೋ ನಾಣ್ಯತ್ ಪೂರ್ಣಂ ಕದಾಚನ. ಪೂರ್ಣರಾದವನು ಯಾರು? ಪರಮಾತ್ಮ ಒಬ್ಬನೇ ಹೊರತು ಬೇರೆಯಲ್ಲ. ಮುಕ್ತರು ಪೂರ್ಣರಾಗ್ತಾರಲ್ಲ ಅಂತ ಕೇಳಿದರೆ, ಮುಕ್ತಾನಾಮಪಿ ಪೂರ್ವತ್ರ ಕಾಲ ಸಂಬಂಧ ಈ ರೀತಃ. ಅವ್ರು ಸಂಸಾರಾವಸ್ಥೆಯಲ್ಲಿ ಹೇಗಿದ್ದವರು? ಲಿಂಗದೇಹ ಸಮೇತ ದುಃಖಕ್ಕೊಳಗಾದವರೇನೆ. ಆದರೆ ಮುಕ್ತಿಯಲ್ಲಿ ಮಾತ್ರ ಪೂರ್ಣತ್ವ, ಅದು ಪರಿಪೂರ್ಣತ್ವ ಅಲ್ಲ, ಯಥಾಯೋಗ್ಯ ಪೂರ್ಣತ್ವ ಮಾತ್ರ. ಸೋಯಂ ವಿಷ್ಣು ರಮಾ ಬ್ರಹ್ಮ ರುದ್ರ ಅನಂತಾದಿಗ ಸದಾ ಆದಾನ ಅದನ ಕರ್ತೃತ್ವಾತ್ ಆತ್ಮ ತೇಷಾಂ ಅಗೋಚರ. ಆದಾನ ಕರ್ತೃತ್ವಾತ್ ಆತ್ಮ ಅದನ ಕರ್ತೃತ್ವಾತ್ ಆತ್ಮ ಅಂತ ಆತ್ಮ ಶಬ್ದಕ್ಕೆ ಅರ್ಥ. ಇತಿ ಮಂಡೂಕರೂಪಿ ಸನ್ ದದರ್ಶ ವರುಣ ಶ್ರುತಿಂ ಇತಿ ಹರಿವಂಶೇಶು. ಹರಿವಂಶ ಕೋಟ್ ಮಾಡ್ತಾರೆ ಈ ಶ್ರುತಿಗೆ. ದೇವತೆಯಾರು, ಋಷಿ ಯಾರು, ಅರ್ಥ ಏನು, ಓಂಕಾರದ ಅರ್ಥ ಏನು, ಎಲ್ಲ ಹೇಳ್ತಕ್ಕಂಥ ಹರಿವಂಶದ ಮಾತನ್ನು ಕೋಟ್ ಮಾಡಿದ್ರಿಂದ ಒಂದು ಪ್ರಮಾಣ ಕೊಟ್ಟಾಗಾಯಿತು, ಎಕ್ಸ್ಪ್ಲನೇಷನ್ ಕೊಟ್ಟಾಗಾಯಿತು. ಇತಿ ಹರಿವಂಶೇಶು. ಈಗ ನಾಲ್ಕು ಅವಸ್ಥೆಗಳು: ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ ಅವಸ್ಥೆ ಮತ್ತು ತುರಿಯಾವಸ್ಥೆ, ಮೋಕ್ಷಾವಸ್ಥೆ. ನಾಲ್ಕಕ್ಕೆ ನಾಲ್ಕು ರೂಪಗಳು. ಚತುರ್ಧಾವಸ್ಥಿತೋ ದೇಹೇ ಪರಮಾತ್ಮ ಸನಾತನಃ ವೈಶ್ವಾನರೋ ಜಾಗರಿತ ಸ್ಥಾನಗೋ ಗಜವಕ್ತ್ರಕ. ಈಗ ಜಾಗ್ರದ ಅವಸ್ಥಾ ನಿಯಾಮಕ ರೂಪ ಯಾವುದು ಅಂತ ಕೇಳಿದರೆ ವೈಶ್ವಾನರ ರೂಪ. ವಿಶ್ವರೂಪ ಅಂದ್ರೆ ವೈಶ್ವಾನರ ರೂಪ ಅಂದ್ರೆ ಅದೇನೆ. ನಿರ್ಮಾತ ಬಾಹ್ಯ ಸಂವಿತ್ತೇ ಜೀವಾನಂ ತದಗೋಚರ. ಪರಮಾತ್ಮ ಬಾಹ್ಯ ಸಂವಿತ್ತೇ ನಿರ್ಮಾತ, ಬಾಹ್ಯ ಎಚ್ಚರಿಕೆ ಜ್ಞಾನವನ್ನು ಕೊಡೋದ್ರಿಂದ ಆತ ಅಗೋಚರ. ದೇವರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ, ತನ್ನ ಬಗ್ಗೆ ಮಾತ್ರ ಎಚ್ಚರ ಕೊಡೋದಿಲ್ಲ, ನೆನಪಿರಬೇಕು. ಎಚ್ಚರಿಕೆಯನ್ನು ಕೊಡ್ತಾನೆ, ತನ್ನ ಬಗ್ಗೆ ಯಾರನ್ನು ತೋರಿಸಿಕೊಡ, ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಆಗಿರ್ತಾನೆ. ಅಷ್ಟಾದಶ ಮುಖಾನ್ಯಸ್ಯ, ಈ ರೂಪಕ್ಕೆ ಎಷ್ಟು ಮುಖಗಳು ಅಂತ ಕೇಳಿದರೆ ಒಟ್ಟು ಎಷ್ಟು ಮುಖಗಳಿವೆ? 19 ಮುಖ ಇರೋದು, ಒಟ್ಟು 19 ಮುಖ ಇದೆ. ಅಷ್ಟಾದಶ ಮುಖಾನ್ಯಸ್ಯ ಪುಮಾಕಾರಾಣಿ ಸರ್ವಶಃ, ಮಧ್ಯದಲ್ಲಿ ಒಂದು 19 ಏನು ಮಾಡಬೇಕೀಗ, ಮಧ್ಯ ಒಂದು, ಈ ಕಡೆ 9, ಈ ಕಡೆ 9, ಒಟ್ಟು ಎಲ್ಲ ಮುಖಗಳು ಎಂಥವಿದೆ? ಪುಮಾಕಾರಾಣಿ 18 ಮುಖಗಳು ಮನುಷ್ಯಾಕಾರ. ಮಧ್ಯಮಂತು ಗಜಾಕಾರಂ, ಮಧ್ಯದ ಮುಖ ಇದೆಯಲ್ಲ ಅದೆಂಥದ್ದು? ಗಜಾಕಾರ. ಮಧ್ಯದ ಮುಖ ಗಜವಕ್ತ್ರ, ಉಳಿದ ಮುಖಗಳು ಮನುಷ್ಯ ಮುಖ. ಚತುರ್ಬಾಹು ಕೈಗಳು ಮಾತ್ರ ಎಷ್ಟು? 19 ಕೈ ಯಾಕೆ ನಾಲ್ಕು ಅಂತ ಹೇಳಿದರು ಅಂತ ಕೇಳಿದರೆ 19 ಎಷ್ಟಾಗಬೇಕಾಗ್ತಿತ್ತು? 38 ಕೈ ಅಂತ ತಿಳ್ಕೊಂಡ್ಬಿಡಬಾರ್ದು. ಮತ್ತೆ ರಾವಣನಿಗೆ 10-20 ಆಗಿತ್ತಲ್ಲ, ಆ ಥರ ಅಲ್ಲ. ಎಷ್ಟಿರೋದಿಲ್ಲಿ? 4 ಕೈಗಳು ಮಾತ್ರ. ಪಾದವು ಹಸ್ತಿಕರೋ ಹಸ್ತ ಐತಿ ಸಪ್ತಾಂಗ ಈರಿತ. 6-5 ಅಂಗಗಳಂತ ರೂಪಕ್ಕೆ. ಯಾಕೆ ಪಾದಗಳೆಷ್ಟು? 2. ಹಸ್ತಿಕರಹ, ಹಸ್ತಿಕರ ಆನೆ ಅಂತ ಸೊಂಡಿಲು, ಮಧ್ಯೆ ಗಜವಕ್ತ್ರ. ಆದ್ದರಿಂದ ಹಸ್ತ ಐತಿ ಸಪ್ತಾಂಗ, 10 ಕೈಗಳು ಅಂಥೇಳಿ ಸಪ್ತಾಂಗದ ರೂಪ ಇದೆ. ಸ್ಥೂಲಾನ್ ಭೋಗಾನ್ ಇಂದ್ರಿಯೇ ಸಹ ಶುಭಾನ್ ಭುಂಕ್ತೇ ನ ಚಾ ಶುಭಾನ್. ಸ್ಥೂಲ ಇಂದ್ರಿಯಗಳಿಂದ ವಿಶ್ವರೂಪದ ಪರಮಾತ್ಮ ಶುಭ ಭೋಗಗಳನ್ನು ಸ್ವೀಕಾರ ಮಾಡ್ತಾನೆ ಅಂದರು ಒಂದೇ, ಆ ವಸ್ತುಗತವಾದ ತಾನು ರೂಪದೊಂದಿಗೆ ಐಕ್ಯ ಹೊಂತಾನೆ ಅಂದರು ಒಂದೇ. ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ ಸರ್ವಗಮ್ಯತ್ವ ಹೇತುತಃ ತತ್ಸಂಬಂಧಿ ನರೋ ಅನಾಶಾತ್ ವೈಶ್ವಾನರ ಉದಾಹೃತ. ಪರಮಾತ್ಮನಿಗೆ ವೈಶ್ವಾನರ ಅಂತ ಕರೀತಾರೆ. ಯಾತಕ್ಕೆ? ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ ಸರ್ವಗಮ್ಯತ್ವ ಹೇತುತಃ ತತ್ಸಂಬಂಧಿ ನರೋ ಅನಾಶಾತ್ ವೈಶ್ವಾನರ ಉದಾಹೃತ. ಎಲ್ಲ ಇಡೀ ಜಗತ್ತಿ ಸಂಬಂಧಪಟ್ಟ ರೂಪ ಆದ್ದರಿಂದ ವಿಶ್ವನರ ರೂಪ, ನಾಶ ಇಲ್ಲಾದ್ದರಿಂದಾಗಿನೇ ವೈಶ್ವಾನರ ಅಂತ ಕರೀತಾರೆ. ಇದಿಷ್ಟು ಹೇಳಿ ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾತೈ ಗಜವಕ್ತ್ರತಾಂ. ಗಣೇಶನಿಗೆ ಗಜಮುಖ ಇದೆ, ಯಾತಕ್ಕೆ? ಇಲ್ಲಿ ಉತ್ತರ ಕೊಡ್ತಾರೆ. ಗಣೇಶ ಯಾರು ಉಪಾಸಕ? ವಿಶ್ವರೂಪದ ಉಪಾಸಕ. ವಿಶ್ವರೂಪ ಉಪಾಸಕ ಮಾಡಿ ಬದ್ಧದ ಗಜವಕ್ತ್ರ, ಅದು ಚಿಂತನೆ ಮಾಡಿ ಮಾಡಿ ಏನಾಯ್ತಂತವರಿಗೆ ಗಜಮುಖ ಬಂದ್ಬಿಡುತ್ತೆ. ಅದೇ ರೀತಿ ನರಸಿಂಹದೇವರಿಗೆ ಎಷ್ಟು ಕಣ್ಣುಗಳು? 3 ಕಣ್ಣುಗಳು. ರುದ್ರದೇವರು ಉಪಾಸನೆ ಮಾಡ್ತಾ ಮಾಡ್ತಾ ಅವ್ರಿಗೇನಾದ್ರು ಅವ್ರಿಗೆ 3 ಕಣ್ಣು ಬಂದು, ಅರ್ಥ ಆಯ್ತಾ? ಯಾವುದನ್ನು ಉಪಾಸನೆ ಮಾಡ್ತಾರೋ ಆ ರೂಪ ಅವ್ರಿಗೆ ಬರುತ್ತೆ. ಅದಕ್ಕೆ ಕುರುಡಿ ಕೊಠಾರ ಏನಾಗುತ್ತೆ, ಚಿಂತನೆ ಮಾಡ್ತಾ ಮಾಡ್ತಾ ಅದು ಏನಾಗುತ್ತೆ, ಚಿಟ್ಟಿಯಾಗಿ ಹಾರಿಬಿಡುತ್ತೆ. ಯಾಟೈ ತಥೈವ ತೈಜಸ ಧ್ಯಾನಾತ್ ತ್ರಿಧ್ಯಾನಾದಿಂದ್ರ ಇಂದ್ರತಾಂ. ತೈಜಸ ರೂಪಕ್ಕೂ ಹೀಗೆ ಇರೋದು. ಸೊ ವಿಶ್ವರೂಪವನ್ನು ಧ್ಯಾನ ಮಾಡಿದ ಗಣೇಶ, ತೈಜಸ್ ರೂಪವನ್ನು ಧ್ಯಾನ ಮಾಡಿದ, ಅದು ಗಜವಕ್ತ್ರ ಬಂತವರಿಗೆ. ಚತುರ್ಧ್ಯಾನ ಚರುದ್ರತ್ವಂ, ನಾವು ಕಥೆ ಕೇಳ್ತೇವಲ್ಲ ಕತ್ತರಿಸಿಟ್ರು ಅಂತ ಕೇಳಿದರೆ ಅದೆಲ್ಲ ಸುಳ್ಳು ಕಥೆಯಲ್ಲ, ಇದು ಮುಖ್ಯ ಕಾರಣ. ಅದರಿಂದಾಗಿ ಅಡ್ಜಸ್ಟ್ ಆಯಿತು ಕಥೆ, ಅರ್ಥ ಆಯ್ತು. ಮುಖ್ಯವಾಗಿ ಬರಬೇಕಾದ ಏನಾಗಿತ್ತು? ಈಗ ಗಜಮುಖ ಬರಬೇಕಾಗಿತ್ತು. ಗಜಮುಖ ಬರಲಿಕ್ಕೆ ಇದು ನಿಮಿತ್ತ ಆಯ್ತಾ ಹೊರತು ಮುಖ್ಯ ಕಾರಣ ಯಾವುದದು? ವಿಶ್ವರೂಪದ ಉಪಾಸನೆ ಮಾಡಿದ್ದೇ ಮುಖ್ಯ ಕಾರಣ. ಈ ಗಣೇಶನ ಬಗ್ಗೆ ಅರ್ಥ ಮಾಡಿಕೊಳ್ಳೋಕ್ಕೂ ಈ ಉಪನಿಷತ್ತು ಬಹಳ ಮುಖ್ಯ. ಚತುರ್ಧ್ಯಾನ ಚರುದ್ರತ್ವಂ, 3 ರೂಪಗಳ ಧ್ಯಾನವನ್ನು ಮಾಡಿಬಿಟ್ಟು ಇಂದ್ರದೇವರು ಏನು ಮಾಡಿದರು? ಇಂದ್ರ ಪದವಿ ಹೊಂದಿದರು. 1 ರೂಪದ ಧ್ಯಾನ ಮಾಡಿ ಗಣೇಶನಿಗೆ ಗಣೇಶ ಪದವಿ ಬಂತು. ವಿಶ್ವ ತೈಜಸ ಪ್ರಜ್ಞೆ 3 ಆರಾಧನೆ ಮಾಡಿದ್ದಕ್ಕೆ ಇಂದ್ರ ಪದವಿ ಬಂತು. 4 ಆರಾಧನೆ ಮಾಡಿದ್ದಕ್ಕೆ ರುದ್ರದೇವರಿಗೆ ರುದ್ರ ಪದವಿ ಬಂತು. ಈ ರೂಪದ ಉಪಾಸನೆಗಳ ಫಲ ಇದು. ಚತುರ್ಧ್ಯಾನ ಚರುದ್ರತ್ವಂ ರುದ್ರಾಪಜನಾರ್ದನಾತ್ ಏವಂ ಭೂತಗುಣೋ ವಿಷ್ಣು ಚತುರಾತ್ಮ ಪರಾತ್ಪರ ಇತಿ ಮಹಾಯೋಗೇ. ಈ ರೀತಿಯಾಗಿ ಇತರರಿಗೆ ಪದವಿ ಕೊಡ್ತಕ್ಕಂಥ ವಿಷ್ಣುವೇ ಪರಾತ್ಪರ ಸರ್ವೋತ್ತಮ ಅಂತ ಹೇಳ್ತಾನೆ. ಜಾಗ್ರತ ದರ್ಶನ ಸಂಸ್ಕಾರ ರೂಪತ್ವ ಸ್ವಪ್ನಗಂತ ಯತ್ ಪ್ರವಿವಿತ್ತಂತು ತಜ್ಞಾನ ಕರಣೋ ಅಂತರ್ಜ್ಞ ಉಚ್ಯತೆ ಇತಿ ವಾರಾಹೇ. ಈಗ ಸುಪ್ತ್ಯವಸ್ಥೆ ಹೇಳ್ತಾರೆ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನಘನ ಏವ ಆನಂದಮಯೋ ಹಿ ಆನಂದಭುಕ್ ಚೇತೋ ಮುಖ ಪ್ರಾಜ್ಞ ತೃತೀಯ ಪಾದ. ಇದು ಪ್ರಾಜ್ಞ ರೂಪ. ನಿದ್ರಾವಸ್ಥೆಗೆ ಯಾವ ರೂಪ? ಪ್ರಾಜ್ಞ ರೂಪ. ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷೋ ಅಂತರ್ಯಾಮಿ ಏಷ ಯೋನಿ ಸರ್ವಸ್ಯ ಪ್ರಭವಾಪ್ಯಯೋ ಹಿ ಭೂತಾನಾಂ ಅತ್ರೈತೆ ಶ್ಲೋಕಾ ಭವಂತಿ. ಬಹಿ ಪ್ರಜ್ಞೋಭಿರ್ವಿಶ್ವೋ ಯಂತ ಪ್ರಜ್ಞಸ್ತು ತೈಜಸ ಘನ ಪ್ರಜ್ಞ ತಥಾ ಪ್ರಾಜ್ಞ ಏಕಏವ ತ್ರಿಧಾ ಸ್ಮೃತ. ವಿಶ್ವ ಬಹಿಪ್ರಜ್ಞ ಜಾಗ್ರದವಸ್ಥಾ ನಿಯಾಮಕ, ಅಂತಃಪ್ರಜ್ಞ ಸ್ವಪ್ನಾವಸ್ಥೆ ತೈಜಸ, ಘನಪ್ರಜ್ಞ ಸುಷುಪ್ತ್ಯವಸ್ಥೆ ಪ್ರಾಜ್ಞ. ಹೀಗೆ ಪರಮಾತ್ಮ 3 ರೂಪದಲ್ಲಿ ಕಾಣಿಸ್ತಿದ್ದಾರೆ. ದಕ್ಷಿಣಾಕ್ಷಿಮುಖೇ ವಿಶ್ವೋ ಮನಶ್ಚಂತಸ್ತು ತೈಜಸ ಆಕಾಶೇ ಚಸದಿ ಪ್ರಾಜ್ಞ ತ್ರಿಸಾದೇಹೇ ವ್ಯವಸ್ಥಿತ. ಪರಮಾತ್ಮ ವಿಶ್ವರೂಪದಲ್ಲಿ ಎಲ್ಲಿದ್ದಾನೆ ಅಂದರೆ ಬಲಗಣ್ಣಲ್ಲಿದ್ದಾನಂತೆ. ಬಲಗಣ್ಣಲ್ಲಿ ಎಚ್ಚರಿಕೆಯನ್ನು ಕೊಡ್ತಾನೆ. ಮನಸ್ಸಂತಷ್ಟು ತೈಜಸ್ಸು, ಮನಸ್ಸಿನೊಳಗೆ ಯಾರಿದ್ದಾರೆ? ತೈಜಸ್ವರೂಪ. ಆಕಾಶೆ ಹೃದಯ, ಹೃದಯಾಕಾಶದಲ್ಲಿ ಯಾರ ರೂಪ ಇದೆ? ಪ್ರಾಜ್ಞರೂಪ ಇದೆ. ವಿಶ್ವೋಹಿ ಸ್ಥೂಲ ಹುಕ್ ನಿತ್ಯಂ ತೈಜಸ ಪ್ರವಿವಿಕ್ತ ಹುಕ್ ಆನಂದ ಹುಕ್ ತಥಾ ಪ್ರಾಜ್ಞ ತ್ರಿದಾಭೋಗಂ ನಿಬೋಧತ. ವಿಶ್ವರೂಪದಿಂದ ಸ್ಥೂಲ ಭೋಗವನ್ನು ಕೊಡ್ತಾನೆ, ತೈಜಸ ರೂಪದಿಂದ ಪ್ರವಿವಿಕ್ತ ಹುಕ್ ಸ್ವಪ್ನ ವಸ್ತುಗಳನ್ನು ತೋರಿಸ್ತಾರೆ, ಮತ್ತು ಪರಾಜ್ಞ ರೂಪದಿಂದ ಆನಂದ ಹುಕ್. ಅದಕ್ಕೆ ನಿದ್ರೆಯಲ್ಲಿ ಯಾಕೆ ಆನಂದ ಆಗುತ್ತೆ ಅಂದರೆ ಆನಂದ ಅನುಭವ ತಂದು ಕೊಡ್ತಾನೆ. ಸ್ಥೂಲಂ ತರ್ಪಯತೆ ವಿಶ್ವಂ ಪ್ರವಿವಿಕ್ತಂತು ತೈಜಸಂ ಆನಂದಂಚ ತಥಾ ಪ್ರಾಜ್ಞಂ ತ್ರಿಧಾ ತೃಪ್ತಿಂ ವಿಜಾನಥಾ. ತೃಪ್ತಿನೂ ಪರಮಾತ್ಮ ಆ ರೀತಿ ಕೊಡ್ತಾನೆ. ಸ್ವಪ್ನದಲ್ಲಿ ಒಳ್ಳೆ ಕನಸು ಕಂಡ, ತೃಪ್ತಿ ಬಂತು, ಅದು ತೈಜಸ ರೂಪದಿಂದ ಕೊಟ್ಟಿತ್ತು. ಎತ್ತರದಲ್ಲಿ ತೃಪ್ತಿ ಬಂತು, ವಿಶ್ವರೂಪದಿಂದ ಕೊಟ್ಟಿತ್ತು. ಸುಖ ನಿದ್ರೆ ಮಾಡಿದ, ಪ್ರಾಜ್ಞ ರೂಪದಿಂದ ಕೊಟ್ಟಿತ್ತು. ಈ ಮೂರು ರೂಪಗಳನ್ನು ಧ್ಯಾನ ಮಾಡ್ತಿದ್ರೆ ಆ ಅವಸ್ಥೆಗಳಿಗೆ ಪ್ರೇರಕವಾದ ರೂಪಗಳು ಇವೆಲ್ಲ. ಬ್ರಹ್ಮಸೂತ್ರದಲ್ಲಿ ಸಂಧೇಯ ಸೃಷ್ಟಿ ರಾಹ ಇತ್ಯಾದಿ ಎಲ್ಲ ಹೇಳ್ತಾ ಉಪಯೋಗಿಸ್ತಾರೆ. ಪ್ರಭ ಸರ್ವಭಾವಾನ ಸತಾಮಿತಿ ವಿನಿಶ್ಚಯ ಸರ್ವಂ ಜಲಯತಿ ಪ್ರಾಣ ಚೇತೋಂಶೂನ್ ಪುರುಷ ಪೃಥಕ್. ಮುಡಿದಿಷ್ಟು ನಾಳೆ ನೋಡಿ, ನಾಳೆಗೆ ಮೂರು ಚಿಕ್ಕ ಉಪನಿಷತ್ತಿದ್ರು ನಾಲ್ಕು ಅವಸ್ಥೆಗಳ ಬಗ್ಗೆ ಹೇಳ್ತಾರೆ. ಮುಖ್ಯವಾದ ಒಂದು ವಾಕ್ಯ ಬರುತ್ತೆ ಇದರಲ್ಲಿ, ಮಾಯಾ ಮಾತ್ರ ಬಿದಂ ದ್ವೈತಂ ಅಂತೇಳಿ. ಅದಕ್ಕೇನು ಅರ್ಥ ಹೇಳ್ತಾರೆ ಮತ್ತು ನಾಳೆ ನೋಡಿ. ನಾಳೆ ತೈತ್ತರಿಯ ಉಪನಿಷತ್ತು ಕೂಡ ಪ್ರಾರಂಭ ಆಗಿ ಅದು ಭಾಳ ಅನೇಕ ಅಂಶಗಳು, ಶಾಂತಿ ಮಂತ್ರ, ಮಾತೃದೇವೋ ಭವ ಪಿತೃದೇವೋ ಎಲ್ಲ ಬರೋದು ಆ ಉಪನಿಷತ್ತುಗಳು. ನಾಳೆ ಅದು ಆನಂದ ತಾರತಮ್ಯ ಎಲ್ಲ ಹೇಳ್ತಾರೆ ಉಪನಿಷತ್ತು. ನಾಳೆ ಇದನ್ನು ಮುಗಿಸಿ ಅದು ಶುರು ಮಾಡ, ನಾಳೆ ಮಾಮೂಲೆ ಏಳುವರೆಯಿಂದ ಎಂಟುವರೆಯೇ. ಎಲ್ಲ ಋಷಿಗಳು ಅಲ್ಲ, ಎಲ್ಲ ಋಷಿಗಳು ಅಂತ ಋಷಿಗಳಿಗೆ ಎರಡಿದ್ದಾರೆ. ಅದು ನಾಳೆ ಋಗ್ವಾಕ್ಯ ಬಂದಾಗ ಹೇಳ್ತೇನೆ, ಆಚಾರ್ಯ ಹೇಳ್ತಾರೆ. ನಾಳೆ ಟೈಮಿಂಗ್ಸ್ ನೋಡೋಣ, ಟೈಮಿಂಗ್ಸ್ ಏನು ಪ್ರಾಬ್ಲಮ್ ಇದೆ? ನಾಳೆಗೆ ಯಾರು ಹೇಳಿದ್ದಾರೆ? ನಮಗೇನು ಹೇಳಿಲ್ಲಲ್ಲ ಇವರಿಗೂ, ಕರೆಕ್ಟ್ ಬಿಟ್ಬೇಡ ಅಷ್ಟೇ. ಒಂದು ಐದು ನಿಮಿಷ ಹೆಚ್ಚಾಗ್ತಿದೆಯಲ್ಲ, ಬೇಡ, ಕರೆಕ್ಟಾಗಿ ಬಿಟ್ಬೇಡ. ಅಂದರೆ ನಾಳೆ ಶುರು ಮಾಡೋದು ಕೂಡ ಶಾರ್ಪು, ಇವತ್ತು ಆಗ್ತಿದೆ ಹೆಚ್ಚು ಕಡಿಮೆ, ಇನ್ನೂ ಶಾರ್ಪಾಗಿ ಶುರು ಮಾಡೋಣ. ಹಾಂ, 7:25 ಅಂತ ಇಟ್ಕೋಬೇಡ, 8:25 ಮುಟ್ಟೋಣ. ಹಾಂ, ನಾಳೆ ನೋಡ್ಕೊಂಡು ನಾಳಿದ್ದ ಆಚರಣೆ ಅಡ್ಜಸ್ಟ್ ಮಾಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.